ಪ್ರಕ್ರಿಯೆಯಲ್ಲಿ ಶಿಷ್ಯರ ಮೇಲೆ ಅನುಗ್ರಹ ಮಾಡಿದ್ದಾರೆ, ಆಚಾರ್ಯ ಮಾಡಿದ್ದಾರೆ, ಬರೆದಿದ್ದಾರೆ. ವಾದೇಚ, ವಾದದಲ್ಲಿ ಯಾವಾಗಲೂ ಕೂಡ ಪೃಷ್ಠೇನ ಆಗಮ ಏವಾದೌ ವಕ್ತವ್ಯ ಸಾಧ್ಯ ಸಿದ್ಧಯೆ. ಪ್ರಶ್ನೆ ಪೃಷ್ಠೇನ, ಪ್ರಶ್ನಿಸಲ್ಪಟ್ಟಾಗ, ಪ್ರಮಾಣ ಏನು ಅಂತ ಕೇಳಿದಾಗ ವಾದಿಯಾದವನು ಮೊದಲಿಗೆ ಆಗಮವನ್ನೇ ಹೇಳಬೇಕೇ ಹೊರತು ಬೇರೆ ಅಲ್ಲ. ಯಾವುದಕ್ಕೋಸ್ಕರ? ಸಾಧ್ಯ ಸಿದ್ಧಯೇ, ತಾನೇನು ಸಾಧಿಸಲಿಕ್ಕೆ ಇಷ್ಟಪಟ್ಟಿದ್ದಾನೆ ಅದು ಸಾಧಿಸಬೇಕಾದರೆ ಆಗಮವನ್ನು ಕೊಡಬೇಕೇ ಹೊರತು ಯುಕ್ತಿಯನ್ನಲ್ಲ. ನೀವು ಯುಕ್ತಿ ಕೊಡ್ತಾ ಇದ್ದೀರಿ ಈಗ. ಈ ತಂಗಿ ತತ್ಕಥ ಅನುಮಾನ ಮುಚ್ಚತೆ, ಅನುಮಾನ ಅಂದರೆ ಯುಕ್ತಿ, ಯುಕ್ತಿನ ಯಾಕೆ ಹೇಳ್ತಾ ಇದ್ದೀರಿ? ಸತ್ಯಂ, ಯಾರು ಬಸ್ ಎಷ್ಟೈತಿ ಎಂದು ಕೇಳಿದರು, ಬಸ್ ಎಷ್ಟೊತ್ತಿಗೆ ಯೋಚನೆ ಮಾಡ್ತಾ ಕೂತ್ಕೊಂಡ, ಬಹುಶಃ 10 ಗಂಟೆಗೆ ಇರ್ಬೋದು. ಈ ರೀತಿ ಹೇಳಿದಾರ್ಥ ಇದಕ್ಕೆ, ರಜೆ ಡೂರಿ ಹೋಗ್ಬೇಕಾದ್ರೆ ಯೋಚನೆ ಮಾಡಿ ಹೇಳೋದು, ಯೋಚನೆ ಮಾಡಿ ಹೇಳೋ ವಿಷಯ ಅಲ್ಲ ಅದು. ಯಾವ ವಿಷಯ ಅದು? ತಿಳ್ಕೊಂಡು ಹೇಳೋದು ಅಷ್ಟೇ ಹೊರತು ಕೇಳ್ತೀನಿ ಅಂತ ಕೇಳಿ ಹೇಳಬೇಕೆ ಹೊರತು ಯೋಚನೆ ಮಾಡಿ ಹೇಳ್ತೀನಿ ಅಂತ ಏನರ್ಥ ಅದಕ್ಕೆ? ಸಾಧ್ಯ ಇಲ್ಲ. ಅದಕ್ಕೇನೆ ಯಾವುದು ಬೇರೆ ನಮಗೆ ಗೊತ್ತಿಲ್ಲ, ಅದು ಯಾವುದನ್ನು ತಿಳ್ಕೊಬೇಕು ಯಾವಾಗಲೂ ಕೂಡ ಆಗಮದಿಂದ ತಿಳಿಬೇಕು. ದೇವ್ರ ಬಗ್ಗೆ ನಿತ್ಯಾತೀಂದ್ರಿಯ ಪರಮಾತ್ಮ, ಅದು ಆಗಮ ಹಿಡಿದಿನ ಕೇಳಬೇಕೆ ಹೊರತು ನಾವು ಊಹಾಪೋಹ ಮಾಡಾಗಿಲ್ಲ. ತತ್ಕಥ ಅನುಮಾನ ಮುಚ್ಚತೆ ಸತ್ಯಂ, ಆಗಮೋತ್ರ ಅತ್ರಾರ್ಥೆ ಅಭಿಧಾಸ್ಯತೆ. ಹೌದು, ಮುಂದೆ ಆಗಮ ಹೇಳೇ ಹೇಳ್ತಿರ್ತಾರೆ, ದೋಷ ಅಲ್ಲ. ಅನುಮಾನಂತೂ ಮತ್ತು ಅನುಮಾನ ಯಾತಕ್ಕೆ ಹೇಳ್ತಿದ್ದಾರೆ ಅಂದರೆ, ತದರ್ಥ ಅವಧಾರಣಾರ್ಥಂ ಉಪೋದ್ಘಾತ ಪ್ರಕ್ರಿಯೆಯ ಉಪನ್ಯಸ್ತಮಿತಿ ಅದೋಷ. ಉಪೋದ್ಘಾತ ಪ್ರಕ್ರಿಯೆ ಅಂತ ಹೇಳಿದ್ರೆ ಇಂಟ್ರಡ್ಯೂಸ್ ಮಾಡೋದಕ್ಕೋಸ್ಕರ ಹೊರಟಿದ್ರೆ ದೋಷ ಅಲ್ಲ. ಯಾವುದೋ ವಿಷಯ ಕೊಟ್ಟರು, ರಾಯರ ಬಗ್ಗೆ ಮಾತಾಡಲು ಕೊಟ್ಟಿದ್ದಾರೆ, ಆಚಾರ್ಯ ಬಗ್ಗೆ ಮಾತಾಡಿ ಶುರು ಮಾಡಿಬಿಟ್ಟಿದ್ದಾರೆ, ಏನು ಮಾತಾಡ್ತೀರ? ಲಿಂಕ್ ಕೊಡೋದಕ್ಕೋಸ್ಕರ, ಆದ್ರೆ ದೋಷ ಅಲ್ಲ. ರಾಯರ ಬಗ್ಗೆ ಮಾತಾಡ, ರಾಯರ ಬಗ್ಗೆನೇ ಮಾತಾಡ್ತಿರೋದು. ಬಟ್ ರಾಯರ ಯಾರು ಅಂತ ಹೇಳ್ಬೇಕಾದ್ರೆ ಮತ್ತೆ ಏನು ಹೇಳೋದು? ಪರಂಪರೆ ಹೇಳಬೇಕು ಅಂತ ಹೇಳ್ತಾ ಇದ್ದೆ, ದೋಷ ಅಲ್ಲ. ಕೊನೆವರೆಗೂ ಹೇಳಲೇ ಇಲ್ಲ ರಾಯರ ಬಗ್ಗೆ, ಅವಾಗ ಏನಾಯ್ತು? ಅದು ಪರಿಚಯ ಆಗ್ತದೆ. ಈಗ ಬರತ್ತೆ, ಆಗ ಬರುತ್ತೆ, ಕಾರ್ ಕೃಷ್ಣಾರ್ಪಣೋತ್ಸವ ಅಂತ ಹೇಳಿಬಿಟ್ಟೆ ಅಲ್ಲಿ ಮುಂದೆ, ಅದು ತಪ್ಪಾಯ್ತು. ಏನೋ ಕೊಟ್ಟು ಯಾರೋ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಅದರಿಂದ ಯೋಚನೆ ಇಲ್ಲ, ಮುಂದೆ ಆಗಮ ಹೇಳೇ ಹೇಳ್ತಾರೆ. ಅದರಿಂದ ಹಾಗೇನೆ ಇದು ಯಾತಕ್ಕೋಸ್ಕರ ಬಂದಿದೆ? ಉಪೋದ್ಘಾತ ಪ್ರಕ್ರಿಯೆ. ಅನುಮಾನಂತೂ ತದರ್ಥ ಅವಧಾರಣಾರ್ಥಂ ಉಪೋದ್ಘಾತ ಪ್ರಕ್ರಿಯೆ ಉಪನ್ಯಸ್ತಮಿತಿ ಅದೋಷ. ಅದಿಗೆ ಅಂಶ ಮುಗಿತು. ಅತ್ರ ವಿಮತಃ ಐತಿ, ಈ ಗ್ರಂಥ ರಚನೆ ಆಗಿದ್ದ ಹಾಗೆ ಎಂಬುದನ್ನು ಭಾವಪ್ರಕಾಶಕ್ಕೆ ಮಧು ಇದನ್ನು ಹೇಳ್ತಾರೆ. ಟೀಕಾರ ಬರೀ ಅವರು, ಟೀಕಾರ ಅವರು ಬರೀತಾರೆ. ಆಚಾರ್ಯರು ಗ್ರಂಥವನ್ನು ಕದಿಬೇಕು ಅಂತ ಪ್ಲಾನ್ ಮಾಡಿದರು, ಗೊತ್ತಾಯ್ತಾ? ಕದ್ದು ಬಿಟ್ರು. ಪುಂಡರೀಕ ಪರಿಯಮ್ಮನ್ನು ವಾದಕ್ಕೆ ಕಳಿಸಿದರು ಆಚಾರ್ಯರ ಮುಂದೆ. ಅವನು ಆಚಾರ್ಯ ವೇದವಾಕ್ಯ ವೇದ ಉಚ್ಚಾರಣೆ ಮಾಡಿ ಅದಕ್ಕೆ ಅರ್ಥವನ್ನು ಹೇಳಿದರು. ಅವ್ನು ಮಾಡಲಿಕ್ಕೆ ಎಂತ ಹೋದ? ಏನಾಯಿತು? ಆರಂಭದಲ್ಲೇ ತಪ್ಪು ಹೇಳಿಬಿಟ್ಟು ಅವನು. ಆರಂಭದಲ್ಲೇ ಪ್ರಥಮಗ್ರಾಸೆ ಭಕ್ಷಿಕಾಪಾತ ಅಂತ ಕರೀತಾರೆ. ಮೊದಲನೇ ಜೊತೆಗೆ ನೊಣ ಬಂದಾಗ ಹಾಗೆ ಅವನು ಏನಾಯಿತು ಪರಿಚಯ ಆಯ್ತು. ಅವನಿಗೆ ಪ್ರಶ್ನ ಏನಾಯ್ತು ಆ ಸಮಯದಲ್ಲಿ? ಆಚಾರ್ಯರು ಮತ್ತೆ ಇನ್ನೂ ಎಲ್ಲ ಸೇರಿ ವಾದ ಕೂತ್ಕೊಂಡ್ರು ಆಚಾರ್ಯರ ಮುಂದೆ. ತಕ್ಷಣ ಆಚಾರ್ಯ ಎಲ್ಲರೂ ವಾದದಲ್ಲಿ ಸೋಲಿಸಿಬಿಡ್ತಾರೆ. ಆ ಸೋಲಿಸಿದ ಗ್ರಂಥನೇ ತತ್ವೋದ್ಯೋತ ಅಂತ ಕರೀತಾರೆ. ಗ್ರಂಥೋ ವಾದಾಹ್ವಯೋಭವ, ಶಿಷ್ಯರೆಲ್ಲ ನೋಡಿದ ತಕ್ಷಣ ಅದು ಬರ್ಕೊಂಡ್ಬಿಡ್ತಾರೆ ಆ ಕ್ಷಣಕ್ಕೇನೆ. ಅದು ವಾದ ಉಪನ್ಯಾಸ ಇದೆ, ತತ್ವೋದ್ಯೋತ ಉಪನ್ಯಾಸ. ಆಚಾರ್ಯ ಮಾಡಿದ ಪ್ರವಚನ, ವಾದಿಗಳನ್ನು ಸೋಲಿಸೋಕ್ಕೋಸ್ಕರ ಮಾಡಿದ ಪ್ರವಚನವೇ ತತ್ವೋದ್ಯೋತ. ಆದ್ದರಿಂದ ಕೊಡಿ ಓಡೋಗ್ಬಿಡ್ತಾರೆ ಆಮೇಲೆ ಅವ್ರು ಕೇಳಿಬಿಟ್ಟು. ಕೊನೆಗೆ 7 ಶ್ಲೋಕ ಬರುತ್ತೆ, ಓಡಿಸಿದ ಶ್ಲೋಕಗಳು. ಪಲಾಯಂಥಂ ಪಲಾಯಂಥಂ ತ್ವರೆಯ ಮಾಯಿದಾನವಹ ಅಂತ ಶಿಷ್ಯರೆಲ್ಲ ಭಾರಿ ಖುಷಿಯಿಂದ ಆ ಮಾತನ್ನು ಹೇಳುತ್ತಾರೆ. ಅವರೆಲ್ಲ ಪಲಾಯನ ಮಾಡ್ತಾರೆ. ತತ್ವೋದ್ಯೋತದ ವೈಶಿಷ್ಟ್ಯ ಇರೋ ಅಂದರೆ ಇದು ಕೂತ್ಕೊಂಡು ಬರಲಿಲ್ಲ, ಹೇಳ್ತಾ ಹೇಳ್ತಾ ಹಾಗೇನೆ ಶಿಷ್ಯರು ಬರ್ಕೊಂಡಿದ್ದೆ ಹೊರತು ಬೇರೆ ಅಲ್ಲ. ಆಚಾರ್ಯ ಪ್ರವಚನ ಒಂದು ದಾಖಲಾಗಿತ್ತು. ಇದ್ರ ಇಂಪ್ಯಾಕ್ಟ್ ಏನು ಅಂದರೆ, ಕೇಳ್ತಾರಕ್ಕೆ ವಾದಿಗಳು ಓಡೋಗ್ತಾರೆ ಅಂತ ಅರ್ಥ. ಪರಿಸ್ಥಿತಿ ಏನು ಅಂತ ಕೇಳಿದರೆ, ತತ್ವೋದ್ಯೋತವನ್ನು ನಾವು ಸರಿಯಾಗಿ ಪಾರಾಯಣ ಮಾಡ್ತಿದ್ರೆ ದುರ್ವಾದಿಗಳೆಲ್ಲ ಓಡೋಗ್ಬಿಡ್ತಾರೆ. ಮತ್ತು ದುರ್ವಾದಿಗಳು ಎಲ್ಲಿದ್ದಾರೆ ಅಂದರೆ ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ವಿಚಾರ ಬರುತ್ತಲ್ಲ, ಅವೆಲ್ಲ ಏನಾಗುತ್ತೆ ಅಲ್ಲಿಗೆ? ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ. ದುರ್ವಾದಿಗಳು ಹೊರಗೆ ಒಳಗೆ, ತತ್ವೋದ್ಯೋತದ ಇಮ್ಮಿಡಿಯೇಟ್ ಎಫೆಕ್ಟ್ ಅದು. ಅದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ತತ್ವೋದ್ಯೋತ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಕರಣ ಗ್ರಂಥ. ಈಗ ಆಗಿರತಕ್ಕಂಥ ಮಿಥ್ಯಾತ್ವಾರ 3 ಖಂಡಾಂತರ ಆಗಿದೆ ಅಲ್ಲಿ ಈಗಾಗಲೇ. ಅದು ಎಲ್ಲರ ಸಾರಾಂಶ ಬರಹಾಗಿರ್ತಕ್ಕಂಥ ಗ್ರಂಥ ಇದು. 3 ಮರಣ ಮಾಡಿದಾಗತ್ತೆ ಒಟ್ಟಿಗೆ. ಮತ್ತು ಅದು ಅನೇಕ ವಿಷಯಗಳು, ದೊಡ್ಡ ಪ್ರಕರಣ, ಎಲ್ಲ ಪ್ರಕರಣ ಸೇರಿದ ದೊಡ್ಡ ಪ್ರಕರಣ. ಲಘು ಪ್ರಕರಣ, ಬೃಹತ್ ಪ್ರಕರಣ ಅಂತ ಪ್ರಕರಣ 2 ಭಾಗ ಮಾಡಿದರೆ ಇದು ಬೃಹತ್ ಪ್ರಕರಣ. ಉದ್ಯೋತ ಅಂದರೆ ಬೆಳಕು. ಉದ್ಯೋತ ಸರಿಯಾದ ಅರ್ಥ ಅಂದ್ರೇನು? ಬೆಳಕು ಅಂತ, ತತ್ವದ ಮೇಲೆ ಬೆಳಕು. ಬೆಳಕು ಎಲ್ಲ ಸೂರ್ಯ ಬೇಕು, ಆಚಾರ್ಯ ಸೂರ್ಯ, ಪರಮಪುರುಷನೇ ಪರಮಪುರುಷ ನಾರಾಯಣ ತತ್ವ, ಗೊತ್ತಾಯ್ತಾ? ಅದನ್ನು ಬೆಳಗಬೇಕಾಗಿದೆ, ಬೆಳಗಲು ಸೂರ್ಯ ಬೇಕಾಗಿದೆ. ಯಾರು ಸೂರ್ಯ ಈಗ? ಆಚಾರ್ಯರೇ ಸೂರ್ಯ. ಅದಕ್ಕೆ ಪರಮಪುರುಷ ತತ್ವೋದ್ಯೋತ ಸಿದ್ಧಯೇ ಸಮೀಹಮಾನ ಭಗವಾನ್ ಆಚಾರ್ಯ ಸೂರ್ಯ ಅಂತ ಕರೆದಿದ್ದ. ಹೌದು ಹೌದು, ಭಾನು ಅದು ಆಚಾರ್ಯ ಭಾನು ಅಂತ ತುಂಬ ಸರ್ತು ಉಪಯೋಗಿಸಿದ. ಅಪಿ ತಿಳುವಕ್ಕೆ ಅವು ಹೇಳಲು ಅಂತ ಹೇಳಿದ ಬರೀ ಭಾನು ಭಾನು ಮೀರಿಸಿದ್ದಾರೆ ಅಂತ ಹೇಳಿದ. ಗೊತ್ತಾ ಹೇಳ್ತೀರಿ, ಅರ್ಥ ಆಗ್ಲಿಕ್ಕೆ ಭಾನು ಅಂತ ಹೇಳಿದ್ದೆ ಹೊರತು ಭಾನು ಅಂತ ಅಷ್ಟೇ ಹೇಳ್ಬಿಟ್ಟು ಏನಾಗುತ್ತೆ? ಲಿಮಿಟ್ ಮಾಡಿದಾಗ ಸೂರ್ಯ ನೋಡಿ ದೀಪ ಇದ್ದಾಗಿದ್ದಾರೆ ಅಂತ ಹೇಳ್ಬಿಟ್ಟು ಏನಾಗುತ್ತಾಗ? ಸೂರ್ಯ ನೋಡಿ 100 ಕ್ಯಾಂಡಲ್ ದೀಪ ಇರ್ಬೋದು ಅಂತ ಕೇಳಿದ್ರೆ ಅವಮಾನ ಮಾಡ್ದ ಲೆಕ್ಕ. ಬಟ್ ಯಾಕೆ ಹೇಳ್ತಾರೆ? ಅರ್ಥ ಆಗ್ಲಿಕ್ಕೋಸ್ಕರ. ಸಮುದ್ರ ನೋಡಿ ಕೆರೆ ಇದ್ದಾಗಿದೆ ಅಂತ ಹೇಳ್ತಾರೆ. ಅರ್ಥ ಏನೋ, ಅರ್ಥ ಆಗ್ಲಿಕ್ಕೆ ಹೊರತು ಕೆರೆ ಎಲ್ಲಿ, ಸಮುದ್ರ ಎಲ್ಲಿ, ನಮಗೆ ಸೂರ್ಯ ಗೊತ್ತಿದ್ದಾನೆ. ಆ ಸೂರ್ಯನ ತಿಂತಾನೆ ಅಂತ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಹೇಳಿದ್ದ ಹೊರತು ಕೋಟ್ಯಂತರ ಸೂರ್ಯರು ಆಚಾರ್ಯ ಮುಂದೆ ಅಲ್ಲ, ಅಷ್ಟು ಮೇಲಿದ್ದಾರೆ ಆಚಾರ್ಯ. ವಿಮತ ಅಂತ ಹೇಳಿದ್ರೆ ಕಾಂಟ್ರವರ್ಸಿಯಲ್ ಥಿಂಗ್, ಬೋನ್ ಆಫ್ ಕಂಟೆಂಟ್ ಅಂತಾರಲ್ಲ ವಿಮತ ಅಂತ ಹೇಳಿದ್ರೆ, ಇಡಿಯಂ ಇದೆಯಲ್ಲ, ಬೋನ್ ಆಫ್ ಕಂಟೆಂಟ್ ಅಂದ್ರೇನು? ವಾದದ ವಿಷಯ, ವಾದದ ವಿಷಯ. ಅವ್ರು ಬರ್ತಾರೋ ಇಲ್ಲ ಅಂತ ಪ್ರಶ್ನೆ. ಈಗ ಆ ವಿಷಯ ಇದೆಯಲ್ಲಪ್ಪ, ಆ ವಿಷಯ ಮಾತಾಡ, ಆ ವಿಷಯ ಅಂತ ಅದೇ ಇಶ್ಯೂ. ಇಶ್ಯೂ ಅಂಡರ್ ಡಿಸ್ಕಷನ್ ಇಸ್ ಕಾಲ್ಡ್ ವಿಮತ. ಅತ್ರ ವಿಮತ ಇತಿ ಏನ ಯದ ಹೌದು ಅಷ್ಟೇ. ಡಿಸ್ಪ್ಯೂಟ್ ಅಂದ್ರೆ ಇಶ್ಯೂ ಇರೋದು, ಯಾವ ಡಿಸ್ಪ್ಯೂಟ್ ಮಾಡ್ತಾ ಇದ್ದೀವಲ್ಲ ಆ ಇಶ್ಯೂಗೆ ವಿಮತ. ಮತ ವಿಮತ ಅಷ್ಟೇ. ಮತ ಅಂದ್ರೆ ಒಪ್ಪಿರೋದು, ವಿಮತ ಅಂದ್ರೆ ಏನು? ಒಪ್ಪದೇ ಇರೋದು, ಕಾಂಟ್ರವರ್ಸಿಯಲ್ ಅಂತ. ಕಾಂಟ್ರವರ್ಸಿ, ಥಿಂಕ್ ಅಂಡರ್ ಕಾಂಟ್ರವರ್ಸಿ ಅಷ್ಟೇ. ಯಾವುದಕ್ಕೆ? ತತ್ವೋದ್ಯೋತ. ತತ್ವಸ್ಯ ಉದ್ಯೋತ ಯಸ್ಮಾತ್ ಸಹ ತತ್ವೋದ್ಯೋತ. ತತ್ವಸ್ಯ ಉದ್ಯೋತ, ತತ್ವದ ಉದ್ಯೋತ ಅಂದ್ರೆ ಬೆಳಕು, ಪ್ರಕಾಶ. ಯಾವ್ದರಿಂದ ಆಗುತ್ತೋ ಅದು ತತ್ವೋದ್ಯೋತ. ಇಲ್ಲಿ ಆಚಾರ್ಯ ತತ್ವೋದ್ಯೋತ ಮಾಡಿದ ಸೂರ್ಯ ಆಚಾರ್ಯರೇ. ಇಲ್ಲಿ ಗ್ರಂಥ ಯಾವುದು ಅಂತ ಕೇಳಿದ್ರೆ ಆ ಗ್ರಂಥಕ್ಕೆ ಹೆಸರು. ಈಗ ಗೊತ್ತಾಯ್ತು, ನಿಜವಾದ ತತ್ವವನ್ನು ಉದ್ಯೋತ ಮಾಡಿದ ಸೂರ್ಯ ಅಂದ್ರೆ ಈ ಗ್ರಂಥ ಸೂರ್ಯ ಇದ್ದ ಹಾಗೆ. ಆಚಾರ್ಯರು ಸೂರ್ಯ ಕೃಷ್ಣಾಮೃತ ಮಾಡೋಕೆ ಹಾಗೆ ಹೇಳ್ತಾರೆ. ಗ್ರಂಥದ ಹೆಸರು ಕೃಷ್ಣಾಮೃತ ಮಹಾರ್ಣವ. ಇಲ್ಲಿ ಅಮೃತ ಮಹಾರ್ಣವ ಯಾರದು? ಕೃಷ್ಣ. ಕೃಷ್ಣನೇ ಅಮೃತ ಮಹಾರ್ಣವ, ಗ್ರಂಥ ಕೃಷ್ಣಾಮೃತ ಮಹಾರ್ಣವ. ಆಚಾರ್ಯರೇ ತತ್ವೋದ್ಯೋತ ಮಾಡಿದ ಸೂರ್ಯ. ಈ ಗ್ರಂಥ ಕೂಡ ಸೂರ್ಯ ಇದ್ದ ಹಾಗೆ ತತ್ವವನ್ನು ಏನ್ ಮಾಡ್ತಾ ಇದೆ? ಬೆಳಗ್ತಾ ಇದೆ. ಯಾವ ತತ್ವ? ಯಾವ್ದೋ ತತ್ವ, ಇದೆಲ್ಲ ತತ್ವನೇ. ಇದು ಬೆಳಕಿದ್ರೆ ಅಂತ ಸೂರ್ಯ ಅಲ್ಲ. ಯಾವ ತತ್ವ ಇದು? ಪರಮಪುರುಷ ತತ್ವೋದ್ಯೋತ. ದೇವ್ರ ಬಗ್ಗೆ ಹೇಳ್ತಾ ಇದೆ, ದೇವರನ್ನ ದೇವರನ್ನ ತೋರಿಸಿಕೊಡ್ತಕ್ಕಂಥ ಗ್ರಂಥ ಅಂತ. ತತ್ವ ಉದ್ಯೋತ, ದೇವರ ಮೇಲೆ ಬೆಳಕು ಚೆಲ್ಲುವ ಗ್ರಂಥ ಅಂದ್ರೆ ಒಂದೇ, ದೇವರನ್ನ ತೋರಿಸಿಕೊಡ್ತಕ್ಕಂಥ ಗ್ರಂಥ ಅಂದ್ರೆ ಒಂದೇ. ಈಗ ಅತ್ರ ವಿಮತಃ ಐತಿ ಸಂಸಾರಾನ್ ಮುಕ್ತೋ ವಿವಕ್ಷತೆ. ವಿಮತ ಅಂದ್ರೆ ಯಾರೀಗ ಅಂತ ಕೇಳಿದರೆ, ಸಂಸಾರದ ಮುಕ್ತನಾದ ಜೀವ. ಸಂಸಾರದ ಮುಕ್ತನಾದವನು ಮುಂದೆ ಅವನು ಭಿನ್ನನಾಗಿರ್ತಾನೋ ಇಲ್ಲವೋ ಒಂದು ಪ್ರಶ್ನೆ. ಈಗ ಅದಕ್ಕೆ ತಸ್ಯ ಆತ್ಮ ಇತ್ತೇವ ಗ್ರಹಣೆ ಸಿದ್ಧಾರ್ಥ ಪ್ರತಿಜ್ಞಾ ಸ್ಯಾತ್. ತಸ್ಯ ಆತ್ಮ ಇತ್ತೇವ ಗ್ರಹಣೆ ಸಿದ್ಧಾರ್ಥ ಪ್ರತಿಜ್ಞಾ ಸ್ಯಾತ್. ಅವಾಗ ಏನು ಹೇಳಬೇಕಾಗ? ವಿಮತ ಅಂತ ಹೇಳಿದೇನೆ, ಆತ್ಮ ಭಿನ್ನ ಅಂತ ಅಷ್ಟೇ ಹೇಳಿಬಿಟ್ರೆ ಆಗ್ತಿತ್ತಾಗ, ಸಿದ್ಧಸಾಧ ಆಗ್ತಿತ್ತಾಗ. ಸಿದ್ಧ ಸಾಧನತ ಅಂದ್ರೆ ಏನು? ಅದ್ವೈತವಾದಿನಾಪಿ ಸಂಸಾರಿಣೋ ಭಿನ್ನತ್ವೇನ ಭಗವತ್ವ. ಬರೀ ಆತ್ಮ ಅಂದ್ರೆ ಜೀವ, ಜೀವ ಬ್ರಹ್ಮನಿಂದ ಭಿನ್ನ ಅಂದ್ರೆ ಒಪ್ಕೊಂಡ್ಬಿಡ್ತಾನೋ. ಯಾತಕ್ಕೆ ಸಂಸಾರದಲ್ಲಿ ಬೇರೆ ಅಂತ ಒಪ್ಕೊಂಡಿದ್ದಾನೆ, ವ್ಯಾವಹಾರಿಕ ಭೇದ ಒಪ್ಕೊಂಡಿದ್ದಿಲ್ಲ ಅಂದ್ಬಿಡ್ತಾನೆ. ಅದಕ್ಕೋಸ್ಕರ ಆ ಡಿಸ್ಕಷನ್ ಬೇಕಾಗಿಲ್ಲ. ಭೇದಶ್ಚ ಪಾರಮಾರ್ಥಿಕತ್ವ ಅನೌಪಾಧಿಕತ್ವಾಭ್ಯಾಮ್ ಅವಿಶೇಷಿತತ್ವ. ಅಲ್ಲಯ್ಯ, ನಾನು ಭೇದನ ಪಾರಮಾರ್ಥಿಕ ಭೇದ ಹೇಳ್ತೇನೆ ಅಂದ್ರೆ ಹೇಳಿಲ್ವಲ್ಲ ಅದನ್ನ, ಬರೀ ಭಿನ್ನ ಅಂತ ಹೇಳಿದ್ದೀರಿ, ಅದು ಒಪ್ಕೊಂಡ್ಬಿಡ್ತೀನಿ ಅಂತಾನೆ. ಬರೀ ಭಿನ್ನ ಅಂದ್ರೆ ಒಪ್ಕೊಂಡ್ಬಿಡ್ತೀನಿ ಅಂತಾನೆ. ಅದು ಪಾರಮಾರ್ಥಿಕ ಸೇರಿಸ್ಬೇಕಾಗ, ಅದು ಸೇರಿಸೋದ್ರ ಬದಲು ವಿಮತ ಅಂದ್ರೆ ಸಿಂಪಲ್ ಅಂತ. ಪ್ರತಿ ಸತ್ಯ ಹೇಳಿಲ್ಲ ಸೇಡಿಟ್ಟು ಬರಿಬೇಕಾದ್ರೆ ಮೊದಲು ಹೆಸರು ಬರೀತಾರೆ. ಈ ಸೆಲ್ಲರು ಬೈರ್ ಹೆಸರು ಬರ್ಬಿಡ್ತಾರೆ, ಆಮೇಲೆ ಏನು ಮಾಡ್ತಾರೆ? ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ, ಹೆಸರು ರೆಫರ್ ಮಾಡಿಬಿಡ್ತಾರೆ ಅಷ್ಟೇ. ಅದಕ್ಕೆ ವಿಷಯ ಶುರುವಾಗಿದೆ. ಈಗ ವಿಮತ ಅಂತ ಹೇಳಿದ್ರೆ ಅರ್ಥ ಆಯಿತು ಅಂತ ಅಷ್ಟೇ ಅರ್ಥ. ಅಲ್ಲಿ ಮುಂದೆ ಕೋರ್ಟ್ ಸೂಟ್ ಸೂಟ್ ಅಂದ್ಬಿಡ್ತಾರೆ ಮನೆಗೆ, ಅದಕ್ಕೆ ಸಿವಿಲ್ ಸೂಟ್ ಅಂತ ಬರಲಿಲ್ಲ. ಅದಕ್ಕೆ ಸೂಟ್ ಅಂದ್ರೆ ಏನು? ಇಶ್ಯೂ ಅಂಡರ್ ಡಿಸ್ಕಷನ್ ಅಷ್ಟೇ. ಆ ದೃಷ್ಟಿಯಲ್ಲಿ ವಿಮತ ಶಬ್ದಕ್ಕೆ ಅರ್ಥ ಅದೇ. ಭೇದಶ್ಚೇತ ಪಾರಮಾರ್ಥಿಕತ್ವ ಅನೌಪಾಧಿಕತ್ವಾಭ್ಯಾಮ ವಿಶೇಷಿತತ್ವ ಮುಕ್ತ ಇತ್ತೇವ ತರಿಹಿ ಉಚ್ಚತ. ಅಲ್ಲಿ ವಿಮತ ಮುಕ್ತ ಅಂತ ಹೇಳಿಬಿಡಿ ಅಂತ ಕೇಳಿದರೆ, ನಿಗಡ ಮುಕ್ತೇನ ಸಿದ್ಧಾರ್ಥತಾ ಸಾಧಿತಿ ಚೇತ್. ಹಾಗಿದ್ರೆ ಮುಕ್ತ ಅಂದ್ರೆ ಯಾವುದರಿಂದನೂ ಮುಕ್ತರಾದನು ಇದ್ದ, ಬಂಧನದಲ್ಲಿ ಇರ್ತಾನೆ, ಬಿಡುಗಡೆ ಆಗಿಬಿಡ್ತಾನೆ. ಆ ರೀತಿ ಅಂಥ ಬಿಡುಗಡೆಯ ಪ್ರಸಂಗನೇ ಬಂದಿರೋ. ಮುಕ್ತ ಅಂದ್ರೆ ಸಂಸಾರದಿಂದ ಮುಕ್ತನಾಗಬೇಕು. ಈಗ ಸಂಸಾರ ಅನ್ಮುಕ್ತ ಅಂತ ಹೇಳಿದಾಗ ದೊಡ್ಡ ಪದ ಆಗುತ್ತೆ. ವಿಮತ ಅಂಬದು ಏನು? ಯಾವ ಪ್ರಾಬ್ಲಮ್ ಬರದೇ ಇರತಕ್ಕಂಥ ಪದ. ಮುಂದೆ ಹೇಳ್ತಾರೆ, ತರ್ಹಿ ಸಂಸಾರಾನ್ಮುಕ್ತ ಇತಿ ವಕ್ತವ್ಯಂ ತಥಾಕೃತೆ ಗೌರವಂ ಸ್ಯಾದಿತಿ ಸೇನ. ದೊಡ್ಡದಾಗತ್ತೆ ಮತಂ ವಿಮತಂ ಎಂಬುದು ಹೇಗಿರುತ್ತೆ, ಸಂಸಾರಾನ್ಮುಕ್ತ ಎಂಬುದು ಹೇಗಿರುತ್ತೆ. ಯುವತೆಯರ ಅನೇಕ ವಿಧತ್ವೇನ ಧರ್ಮ ವಿಶೇಷ ಅನಿಶ್ಚಯೇ ಸಾಧ್ಯ ವಿಶೇಷ ಉಪಾದಾನ ಅದಿನ ತನ್ನಿಶ್ಚಯಾನುಪಸರಣೆ ಅಪಿ ಗೌರವ ಸಾಮ್ಯ ತಥಾಪಿ ವಿನಿಗಮನ ಕುತ ಇತಿ ಚೇತ್ ಅರ್ಥ ಪ್ರತಿಪತ್ತಿ ಗೌರವ ಶಬ್ದ ಗೌರವಸ್ಯ ಜಾಯಸ್ತ್ವ. ಯುವತೆಯೇ ಅನೇಕ ವಿಧತ್ವೇನ, ಯುವತಃ ಭಿನ್ನ ಅಂತ ಹೇಳಿದ ತಕ್ಷಣ ಎಷ್ಟು ಹೇಳಬೇಕು ಅಂತ ನಾವೀಗ ಮತ್ತೆ. ಯುವತಃ ಭಿನ್ನ ಅಂತ ಹೇಳಿದ್ರಿ, ಮುಕ್ತನಾದ ಮೇಲೆ ಯಾವ ರೀತಿ ಭಿನ್ನನಾಗಿರ್ತಾನೆ? ಸಮನಾಗಿ ಭಿನ್ನನಾಗಿರ್ತಾನೋ ಅಥವಾ ಒಂದೇ ಆಗಿ ಬೇರೆಯಾಗಿ ಭಿನ್ನನಾಗಿರ್ತಾನೋ? ತಾರತಮ್ಯ ಕ್ರಮದ ಮತ್ತೆ ಪ್ರಶ್ನೆ ಮಾಡಬೇಕು. ಅದು ವಿಶಿಷ್ಟಾದ್ವೈತ ಮತಕ್ಕೂ ನಾವು ಪೂರ್ವ ಪ್ರಶ್ನೆ ಮಾಡ್ಕೋಬೇಕು. ದ್ವೈತಕ್ಕೂ ಅದ್ವೈತಕ್ಕೂ ಮನೆ ಇಷ್ಟೆಲ್ಲ ಮಾಡ್ಕೋಬೇಕು. ಅದೆಲ್ಲ ತೆಗೆದು ವಿಮತಃ ಅಂತ ಹೇಳ್ಬೇಕಂತ ಏನಾಗುತ್ತೆ? ಈಗ ಕಾಂಪ್ಯಾಕ್ಟಾಗಿ ಎಲ್ಲ ವಿಷಯ ಸೇರಬೇಕು. ಏನೇನು ಕಾಂಟ್ರವರ್ಸಿ ಇದೆಯೋ ಅಷ್ಟು ಕಾಂಟ್ರವರ್ಸಿಗೆ ಉತ್ತರ ಕೊಡ್ತೀವಿ ಅಂತ. ಅದೆಲ್ಲ ಡಿಟೇಲ್ ಹೇಳೋದಕ್ಕೆ ಹೋದಾಗ ಏನಾಗುತ್ತಾಗೋದು? ಅನ್ನೇ ಸೇರಿ ದೊಡ್ಡದಾಗತ್ತೆ. ಅದನ್ನು ಹೇಳ್ತಾರೆ, ತನ್ನ ನಿಶ್ಚಯ ಗೌರವ ಸಾಮ್ಯ ತಥಾಪಿ ವಿನಿಗಮನ ಕುತ ಇತಿ ಚೇತ್ ಅರ್ಥ ಪ್ರತಿಪತ್ತಿ ಗೌರವ ಶಬ್ದ ಗೌರವಸ್ಯ ಜಾಯಸ್ತ್ವ. ಅರ್ಥ ಪ್ರತಿಪತ್ತಿ ಶಬ್ದ ಪ್ರತಿಪತ್ತಿ, ಶಬ್ದ ಹೇಳೋದು ಅರ್ಥ ಹೇಳೋದು. ಯಾವಾಗಲೂ ಕೂಡ ಅರ್ಥ ಕಮ್ಯುನಿಕೇಟ್ ಆಗೋದು ಶಬ್ದದ ಉದ್ದೇಶ. ಅರ್ಥ ಕರೆಕ್ಟಾಗಿ ಕಮ್ಯುನಿಕೇಟ್ ಆಗಬೇಕು. ಆ ದೃಷ್ಟಿಯಲ್ಲಿ ಯಾವಾಗಲೂ ಏನು ಮಾಡಬೇಕು? ಆ ಆ್ಯಕ್ಯುರಸಿ ಮೇಂಟೈನ್ ಮಾಡಬೇಕೇ ಹೊರತು ಶಬ್ದದ ಆ್ಯಕ್ಯುರಸಿ ಅಂತ ಮೇಂಟೈನ್ ಮಾಡೋಕ್ಕೆ ಏನು ಪ್ರಾಬ್ಲಮ್ ಬರಬಾರ್ದು, ಅರ್ಥದ ಬಗ್ಗೆ ಕನ್ಫ್ಯೂಷನ್ ಬರಬಾರ್ದು. ಅರ್ಥ ಆಯ್ತಾ? ಈಗ ಹೆಚ್ಚು ಹೇಳಬೇಕಾದ್ರೆ ಹೆಚ್ಚು ಹೇಳಬೇಕು, ಕಡಿಮೆ ಹೇಳಬೇಕು ಕಡಿಮೆನೇ ಹೇಳಬೇಕು. ಅದು ಅರ್ಥದ ವಿಷಯದ ಬಗ್ಗೆ ಮಾತ್ರ ಏನಾಗಬಾರ್ದು, ಗೊಂದಲ ಹುಟ್ಟಿಸ್ಬಾರ್ದು. ಬರೀ ವಿಮತ ಅಂತ ಹೇಳಿದೇನೆ, ಮುಕ್ತ ಅಂತ ಹೇಳಿದರೆ ಅದು ಬರೀ ಆತ್ಮ ಅಂತ ಹೇಳಿದ್ರೆ ನೂರಾರು ಪ್ರಾಬ್ಲಮ್ ಬರೋದು. ಆ ಪ್ರಾಬ್ಲಮ್ ಬರಬಾರದು ಅಂತ ಹೇಳಿಬಿಟ್ಟು ಏನಂತ ಹೇಳಿದ್ದಾರೆ, ವಿಮತಃ ಅಂತ ಹೇಳಿದ್ರು. ಸತ್ಯಂ ತಥಾಪಿ ಅಪ್ರಸಿದ್ಧ ವಿಶೇಷತ್ವ, ಅಪ್ರಸಿದ್ಧ ವಿಶೇಷಣತ್ವ, ಪ್ರಸಿದ್ಧಾರ್ಥತ್ವ ಪ್ರಮಾಣ ಬಾಧಾನಾಂ ಪ್ರತಿಜ್ಞಾದೋಷಾಣಾಂ ಉದ್ಧಾರೋಪಿ ಅನೇನ ಸಂಕ್ಷೇಪತಃ ಕೃತಃ ಸ್ಯಾದಿತ್ಯೇವಮರ್ಥಂ ವಿಮತ ಗ್ರಹಣಂ ತಥಾಹಿ. ವಿಮತ ಅಂತ ಹೇಳಿದ್ರಿಂದ ಎಷ್ಟು ದೋಷ ಪರಿಹಾರ ಆಯಿತು ಅಂದರೆ, ಅಪ್ರಸಿದ್ಧ ವಿಶೇಷ ಅಂತ ಹೇಳಾಗಿಲ್ಲ, ಅಪ್ರಸಿದ್ಧ ವಿಶೇಷಣ ಅಂತ ಹೇಳಾಗಿಲ್ಲ, ಆಮೇಲೆ ಪ್ರಸಿದ್ಧಾರ್ಥತ್ವ ಎಂಬುದಿಲ್ಲ, ಪ್ರಸಿದ್ಧಾರ್ಥ ಸಿದ್ಧ ಸಾಧನ ಅಂತ, ಪ್ರಮಾಣ ಬಾಧ ಅಂತ ಹೇಳಾಗಿಲ್ಲ. ಇಷ್ಟೆಲ್ಲ ಇಟ್ಕೊಂಡಾಗ ವಿಮತ ಎಷ್ಟೋ ಸರ್ತೆ ಕೋರ್ಟು ಕೆಲವು ಕೇಸ್ ಅಕ್ಸೆಪ್ಟೇ ಮಾಡಲ್ಲ, ಡಿಸಾಲ್ವ್ ಮಾಡಿಬಿಡುತ್ತೆ. ಅವಾಗ ಏನು ಮಾಡ್ತಾರಾಗ, ಮುಂದೆ ಹೋಗಾಗಿಲ್ಲ. ವಿಮತ ಬಂದರೆ ಏನಾಗುತ್ತೆ, ಈಗ ಡಿಸ್ಪ್ಯೂಟ್ ಮಾಡಾಗಿಲ್ಲೇ ಇಲ್ಲ, ಕೋರ್ಟ್ ಅಕ್ಸೆಪ್ಟ್ ಮಾಡಿಬಿಟ್ಟೆ ಡಿಸ್ಕಷನ್ ಶುರುವಾಗ್ತಾ ಇದೆ, ಆ ಸ್ಟೇಜ್ ರೀಚ್ ಆಗಿದೆ ಅಂತ ಅರ್ಥ. ಇಲ್ಲದೆ ಹೋಗಿದ್ರೆ ಆ ಸ್ಟೇಜಲ್ಲೇ ಬಂದುಬಿಡ್ಬೋದಾಗಿದೆ. ಎಷ್ಟೋ ಸರ್ತೆ ಕೇಸ್ ಡಿಸ್ಮಿಸ್ ಅಂದರೆ ಮುಂದೆ ಕತೆ ಮುಂದೋಯ್ತು. ಅಲ್ಲಿ ಕೆಲವು ಸಿಲ್ಲಿ ಆಬ್ವಿಯಸ್ಲಿ ಹೋಪ್ಲೆಸ್ ಕೇಸ್ ಏನು ಮಾಡ್ತಾರೆ, ಅರ್ಥನೇ ಇಲ್ಲ, ಸ್ವೀಕಾರ ಮಾಡೋ ಕಾರಣನೇ ಇಲ್ಲ, ಅದಕ್ಕೆ ಹೇಳ್ತಾರೆ ಕೃತಶ್ಚಾದಿ ದೇವಮರ್ಥಂ ವಿಮತ ಗ್ರಹಣಂ. ಅದು ಹೇಳೋದಕ್ಕೋಸ್ಕರ ವಿಮತ ಅಂತ ಹೇಳಿದ್ರಿಂದ ಈ ಸ್ಟೇಜಲ್ಲಿ ನಾವಿದ್ದೇವೆ. ಒಟ್ಟು ಡಿಸ್ಕಷನ್ ಆಗಲೇಬೇಕಾಗಿದೆ. ವಾದಿಗೆ ಪ್ರತಿವಾದಿಗೆ ಏನಂತ ವಿಷಯ ಗೊತ್ತಿದೆ, ಅದರ ಬಗ್ಗೆ ಮಾತಾಡಿಕೊಟ್ಟಿದ್ದಾರೆ ಅಂತ ಅರ್ಥ. ತಥಾ ಹಿ ಯದಿ ವಿಶೇಷೋ ಮುಕ್ತಾತ್ಮ ಅಪ್ರಸಿದ್ಧ ಸ್ಯಾತ್ ತದಾ ಕಿಮಾಶ್ರಯ ವಿಮತಿ ಸ್ಯಾತ್. ಮುಕ್ತಾತ್ಮನೇ ಇಲ್ಲ ಅನ್ನೋ ವಾದ ಕೊಟ್ಟಿಲ್ಲ ಅವೀಗ, ದೇರ್ಫರ್ ಆ ಕೇಸ್ ಏಮೇನ ಆಟ ವಿಮತ ಅಂತ ಹೇಳಿದ್ರಿಂದ ಮುಕ್ತಾತ್ಮನೇ ಇಲ್ಲ ಅಂತಾಗಿದ್ದಿದ್ರೆ ವಿಮತ ಶಬ್ದ ಬರ್ತಾನೇ ಇರಲಿಲ್ಲ. ಯದಿ ಚ ವಿಶೇಷಣಂ ಭೇದೋ ಅಪ್ರಸಿದ್ಧ ಭವೇತ್ ತದಕ್ಕೆ ಉಲ್ಲೇಖಿನೇ ವಿಮತಿ ಭವೇತ್. ಇನ್ನು ಭೇದ ಅಂದರೆ ನಾವೆಲ್ಲ ಕೇಳೋದಕ್ಕೆ ಹೋಗಬಾರ್ದು. ಭೇದ ಅಂತ ಅರ್ಥವಾದ ಮೇಲೆ ತಾನೇ ವಿಮುಕ್ತ ವಿಮತೋ ಭಿನ್ನ ಅಂತ ಶುರು ಮಾಡಿದ್ದು. ಭಿನ್ನ ಅಂತ ಪದ ಉಪಯೋಗಿಸೋಕೆ ಇಬ್ಬರಿಗೆ ಏನು ಗೊತ್ತಿದೆ ಅಂತ ಆಯ್ತೀಗ, ಭೇದ ಇದೆ, ಸಂಸಾರದ ಬಿಡುಗಡೆ ಆದಮೇಲೆ ಜೀವ ಇದ್ದಾನೆ, ಆ ಜೀವ ಒಂದೋ ಅಲ್ವೋ ಆ ಸ್ಟೇಜ್ಗೆ ಹೋಗಿದ್ದಾರೆ. ಈಗ ಇದು ಬದಲಿಂದ ವಾಪಸ್ ಬರೋಕ್ಕಾಗಬಾರ್ದು. ವಿಮತ ಅನ್ನೋ ಶಬ್ದ ಉಪಯೋಗಿಸಿದ ತಕ್ಷಣ ಅದು ಬರೋದು. ಯದಿ ವಾ ಭೇದೋ ಮುಕ್ತಾತ್ಮನೆ ಸಿದ್ಧೋ ಬಾಧಿತೋ ವಾ ಭವೇತ್ ತಥಾಪಿ ಅನ್ಯತರ ಪಷ್ಟ ನಿಶ್ಚಯಾತ್ಮ ವಿಮತಿ ಹಿ ಸ್ಯಾತ್. ಮುಕ್ತಾತ್ಮನಿಗೂ ಜೀವ ಸಾಮಾನ್ಯವಾಗಿ ಪ್ರತ್ಯಕ್ಷಕ್ಕೆ ಸಿದ್ಧವಾಗಿಬಿಟ್ಟಿದ್ದರೆ ಡಿಸ್ಕಷನ್ ಮಾಡೋ ನೆಸೆಸಿಟಿನೇ ಬರ್ತಿರಲಿಲ್ಲ. ಅಥವಾ ಸಿದ್ಧವೇ ಆಗಿದ್ದರೂ ಬಾಧಿತವಾಗೋದಾಗಿದ್ದರೆ ದೊಡ್ಡ ಕೋರ್ಟಲ್ಲಿ ಕೇಸು, ಬೆಂಕಿ ತಣ್ಣಗಿದೆಯೋ ಬಿಸಿ ಇದೆಯೋ ಏನು ಅಕ್ಸೆಪ್ಟ್ ಮಾಡ್ತಾರೆ ಕೇಸ್, ಏನಂತಾರೆ ಹುಚ್ಚ ಅಂತಾರೆ ಅಷ್ಟೇ. ಯಾಕೆ ಏನದು ವೆಲ್ಲೋನ್ ತಿಂಗಲ್, ಬೆಂಕಿ ಬಿಸಿ ಇದೆ ಅನ್ನೋದ್ರ ಬಗ್ಗೆ ಯಾವ ಆಧಾರವೂ ಬೇಕಿಲ್ಲ. ಬೆಂಕಿ ಅನ್ನೋ ಶಬ್ದದಲ್ಲೇ ಏನಿದೆ ಉತ್ತರ ಇದೆ, ಅದನ್ನೆಲ್ಲ ಕೋರ್ಟ್ಗೆ ಹಾಕಬೇಕಾಗಿಲ್ಲ, ಸಂಧ್ಯಾನೆ ಮಾಡೋಕ್ಕೋ ಬಿಡಬೇಕೋ ಕೋರ್ಟ್ಗೆ ಹಾಕೋದು. ಯಾಕೆ ಎಂಥ ವಿಷಯ ಅದು ಸಿದ್ಧವಾಗಿರೋ ವಿಷಯ, ಆಹಾರ ಸಂಧ್ಯಾ ಉಪಾಸೀತ, ಸಿದ್ಧವಾಗಿರೋ ವಿಷಯದ ಬಗ್ಗೆ ಮತ್ತೆ ಪ್ರಶ್ನೆ ಮಾಡಬಾರ್ದು. ಅದೇ ರೀತಿ ಅಪ್ರಸಿದ್ಧವಾಗಿರುತ್ತೆ ವಿಚಾರದ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ ಹೋಗಬಾರ್ದು. ಇದೆಲ್ಲ ಯೋಚನೆ ಮಾಡಿದರೆ ವಿಮತ ಒಂದು ಶಬ್ದದಿಂದ ಇವೆಲ್ಲ ದೋಷವನ್ನು ಬರದಂತೆ ಉಪಯೋಗಿಸಿದ್ದೇವೆ ಅಂತ ಅರ್ಥ. ಇದರಿಂದ ಏನು ಅನುಕೂಲ ಆಯಿತು ಅಂದರೆ, ಹೆಸರಿಗೆ ಇಲ್ಲಿ ಬರೀತಾ ಇದ್ದಾರೆ, ಎಲ್ಲಿ ವಿಮತ ಅಂತ ಉಪಯೋಗಿಸಿದಾಗಲೂ ಇಷ್ಟು ಅರ್ಥ ಮಾಡ್ಕೋಬೇಕು ನಾವು. ವಿಮತ ಮಿಥ್ಯ ಅಂತ ಹೇಳಿದ್ರೆ ಅಲ್ಲೂ ಕೂಡ ಇಷ್ಟಾದ ಅರ್ಥ ಮಾಡ್ಬೇಕು. ಅಲ್ಲಿ ಯಾಕೆ ಇಷ್ಟಾದ ಬರಲಿಲ್ಲ ಅಂದರೆ ಸಣ್ಣ ಪ್ರಕರಣ ಆದ್ದರಿಂದ ಸ್ವಲ್ಪ ಹೇಳಿದ್ರೆ ಅಷ್ಟೇ, ದೊಡ್ಡ ಪ್ರಕರಣ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ವಿಮತ ಶಬ್ದ ಉಪಯೋಗಿಸ್ತೀವೋ ಅದೆಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ ಮನಸ್ಸಲ್ಲಿ ಬರದಂತೆ ಮಾಡ್ತಕ್ಕಂಥ ವ್ಯವಸ್ಥೆ. ಅಸ್ತಿ ಚೇಯಂ ತಥೋ ನಾ ಅಪ್ರಸಿದ್ಧ ವಿಶೇಷತ್ವಾದಿ ಇತಿ ಏತೇನ ಉದಾಹರಣೇಪಿ ಸಂಪ್ರತಿಪನ್ನ ಗ್ರಹಣಸ್ಯ ಸಾಧ್ಯ ಸಾಧನ ವೈಕಲ್ಯಾದಿ ಉದ್ಧಾರ ಪ್ರಯೋಜನ ವ್ಯಾಖ್ಯಾತಂ. ಅದೇ ರೀತಿಯೇ ಉದಾಹರಣದಲ್ಲೂ ಕೂಡ ಏನಂತ ಹೇಳ್ಬೋದಾಗಿತ್ತು, ನಿಗಡ ಮುಕ್ತವತ್ ಅಂತ ಹೇಳ್ಬೋದಾಗಿತ್ತು. ನಿಗಡ ಮುಕ್ತ ಅಂದ್ರೇನು, ಸಂಕೋಲೆಯಿಂದ ಬಿಡುಗಡೆ ಹೊಂದಿದವನು, ನಿಗಡ ಅಂದ್ರೆ ಸಂಕೋಲೆ, ಸಂಕೋಲೆಯಿಂದ ಬಿಡುಗಡೆ ಹೊಂದಿದ್ದು ಹೇಳ್ಬೋದಾಗಿತ್ತು. ಅದರಿಂದ ಯಾಕೆ ಹೇಳಿದೆ ದೃಷ್ಟಾಂತದಲ್ಲಿ ಮತ್ತೆ ಶಿಶು ಬರಬಾರದು. ಸಂಪ್ರತಿಪನ್ನವತ್ ಅಂದ್ರೇನು, ಅಕ್ಸೆಪ್ಟೆಡ್ ಎಕ್ಸಾಂಪಲ್ ಅಂತ ಅರ್ಥ. ಹೇಳಿದ ತಕ್ಷಣ ಏನು ಹೇಳಿದ್ರು ಕೂಡ ದೋಷ ಬರಬಾರ್ದು. ಯಾವುದೋ ಒಂದು ಅಕಸ್ಮಾತ್ ಹೆಸರು ಹೇಳಿಬಿಟ್ರೆ ಏನಾಗ್ಬೋದು ನಮಗೆ, ಯಾವ ದೋಷ ಹೇಳ್ಬೋದು ಅವನು ದೃಷ್ಟಾಂತಕ್ಕೆ, ಸಾಧನ ವೈಕಲ್ಯ ಸಾಧ್ಯ ವೈಕಲ್ಯ ಹೇಳ್ಬೋದು, ಗೊತ್ತಾಯ್ತಾ. ಅದಕ್ಕೆ ಅವಕಾಶವೇ ಇಲ್ಲ. ಸಂಪ್ರತಿಪನ್ನ ಅಂದ್ರೆ ಮುದೋ ವೆಲ್ ನೋನ್ ಥಿಂಗ್ ಅಂತ ಎಕ್ಸಾಂಪಲ್ ಕೊಟ್ಬಿಟ್ರೆ ಇಬ್ಬರು ಅಕ್ಸೆಪ್ಟೆಡ್. ಈಗ ಉದ್ದೇಶ ಏನು ಅಂದರೆ, ವಿಮತ ಶಬ್ದ ಉಪಯೋಗಿಸಿದಾಗ ಇಲ್ಲಿ ಟೈಮ್ ವೇಸ್ಟ್ ಆಗಬಾರ್ದು ಡಿಸ್ಕಸ್ ಮಾಡೋಕ್ಕೋಸ್ಕರ. ಸಂಪ್ರತಿಪನ್ನ ಅಂತ ಹೇಳಿದ್ರೆ ದೃಷ್ಟಾಂತ ಬಗ್ಗೆ ಟೈಮ್ ವೇಸ್ಟ್ ಆಗಬಾರ್ದು. ನಮ್ಮ ಡಿಸ್ಕಷನ್ ಎರಡೇ, ಈಗ ಮುಕ್ತತ್ವ ಹೇತು ಇದೆ, ಭಿನ್ನತ್ವ ಸಾಧನೆ, ಭೇದ ಸಾಧನೆ ಮಾಡಬೇಕು, ಮುಕ್ತತ್ವ ಹೇತು ಇದೆ, ಇವೆರಡನೇ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ಈ ನಿಗಡ ಮುಕ್ತವತ್ತಂತೂ ನೀನು ಹೇಳಲಿಲ್ಲ, ವಿಮತಃ ಮುಕ್ತ ಜೀವ ಅಂತಲೂ ಹೇಳಲಿಲ್ಲ, ವಿಮತಃ ಅಂತ ಅಷ್ಟೇ ಹೇಳಿಬಿಟ್ರು. ತಥೋ ನಾ ಅಪ್ರಸಿದ್ಧ ವಿಶೇಷತ್ವಾದಿ ಇತಿ ಏತೇನ ಉದಾಹರಣೇಪಿ ಸಂಪ್ರತಿಪನ್ನ ಗ್ರಹಣಸ್ಯ ಸಾಧ್ಯ ಸಾಧನ ವೈಕಲ್ಯಾದಿ ಉದ್ಧಾರ ಪ್ರಯೋಜನ ವ್ಯಾಖ್ಯಾತಂ. ಅನ್ಯಥಾ ಯಥಾ ನಿಗಡ ಮುಕ್ತ ಇತಿ ಅವಕ್ಷತ್. ದೃಷ್ಟಾಂತ ನೋಡಿ, ಉದಾಹರಣೆಗೆ ನೋಡಿ, ಜೀವನ್ಮುಕ್ತರು ಹೇಗಿರ್ತಾರೆ ಅಂತ ಕೇಳಿದರೆ ನಾವು ದೃಷ್ಟಾಂತ ಏನು ಕೊಡ್ತೀವಿ, ಸಾಮಾನ್ಯವಾಗಿ ಭಗವದ್ಗೀತೆ ಏನು ಕೊಟ್ಬಿಡ್ತಾನೆ, ಜನಕಾದಿವತ್ ಅಂತ ಹೇಳಿಬಿಡ್ತ, ಕರು ಜನಕಾದಯ ಅಂತ ಹೇಳಿಬಿಟ್ಟ. ಇದು ಅಕಸ್ಮಾತ್ ನಾವು ವಾದ ಮಾಡ್ತಾ ಕೂತಿದ್ದೇವೆ ಅದ್ವೈತಿಗಳ ಜೊತೆಗೆ. ನಾವು ಮುಕ್ತರ ಬಗ್ಗೆ ದೃಷ್ಟಾಂತ ಕೊಡ್ತಾ ಜೀವನ್ಮುಕ್ತರು ಹೇಗಿರ್ತಾರೆ ಜೈತಿರ್ತಾರೆ ಅಂತ ಹೇಳಿಬಿಡ್ತೇವೆ. ಅವನೇನು ಮಾಡ್ತಾನೆ, ಜೈತಿರ್ತಾರ ಒಪ್ಪೋದಿಲ್ಲ ಅಂತ ಅಂದ್ಬಿಡ್ತಾನ. ಯಾಕೆ, ನೀನು ಪ್ರೂವ್ ಮಾಡಲಿಕ್ಕೆ ಹೊರಟಿದ್ದೆ ಅಷ್ಟೇ, ಒಪ್ಪೋದಿಲ್ಲ ಅಂದ್ಬಿಡ್ತಾನೆ. ಆಮೇಲೆ ಇನ್ನೊಬ್ರು ಕನಕದಾಸರು ಅಂತೀವಿ, ಅದನ್ನ ನಾವು ಇನ್ನೊಬ್ರು ಶುರು ಮಾಡಿ ನಾವು ಒಪ್ಪೋದಿಲ್ಲ ಅಂತ, ವಿನೋಬ ದಾಸರು ಹೇಳಿದ್ರೆ ನಾವು ಒಪ್ಪೋದಿಲ್ಲ ಅವನಂತ. ಅವ ಏನ್ ಮಾಡ್ಬೇಕೀಗ? ಜೀವನ್ಮುಕ್ತ ರೂಪಿದಾರಪ್ಪ. ಪುರಾಣದ ಕೇಸ್ ತಗೋಬಿಟ್ಟು ಯಾರು ಗಲಾಟೆ ಮಾಡಾಗಿಲ್ಲ, ಅದಕ್ಕೆ ಎಲ್ಲರೂ ಒಪ್ಪಿರೋ ಕೇಸ್ ಅದು ಹೊತ್ತಾನೆ, ಎಲ್ಲ ಒಪ್ಪಿರೋ ಕೇಸ್. ಅದಕ್ಕೆ ಅದ್ರ ಸಂಪ್ರತಿಪನ್ನ ಅಂದ್ರೆ ಅದಕ್ಕೆ ಸಂಪ್ರತಿಪನ್ನ ಅಂದ್ರೆ ಏನು? ಅಕ್ಸೆಪ್ಟಬಲ್ ಟು ಬೋತ್. ವಾದಿ ಪ್ರತಿವಾದಿ ಇಬ್ಬರು ಒಪ್ಪೋದಕ್ಕೆ ಏನಂತ ಕರೀತಾರೆ? ಸಂಪ್ರತಿಪನ್ನ. ಒಬ್ಬರು ಒಪ್ಪದೆ ಹೋದ್ರೂ ಕೂಡ ಏನಲ್ಲ ಅದು? ವಿಪ್ರತಿಪನ್ನ. ನಾವು ನಮ್ಮ ಬಾಧ್ಯರು ಮುಂದೆ ಉಪನ್ಯಾಸ ಮಾಡ್ತಾ ಇರ್ತೇವೆ, ಆಗ ನಾವು ಪುರಂದರದಾಸರ ಮಾತು ಅವ್ರ ಮಾತು ಹೇಳ್ಬಿಟ್ಟು ಒಪ್ಕೊಂಡ್ಬಿಡ್ತಾರೆ ತಕ್ಷಣ. ಎತ್ತಕ್ಕೆ ನಾವೆಲ್ಲ ಅಕ್ಸೆಪ್ಟ್ ಮಾಡಿದ್ದೀವಿ ಅವ್ರು ದೊಡ್ಡವರು. ಬೇರೆಯವ್ರು ಹೇಳಿದ ಆವಾಗ ಅಕ್ಸೆಪ್ಟ್ ಮಾಡ ಅಂತ ಕೇಳ್ತಾರೆ, ಗೊತ್ತಾನೆ? ನಮ್ಮಲ್ಲಿ ಹಾಗಲ್ಲ, ಬೇರೆಯವ್ರು ಹೇಳಿದ ಅಕ್ಸೆಪ್ಟ್ ಮಾಡ್ತಾರೆ, ಹಾಗಾಗ್ಬಿಟ್ಟಿದ್ದು. ಬೇರೆ ದೇಶದವ್ರು ಹೇಳ್ಬೇಕು, ಅದು ಕೂಡ ನಮ್ಮವ್ರು ಹೇಳಿದ್ರೆ ಸಾಲದು. ಬೇರೆ ದೇಶದವ್ರು ಹೇಳ್ಬಿಟ್ಟು ತಕ್ಷಣ ಒಪ್ಕೊಂಡ್ಬಿಡ್ತಾರೆ. ನಿಜವಾಗ್ಲೂ ನಮ್ಮವ್ರು ಹೇಳ್ಬೇಕು ಯಾವಾಗಲೂ ಕೂಡ. ಸನಕಾದಿಗಳು ಸನಕಾದಿಗಳು ಅಂತ ಹೇಳಿದ್ರೆ ಜ್ಞಾನಯೋಗಿಗಳು ಹೇಗಿರ್ತಾರೆ ಸನಕಾದಿಗಳಂತೆ, ಇವ್ರು ಹೇಗಿರ್ತಾರೆ ಇವರಂತೆ. ಟೀಕಾರಾಯರು ಕೂಡ ಟೀಕಾ ಎಲ್ಲರೂ ಕೂಡ ಯಾರನ್ನು ಕೋಟ್ ಮಾಡೋದಿಲ್ಲ, ನಮ್ಮವ್ರನ್ನ ಕೋಟ್ ಮಾಡೋದಿಲ್ಲ, ಪುರಾಣದವ್ರನ್ನ ಕೋಟ್ ಮಾಡಿ ಬೇರೆಯವ್ರನ್ನ ಕೋಟ್ ಮಾಡೋದಿಲ್ಲ. ವ್ಯಾಸರಾಯರು ಆದ್ರೆ ಏನು ಕೋಟ್ ಮಾಡಿದಾಗಲೂ ಕೂಡ ಯಾರು ಎಕ್ಸಾಂಪಲ್ ತಗೋತಾರೆ? ಟೋಟಲಿ ಅಕ್ಸೆಪ್ಟೆಡ್. ಮತ್ತು ಪುರಾಣದಿಂದ ಧ್ರುವಾದಿಗಳು ಪ್ರಹ್ಲಾದಾದಿಗಳು ಅಂಥವ್ರ ಕೇಸ್ ತಗೋತಾರೆ ಹೊರತು ಇಲ್ಲಿ ತಗೊಳ್ಳೋದಿಲ್ಲ. ಯಾಕೆ ಎಲ್ರಿಗೂ ಒಪ್ಪಿಸ್ಬೇಕಾದ ಜವಾಬ್ದಾರಿ ನಮ್ಮ ಮೇಲೆ ಇದೆ ಈಗ. ಅದೆಲ್ಲ ಯಾತಕ್ಕೆ ಹೇಳ್ತಾರೆ ಸಂಪ್ರತಿಪನ್ನ ಅನ್ನೋ ಪದದಿಂದ. ಒಪ್ಪಿಗೆ ಆಗಿದೆ ಇಬ್ಬರಿಗೂ ಕೂಡ ಅಂತ ದೃಷ್ಟಾಂತ ಕೊಡಬೇಕು ಅಂತ ಅರ್ಥ. ಅನ್ಯಥಾ ನಿಗಡ ಮುಕ್ತ ಇತ್ಯವೈಕ್ಷತ್. ಇಲ್ಲವರು ನಿಗಡ ಮುಕ್ತ ಅಂತ ಹೇಳ್ಬಿಡ್ತಿದ್ರು. ನಿಗಡ ಮುಕ್ತ ಅಂತಷ್ಟು ಬೇರೆ ಬೇರೆ ಪ್ರಾಬ್ಲಮ್ ಶುರು ಮಾಡಿ. ನಿಗಡ ಮುಕ್ತನಿಗೆ ಏನಿದೆ ಸಂಬಂಧ? ಏನೋ ಜೈಲಲ್ಲಿ ಹಾಕಿದ್ರೆ ಬಿಟ್ಟುಬಿಟ್ಟ, ಏ ದೊಡ್ಡ ಮಹಾಮುಕ್ತಿನ ಅದು, ಅವನ ಕೇಸ್ ತಗೊಂಡು ಯಾಕೆ ಡಿಸ್ಕಶನ್ ಮಾಡ್ಬೇಕು ಅಂದ್ಬಿಡ್ತಾ ಅಲ್ಲಿ ವೇಸ್ಟ್ ಆಗ್ತಿತ್ತು. ಅದು ಬೇಕಾಗಿಲ್ಲ. ಮುಕ್ತ ಅಂದ್ರೆ ಮುಕ್ತ, ಸಂಪ್ರತಿಪನ್ನ ಇದ್ದಾರಪ್ಪ. ನೀವೆಲ್ಲರೂ ಒಪ್ಪಿರ್ತ ಮುಕ್ತ ಅಂದಾಗ ಇಬ್ಬರಿಗೂ ಒಂದು ಅರ್ಥ ಇದೆ. ಈಗ ಅವ್ರು ನಿಮ್ಮತ್ತಲ್ಲಿ ಒಂದು ಅರ್ಥ ಇದೆ, ನಮ್ಮತ್ತಲ್ಲಿ ಅರ್ಥ ಇದೆ. ಇಬ್ಬರ ಪ್ರಕಾರ ಸಂಸಾರದ ಬಿಡುಗಡೆ ಹೊಂದಿದವನು ಅಂತ ಅರ್ಥ. ಯಾವ ರೀತಿ ಬಿಡುಗಡೆ? ನಾವು ಲಿಂಗದೇಹ ಭಂಗ ಅಂತ ನಾವು ಕರಿತೇವೆ, ಅವನು ಅದೆಲ್ಲ ಕರೆಯೋದಿಲ್ಲ, ಹೌದಲ್ಲ? ಅದಕ್ಕೆ ನಮ್ಗೆ ಗಲಾಟೆ ಬೇಡ, ಬರೀ ನಾವೇನಂದ್ರೆ ಸಾಕು, ಮುಕ್ತ ಸಂಪ್ರತಿಪನ್ನ ಅಂದ್ರೆ ಸಾಕು. ಇದಿಷ್ಟು ಕೂಡ ಅನುಮಾನದ ಫಾರ್ಮೇಟ್ ಬಗ್ಗೆ ಡಿಸ್ಕಷನ್ ಇದೆ. ಅರ್ಥ ಆಯ್ತಾ? ಈಗ ಇನ್ನು ಅನುಮಾನ ಮುಂದೆ ಹೊರಟಿಲ್ಲ. ಅನುಮಾನ ಫಾರ್ಮ್ಯಾಟ್ ಹೇಗಿರಬೇಕು ಅಂತ ಅರ್ಥ. ಅಪ್ಲಿಕೇಶನ್ ಕೊಟ್ಟಿದ್ರೆ ಕೊನೆಯ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಬರೀತಾರೆ ಎಲ್ಲರೂ ಕೂಡ. ಎಲ್ಲಿರುತ್ತೆ ಅದು? ಮೊದಲು ಫಸ್ಟ್ ವರ್ಡೇ ಅದಿರುತ್ತೆ. ಸುಲಭನೇ ಇಲ್ಲ, ರೆಫರೆನ್ಸ್ ಸಭೆಗೆ ಆ ಭಾಗನೇ ಇರಬೇಕು. ಹೆಸರು ಬರೆದು ಬಿಟ್ಟರೆ ಯಾರ್ದಾದ್ರು ಕೂಡ ಇನ್ನೊಬ್ರು ಹೆಸರು ಬರಲ್ಲ. ಅದನ್ನ ನೇಮ್ ಆಫ್ ದಿ ಅಪ್ಲಿಕೇಟ್ ಬರೆದಿದ್ರೆ ಯಾರು ಬೇಕಾದ್ರೂ ಫಿಲ್ ಅಪ್ ಮಾಡ್ಬೋದು. ನೇಮ್ ಆಫ್ ದಿ ಅವ್ರು ತನ್ನ ಹೆಸರು ಬರ್ಕೊಂಡ ಮೇಲೆ ಏನಾಯ್ತದೆ? ಈಗ ನಿಮ್ಗೆ ಇನ್ನೊಬ್ರಿಗೆ ಬರೋದು, ಅವನು ಲಿಮಿಟ್ ಆಗಿಬಿಡುತ್ತೆ. ಅದಕ್ಕೆ ಈ ರೀತಿ ಓಪನ್ ಆಗಿರುತ್ತೆ ಇಶ್ಯೂ. ಪೂರ್ವೋಕ್ತಾನು ನಾನು ಅತ್ರ ಭೇದ ಕಿಂ ಪರಮಾತ್ಮ ಪ್ರತಿಯೋಗಿಕ ಸಾಧ್ಯ ಉತ್ ಜೀವ ಪ್ರತಿಯೋಗಿಕ ಅಥವಾ ಜಡ ಪ್ರತಿಯೋಗಿಕ ಆಹೋಸ್ ಸಕಲ ಪ್ರತಿಯೋಗಿಕ ನಾದ್ಯ. ಇಲ್ಲಿ ಹೇಗೆ ಪ್ರಶ್ನೆ ಕೇಳಬಹುದು ತೋರಿಸ್ತಾ. ನೀವು ಭೇದ ಭೇದ ಅಂತ ಸಾಧನೆ ಮಾಡಕ್ಕೆ ಹೊರಟಿದ್ದೀರಲ್ಲ, ಏನು ಭೇದ ಸಾಧನೆ ಮಾಡ್ತಿದ್ದೀರಿ ಹೇಳಿ? ನಾನು ಅತ್ರ ಭೇದ ಕಿಂ ಪರಮಾತ್ಮ ಪ್ರತಿಯೋಗಿಕ ಸಾಧ್ಯ ಉತ್ ಜೀವ ಪ್ರತಿಯೋಗಿಕ ಸಾಧ್ಯ ಅಥವಾ ಜಡ ಪ್ರತಿಯೋಗಿಕ ಸಾಧ್ಯ ಅಹೋಸ್ವಿತ್ ಸಕಲ ಪ್ರತಿಯೋಗಿಕ ಸಾಧ್ಯ. ಅರ್ಥ ಏನು ಅಂದರೆ, ನೀವಿಲ್ಲಿ ಸಾಧನೆ ಮಾಡಕ್ಕೆ ಹೊರಟಿರೋ ಭೇದ ಯಾವುದು? ಪ್ರತಿಯೋಗಿಕ ಅಂದ್ರೆ ಏನು? ಪರಮಾತ್ಮ ಪ್ರತಿಯೋಗಿಕ ಭೇದ ಅಂದ್ರೆ ಏನು? ಮುಕ್ತನಿಗೆ ಪರಮಾತ್ಮನೊಂದಿಗೆ ಭೇದ. ಪ್ರತಿಯೋಗಿ ಏನು, ಯಾವುದ್ರ ಬಗ್ಗೆ ನಾವು ಹೇಳ್ತೇವೋ ಅದನ್ನ ಏನಂತ ಕರಿತೇವೆ? ಪ್ರತಿಯೋಗಿ ಅಂತ ಕರಿ. ಪರಮಾತ್ಮನೊಂದಿಗೆ ಭೇದನೋ ಅಥವಾ ಜೀವ ಪ್ರತಿಯೋಗಿಕ, ಜೀವನೊಂದಿಗೆ ಪರಮಾತ್ಮನ ಭೇದನೋ, ಪರಮಾತ್ಮನೊಂದಿಗೆ ಜೀವನ ಭೇದನೋ, ಅಥವಾ ಜಡ ಪ್ರತಿಯೋಗಿಕ, ಮುಕ್ತನಾದ ಜಡದಿಂದ ಭಿನ್ನ ಅಂತ ಕರೀತೀರೋ, ಅಥವಾ ಸಕಲ ಪ್ರತಿಯೋಗಿಕ ಆಹೋಸ್ವಿತ್ ಅಂದ್ರೆ ಆರ್ ಅಂತ ಅರ್ಥ. ಅದು ಕೂಡ ಆಹೋಸ್ವಿತ್ ಅಥವಾ ಇವೆಲ್ಲ ಏನವು? ಸಮಾನಾರ್ಥಕ ಅವ್ಯಯಗಳವೆಲ್ಲ ಕೂಡ. ಅದಕ್ಕೆ ಆಹೋಸ್ವಿತ್ ಅಥವಾ ಸಕಲ ಪ್ರತಿಯೋಗಿಕ, ಎಲ್ಲರಿಂದ ಭಿನ್ನ ಅಂತ ಹೇಳ್ತೀರೋ? ಇದು ನಮ್ಮ ಪ್ರಶ್ನೆ, ಅವನ ಪ್ರಶ್ನೆ. ಈಗ ಅಥ ಪರಮಾತ್ಮನಿ ಹೇತೋರನೇಕಾಂತ್ಯಾ, ಪರಮಾತ್ಮನಿಂದ ಭಿನ್ನ ಅಂದರೆ ನಾವು ಒಪ್ಕೊಂಡು ಬಿಡ್ತೀವಿ ಅಂತ ಒಬ್ಬನ ಹೇಳ್ಬೋದು. ಸಂಸಾರ ಅಭಾವ ಲಕ್ಷಣ ಮುಕ್ತತ್ವಶ್ಯ ತತ್ ಸತ್ವ, ಪರಮಾತ್ಮನಿ ಹೇತೋ ಅನೇಕಾಂತ್ಯಾ, ಪರಮಾತ್ಮನಲ್ಲಿ ನೀವು ಹೇತುವನ್ನು ಹೇಳೋದಕ್ಕೆ ಬರೋದಿಲ್ಲ. ಯಾತಕ್ಕೆ? ಮುಕ್ತನಾದವನು ಹೇತು ಕೊಡ್ತೀರಿ. ಮುಕ್ತನಾದವನು ಹೇತು ದೇವರಲ್ಲಿಲ್ಲ. ಯಾತಕ್ಕೆ? ನಿತ್ಯ ಮುಕ್ತ ದೇವರು. ಈಗ ಬಿಡುಗಡೆ ಹೊಸದಾಗಿ ಬಿಡುಗಡೆ ಹೊಂದಿದವನಲ್ಲ ಅವನು. ಬಿಡುಗಡೆ ಹೊಸದಾಗಿ ರಿಸಲ್ಟ್ ಬಂತು, ನಿಮ್ಮ ಎಷ್ಟು ಯಾರು ಪಾಸ್ ಅಂತ ಕೇಳಿದ್ರೆ ಎಷ್ಟು ರಿಸಲ್ಟ್ ಬರೋದು? ಯಾರು ರಿಸಲ್ಟ್ ಬರುತ್ತೆ ಅಲ್ಲಿ? ವಿದ್ಯಾರ್ಥಿಗಳು. ಪರಮಾತ್ಮರಿಗೆ ಪ್ರಸಕ್ತಿರೇ ಇಲ್ಲ. ಯಾಕೆ? ಅದು ಮುಕ್ತಿ ಮುಕ್ತರಾಗಿದ್ದ ದೇವ್ರ ಬಗ್ಗೆ ವಾದ ಮಾಡೋಕ್ಕೆ ಹೊಟ್ಟೆ ಇಲ್ಲ ಅವರು. ದೇವರು ಯಾರೀಗ? ನಿತ್ಯ ಮುಕ್ತ. ನಾದ್ಯ ಪರಮಾತ್ಮನ ಹೇತು ಅನೇಕಾಂತ್ಯ ಸಂಸಾರಾಭಾವ ಲಕ್ಷಣ ಮುಕ್ತತ್ವ ತತ್ಸತ್ವ. ಪರಮಾತ್ಮನಲ್ಲಿ ಮುಕ್ತತ್ವ ಇರೋದು ಸಂಸಾರದಲ್ಲಿ ಇದ್ದು ಬಿಡುಗಡೆ ಹೊಂದಿದ ಮುಕ್ತತ್ವ ಅಲ್ಲ. ಎಂದು ಸಂಸಾರವೇ ಇಲ್ಲದೆ ಇರತಕ್ಕಂಥ ಮುಕ್ತತ್ವ ದೇವರಲ್ಲಿದೆ. ಲಕ್ಷ್ಮೀನಾರಾಯಣರು ಇಬ್ಬರಲ್ಲಿರೋದು ಯಾವುದು? ಇಂಥ ಮುಕ್ತತ್ವ ಇದೆ. ನಿತ್ಯ ಮುಕ್ತತ್ವ ಇದೆ ಹೊರತು ಬ್ರಹ್ಮದೇವರಲ್ಲಿ ಮುಕ್ತತ್ವ ಇದೆ. ಎಂಥ ಮುಕ್ತತ್ವ ಅದು? ಸಂಸಾರದಲ್ಲಿ ದಾವೇನು ಮುಕ್ತಿಗೆ ಹೋದ ಕೇಸ್ ಅದು. ಆದರೆ ಲಕ್ಷ್ಮೀನಾರಾಯಣ ಹಾಗಲ್ಲ. ದೇರ್ಫೋರ್ ಮುಕ್ತನಾಗಿರೋದು ಹೇತು ಕೊಟ್ಟಾಗ ಹೇತು ಯಾರಿಗೆ ಅಪ್ಲೈ ಮಾಡ್ಬೇಕು? ನೀವೀಗ ಪರಮಾತ್ಮನಿಗೆ ಸೇರಿಸ್ಬೇಕು, ಹೋಗಬಾರ್ದು. ಯಾತಕ್ಕೆ ಅಂದರೆ ಇಂಥ ಮುಕ್ತತ್ವ ದೇವರಲ್ಲಿಲ್ಲ. ಸಂಸಾರದ ಮುಕ್ತತ್ವ ದೇವರಲ್ಲಿಲ್ಲ, ಆದ್ದರಿಂದ ಹೇತು ಏನು ದೋಷ ಬಂತು? ಅನೇಕಾಂತಿಕ ದೋಷ ಬಂತು. ನ ದ್ವಿತೀಯೇಪಿ ಸಕಲ ಜೀವ ಪ್ರತಿಯೋಗಿಕ ಸವ್ಯತಿರಿಕ್ತ ಜೀವ ಪ್ರತಿಯೋಗಿಕವೋ ವಾ. ಇನ್ನು ಜೀವರಿಂದ ಪರಮಾತ್ಮ ಮುಕ್ತ ಇದ್ದಾರೆ, ಇವನು ಎಲ್ಲ ಜೀವರಿಂದ ಭಿನ್ನ ಅಂತೀರೋ ಅಥವಾ ತನ್ನಿಂದ ಭಿನ್ನರಾದ ಇತರ ದೇವರಿಂದ ಭಿನ್ನ ಅಂತ ಕರಿತೀರೋ? ನ ಪ್ರಥಮ ಮುಕ್ತಶಾಪಿ ಜೀವತ್ವೇನ ಅಂಶೇ ಬಾಧ. ಮುಕ್ತನೂ ಜೀವನಾಗಿರೋದ್ರಿಂದ ಸಕಲ ದೇವರಿಂದ ಭಿನ್ನನಾಗ ಚಾನ್ಸ್ ಇಲ್ಲ ಅವನು. ಮುಕ್ತ ದೇವರಿಂದಂತೂ ಈಗ ಸಮನಾಗಬೇಕು ಅವನು. ನ ದ್ವಿತೀಯ ಮುಕ್ತಶ್ಚ ತದ್ಭೇದ ಸಿದ್ಧ ವಿನ ದೇಶಾಮೇತದ್ ವ್ಯತಿರಿಕ್ತತ್ವ ಅಸಿದ್ಧ ಅಪ್ರಸಿದ್ಧ ವಿಶೇಷಣತ್ವ. ನೋಡ್ರಿ, ಹಾಗಲ್ಲ. ಸ್ವಾವ್ಯತಿರಿಕ್ತ ಜೀವ ಪ್ರತಿಯೋಗಿ ಕೋವ, ತನ್ನ ಬಿಟ್ಟ ಇತರ ಎಲ್ಲ ದೇವರಿಂದನೂ ಭಿನ್ನನಾಗ್ತಾನೆ ಅಂತ ಹೇಳ್ತೀರೋ? ತನ್ನ ಬಿಟ್ಟು ಎಲ್ಲ ದೇವರಿಂದ ಭಿನ್ನನಾಗ್ತಾನೆ ಅನ್ನೋ ಬಗ್ಗೆ ಕಾಂಟ್ರವರ್ಸಿ ಇರೋದು ನಮಗೆ ಇನ್ನೂ ಕೂಡ. ಈಗ ಅದ್ವೈತಕ್ಕೂ ನಮಗಿರೋ ಕಾಂಟ್ರವರ್ಸಿ ಅಲ್ಲೇ ನಾಸಿರಿಂದ ಹಾಗೇನೆ ಆ ಮಾತು ಹೇಳೋದಕ್ಕೆ ಕೂಡ ಅಪ್ರಸಿದ್ಧ ವಿಶೇಷಣ, ಇನ್ನು ಪ್ರೂವ್ ಆಗದೆ ಯಾರೂ ಗೊತ್ತಿಲ್ಲದೆ ಇರೋ ವಿಚಾರ. ಸಿದ್ಧವಚ್ಚ ಚಿತ್ತ ಸಾಧನತ್ವ ಇಲ್ಲ, ಸಿದ್ಧವಾಗಿದೆ ಅಂದರೆ ಸಿದ್ಧವಾಗಿ ಮತ್ತೆ ಸಾಧನೆ ಮಾಡ್ತೀರಿ, ಬಿಟ್ಟುಬಿಡಿ. ಅದು ಜೀವಭೇದ ಸಾಧನಸ್ಯ ಪ್ರಕೃತ ಅನುಪಯೋಗಿತ್ವೇನ ಅರ್ಥಾಂತರತ್ವಾಚ್ಚ. ಇಲ್ಲ, ಜೀವಭೇದ ಸಾಧನೆ ಮಾಡ್ತೀರಿ ಅಂದರೆ ಅಲ್ರಿ, ಜೀವಭೇದ ಸಾಧನೆ ಒಪ್ಕೊಂಡ್ಬಿಟ್ಟಿದ್ದೇವಲ್ಲ ನಾವೀಗ, ಅಸಂಗತಿ ಅದು. ಮುಕ್ತಿಯಲ್ಲಿ ಭೇದ ಇದೆ ಅನ್ನೋದು ಪ್ರಶ್ನೆ ಅಷ್ಟೇ ಬರುತ್ತೆ. ಈಗ ಜೀವ ಭೇದ ಅಂತ ಹೇಳಿದ್ರೆ ಅದ್ವೈತಿಗಳಲ್ಲೂ ಕೂಡ ಏನಿದೆ ಈಗ, ವ್ಯಾವಹಾರಿಕ ಭೇದ ಒಪ್ಕೊಂಡಿದ್ದೇವೆ ಅಂತ ಹೇಳ್ತಾ. ಏತೇನ ಸಂಸಾರಿಭ್ಯೋ ಭೇದ ಸಾಧ್ಯತೆ ಇತ್ತಿಪ್ಪಿ ಪರಾಸ್ತಂ. ಆದ್ದರಿಂದ ಸಂಸಾರದಿಂದ ಮುಕ್ತ ಜೀವನ ಭೇದ ಹೇಳ್ತೀವಿ ಅಂದರೆ ಹೆಸರಿನಲ್ಲೇ ಇದೆ ಭೇದ ಅಂತೇಳಿ. ಸಂಸಾರಿ ಮುಕ್ತ ಅನ್ನೋ ಪದದಲ್ಲೇ ಭೇದ ಇರೋದ್ರಿಂದ ಅದೇನು ಉಪಯೋಗ ಬರಲಿಲ್ಲ. ಅತೇವ ನ ತೃತೀಯ ಯಾರ್ಯಾವುದು ಜೀವ ಜಡ ಪ್ರತಿಯೋಗಿಕ, ಜಡ ಪ್ರತಿಯೋಗಿಕ ಭೇದ ಬಗ್ಗೆ ಯೋಚನೆ ಮಾಡಿಲ್ಲ. ಜಡ ಬೇರೆ ಜೀವ ಬೇರೆ ಎಲ್ಲರಿಗೂ ಗೊತ್ತೇ ಇದೆ. ನಾಪಿ ಚತುರ್ಥ ಸಕಲ ಪ್ರತಿಯೋಗಿಕ ಅಂತ ಹೇಳಿದರೆ ಪೂರ್ವದ ಅಂಶೇ ಬಾಧ ಅಪ್ರಸಿದ್ಧ ವಿಶೇಷಣತ್ವ. ಸಕಲ ಪ್ರತಿಯೋಗಿಕ ಭೇದ ಅಂಬುದು ಅಪ್ರಸಿದ್ಧ ವಿಶೇಷಣ, ಮತ್ತು ಅಂಶೇ ಬಾಧ ತನಗೂ ತಾನು ತನ್ನಿಂದ ಅದ್ವೈತಗಳ ಪ್ರಕಾರ ಜೀವ ಆತ್ಮನೇ ಆಗಿರೋದ್ರಿಂದ ತನ್ನಿಂದ ಭೇದ ಇರೋ ಸಂಭವನೇ ಇಲ್ಲ. ಅದರಿಂದಾಗಿನೇ ಅಂಶೇ ಬಾಧ ಇಷ್ಟೆಲ್ಲ ಪ್ರಶ್ನೆ ಮಾಡ್ತಾನು. ಇನ್ನು ಮಾತಾಡೋದು ಹೊರಟ ತಕ್ಷಣ ಇಷ್ಟು ಅಟ್ಯಾಕ್ ಮಾಡ್ತಿದ್ದಾನೆ. ಮೈವಂ ಅವಿವಕ್ಷಿತ ಪ್ರತಿಯೋಗಿಕ ವಿಶೇಷಸ್ಯ ಭೇದಸ್ಯ ಸಾಧ್ಯತ್ವಾ. ನಾವು ಇದೆಲ್ಲ ಗಲಾಟೆ ಮಾಡೋಕೆ ಒಂದೇ ಉತ್ತರ ನಮ್ಮ, ನೀನು ಏನು ಭೇದ ಇಲ್ಲ ಅಂತ ಹೇಳ್ತೇವೆ ಅದಿದೆ ಅಂತ ಹೇಳ್ತೇವೆ ಅಷ್ಟೇ. ನೀನು ಯಾವುದಿಲ್ಲ ಅಂತ ಹೇಳೋ ಕೊಟ್ಟಿದ್ದೇವಲ್ಲ ಅದಿದೆ ಅಂತ ಹೇಳ್ತೇವೆ, ಇನ್ನು ಮಾತಾಡಾಗಿಲ್ಲ ಹಿಡಿತಾ. ಅದಾಯ್ತು ಸಾಧ್ಯತ್ವ ನ ಚೈವಂ ಅರ್ಥಾಂತರ. ತೊಬ್ಬರು ಅಷ್ಟನ್ನು ಏರಿಸ್ತಾ ಹೋಗ್ತಾ ಇರ್ತಾನೆ ಅಷ್ಟು ಇಷ್ಟು. ಕೊನೆಗೆ ನೀ ಹೇಳಿದ್ರೆ 100 ರೂಪಾಯಿ ಜಾಸ್ತಿ ಅಂದ್ಬಿಡ್ತಾನೆ. ಅವಾಗ ಏನಾಗುತ್ತೆ, ಎಷ್ಟು ಹೇಳಿದ್ರೆ ಜಾಸ್ತಿ ಇರ್ಬೇಕು. ಆತ ಏನು ಹೇಳ್ತೀಯ ನೀನು, ಅದೇ ಅಲ್ಲಗಳಿದೆ. ಅಂಥ ಭೇದ ಒಪ್ಪೋದಿಲ್ಲಪ್ಪ, ಅದು ಭೇದ ನಾವು ಒಪ್ತೇವೆ ಅಷ್ಟೇ. ಅವಿವಕ್ಷಿತ ಪ್ರಯೋಗ ವಿಶೇಷಸ್ಯ ಭೇದಸ್ಯ ಸಾಧ್ಯತ್ವ. ಅವಿವಕ್ಷಿತ ಪ್ರತಿಯೋಗಿ ವಿಶೇಷ ಅಂದ್ರೆ ಏನು, ಅಬ್ಜೆಕ್ಟಿವ್ ಯಾವುದು ಹೇಳೋದಿಲ್ಲ ನಾವು. ನೀನು ನಚೈವ ಅರ್ಥಾಂತರತ ಮುಕ್ತಸ್ಯ ಭೇದ ಮಾತ್ರ ಅನಂಗೀಕಾರೇಣ ಆಕ್ಷಿಪಂತಂ ಪ್ರತಿ ತತ್ ಸಾಧನಸ್ಯ ಸಂಗತತ್ವ. ನಾವು ಅಲ್ರಿ ಹೀಗೆಲ್ಲ ಏನು ಹೇಳಿದಾಗತ್ತ ಅಂತ ಕೇಳಿದ್ರೆ ಏನು ಹೇಳಿದಾಗಲಿಲ್ಲ. ಮುಕ್ತಸ್ಯ ಭೇದ ಮಾತ್ರ ಅನಂಗೀಕಾರೇಣ, ಮುಕ್ತನಿಗೆ ಭೇದ ಇಲ್ಲ ಅಂತ ಅಷ್ಟೇ ಒಂದು ಹೇಳಿರೋದ್ರಿಂದ ಅವನ ಆಕ್ಷಿಪಂತಂ ಪ್ರತಿ ತತ್ ಸಾಧನಸ್ಯ ಸಂಗತತ್ವ. ಅದು ಸಾಧನ ಮಾಡೋ ಸಂಗತವೇ. ಯಾವ ಅದಕ್ಕೆ ಬಂದಿದ್ದಾನೋ ಕೆಲವು ಯಾರೋ ಮಧ್ಯ ಬಾಯಾಗ್ಲಕ್ಕೆ ಬರ್ತಾರೆ. ಅವಾಗ ಏನು ಹೇಳ್ತಾರೆ ನೋಡು, ನಾವು ವಿಷಯ ಶುರು ಮಾಡಿದ್ದೀವಿ, ನಾವು ಏನು ಹೇಳಬೇಕೆಂದ್ರೆ ನಮಗೆ ಗೊತ್ತಿದೆ, ಈ ವಿಷಯ ಗೊತ್ತಿಲ್ಲದೆ ಮಧ್ಯೆ ಮಾತಾಡಬಾರ್ದಲ್ಲ ಆ ಥರ. ಆ ವಿಷಯ ನಿಮ್ಗೆ ಗೊತ್ತಾಗಿದೆ ಯಾವುದರಲ್ಲಿ ಭೇದ ಹೇಳಬೇಕು ಅಂತ ನಾವು ಹೊರಟಿದ್ದೇವೋ, ಯಾರು ಇಲ್ಲ ಅಂತ ಹೇಳೋ ಕೊಟ್ಟಿರೋ ಗೊತ್ತಿದೆ ಈಗ. ಅದಕ್ಕೆ ನಾನು ಏನು ಮಾಡಲಿಕ್ಕೆ ಕೊಟ್ಟಿದ್ದೆ, ನಾವು ಇಶ್ಯೂ ಸೆಟ್ಲ್ಡ್, ಅದು ಇಶ್ಯೂ ಅನೌನ್ಸ್ ಮಾಡಿ ಆಗಿಬಿಟ್ಟಿದೆ ಈಗಾಗಲೇ. ಆದ್ದರಿಂದ ಆ ಬಗ್ಗೆ ಫರ್ದರ್ ಏನು ಡಿಸ್ಕಷನ್ ಮಾಡ್ತಾ ಕೊಡಬಾರ್ದು ನಾವೀಗ. ಅರ್ಥ ಅದೇ ಅರ್ಥಾಂತರ ಆಗೋದು. ಯಾವ ವಿಷಯ ಸಿದ್ಧವಾಗಿದ್ದು ಅದ್ರ ಬಗ್ಗೆ ಎನ್ ಸರಿ ಪ್ರಶ್ನೆ ಕೇಳಿದಾಗ ಏನಾಗುತ್ತೆ, ಅಲ್ಲಿಗೆ ತಪ್ಪಾಗಿಬಿಡುತ್ತೆ, ಹಾಗೆ ಮಾಡಬಾರ್ದು. ಅದಕ್ಕೆ ಅಡ್ಜೆಕ್ಟ್ ಅದಕ್ಕೆ ವಿಮತ ಅಂತ ಹಾಕಿತ್ತು. ಈಗ ವಿಮತ ಅಂತ ಯಾತಕ್ಕೆ ಹಾಕಿದ್ರು ಅಂದರೆ, ನೀವೇನು ಅಭೇದ ಹೇಳೋದಕ್ಕೆ ಅಲ್ಲಿ ಅಭೇದ ಹೇಳ್ತಿದ್ದೇವೆ ಅಷ್ಟೇ. ಆ ಪಾಯಿಂಟ್ ಕ್ಲಿಯರ್ ಮಾಡೋದಕ್ಕೋಸ್ಕರ ವಿಮತ ಅಂತ ಹೇಳ್ಬಿಟ್ರೆ ಅಷ್ಟೇ. ಇಲ್ಲದೆ ಹೋಗಿದ್ರೆ ಡಿಸ್ಕಷನ್ ಶುರುವಾಗೋದಕ್ಕೆ ಏನಾಗ್ಬಿಡ್ತಾ ಇತ್ತು, ಕೆಲಸದೇನಾಗುತ್ತೆ ಅವನು ಕೊಡ್ಲಕ್ಕೆ ಹೋಗ್ತಾನೆ, ಅಲ್ಲ ಚೆಕ್ ಬರ್ಲಕ್ಕೆ ಹೋಗ್ತಾನೆ, ಅಲ್ಲಿ ಬರ್ಲಕ್ಕೆ ಕೊಡ್ತಾ ಶುರು ಮಾಡ್ತಾನೆ. ಈಗ ಯೋಚನೆ ಅವ್ನು ಹೇಳ್ತಾನೆ ಸ್ವಲ್ಪ ದಾರಿ ಬಿಡಿ ಇನ್ನೊಬ್ರು ಕೊಡ್ತಾನೆ ನಾನು ಹೇಳ್ತಾನೆ, ಅಲ್ಲೇ ಯೋಚನೆ ಮಾಡ್ತಾ ಕೂತು ಯಾರಿಗೆ ಬರಲಿ ಅಂತ ಯೋಚನೆ ಮಾಡ್ತಾ ಕೂತ್ಬಿಡ್ತಾನೆ. ಅಲ್ಲಿ ಸೆಟ್ಲ್ ಮಾಡ್ಕೊಂಬ ಅಂತ ಹೇಳ್ತಾರೆ ಫಸ್ಟ್. ಇದು ಏನಾಗುತ್ತೆ ಅವನಿಗೆ ಪ್ರಾಬ್ಲಮ್ ಆಗುತ್ತೆ, ಅದು ನಿಶ್ಚಯ ಆಗ್ಬೇಕು ಏನು ಅಂತೇಳಿ. ಕೊಟ್ಟುಬಿಟ್ರೆ ನಾನು ಅಕ್ಸೆಪ್ಟ್ ಮಾಡ್ತೀವ್ರ ಮುಂದಿನ ವಿಚಾರ, ನೀನು ಕೊಡೋದಕ್ಕೆ ಓಟ್ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಏನು ಮಾಡ್ಬೇಕು ಈಗ, ಆ ಥರ ಆಗುತ್ತೆ. ಅದಕ್ಕೋಸ್ಕರ ವಿಮತ ಅಂತ ಹೇಳಿದ ತಕ್ಷಣ ಒಂದು ಇಶ್ಯೂ ಇಬ್ಬರಿಗೂ ಅದಕ್ಕೆ ಮತ್ತೆ ಹೇಳಿದೆ, ವಾದವಾದ ಶುರುವಾಗ್ರೆ ಮೊದಲು ಏನಾಗಿರುತ್ತೆ, ಅಪ್ಲಿಕೇಶನ್ ಹಾಕ್ತಾನೋ ವಾದಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾನೆ. ಆಮೇಲೆ ಫಸ್ಟ್ ಏನು ಮಾಡಿ ಎಕ್ಸಾಮಿನ್ ಮಾಡ್ತಾರೆ ಅವರು, ಒಂದು ಕಮಿಟಿ ಎಕ್ಸಾಮಿನ್ ಮಾಡುತ್ತೆ ಏನಂತ, ಸರಿಯಾದ ಸಬ್ಜೆಕ್ಟು ಮತ್ತು ಸರಿಯಾದ ಕಾಂಪಿಟೆನ್ಸ್ ಇದೆಯಾ ಇಬ್ಬರಿಗೂ ಕೂಡ. ಯೋಚನೆ ವಿದ್ಯಾಪರೀಕ್ಷಾ ಪೂರ್ವ ಇವ ವೃತ್ತಿ ಜಲ್ಪ ವಿತಂಡಯೋಹ, ವಿದ್ಯಾಪರೀಕ್ಷಾ ಪೂರ್ವ ಇವನೆಷ್ಟು ಇವಂದೇನು ಇವಂದೇನು ಕಾಂಪಿಟೇಷನ್, ಇವ್ರು ಕ್ವಾಲಿಫಿಕೇಷನ್ ಏನು. ಅವಾಗ ನೋಡ್ತಾರೆ ವಿದ್ಯಾರ್ಥಿ ಒಬ್ಬ ದೊಡ್ಡ ಪಂಡಿತ ನಾಟ್ ಅಲೌಡ್ ಅಂತ ಹೇಳ್ಬಿಡ್ತಾರೆ, ಸಾಧ್ಯ ಇಲ್ಲ. ಇವತ್ತು ಓಟ್ ಹಾಕ್ಬೇಕಾದ್ರೆ ಅಸೆಂಬ್ಲಿಯಲ್ಲಿ ಎಲೆಕ್ಟ್ ಆದರೂ ಓಟ್ ಹಾಕ್ಬೋದು, ಬೇರೆಯವ್ರು ಹಾಕಾಗಿಲ್ಲ ಏನು ಮಾಡ್ತಾರೆ ಆಗ. ಇಲ್ಲಿ ನಮ್ಮ ಎಲೆಕ್ಷನ್ ಆಗ್ತಾ ಇದೆ ನಮ್ಮ ಸ್ಟೇಟಲ್ಲಿ, ಬೇರೆ ಸ್ಟೇಟವ್ರು ಹಾಕಾಗಿಲ್ಲ, ಇಲ್ಲಿ ಬಂದು ಹಾಕಾಗಿಲ್ಲ. ಅದೇ ರೀತಿ ಬೇರೆ ದೇಶದವ್ರು ಹಾಕಾಗಿಲ್ಲ, ಸಂಬಂಧಪಟ್ಟವ್ರು ಮಾತ್ರ ಹೇಗೆ ಹಾಕ್ಬೇಕು ಅದೆಲ್ಲ ಡಿಸೈಡ್ ಮಾಡಿಬಿಡ್ತಾರೆ ಫಸ್ಟ್. ಆಮೇಲೆ ಅನೌನ್ಸ್ ಮಾಡ್ತಾರೆ. ಸೊ ಶುರು ಮಾಡಿ ಏನು ಶುರು ಮಾಡ್ತಾನೆ ಅವನೀಗ, ಎಲ್ಲಿ ಟೈಮ್ ಎಷ್ಟು ವಿಮತ ಹಾಕಿ ಶುರು ಮಾಡಿಬಿಡ್ತಾರೆ. ಮೂರನೇ ಇಶ್ಯೂ ಸೆಟ್ಲ್ ಆಗಿರೋದು ಅಲ್ಲಿ ವಿಷಯ ಮಾತವಾದ ಮಾಡ್ತೇವೆ. ಈ ಕಾಂಟೆಸ್ಟ್ ನಮಗೆ ಅರ್ಥವಾದರೆ ವಿಮತ ಶಬ್ದಕ್ಕೆ ಅರ್ಥ ಗೊತ್ತಾಗುತ್ತೆ. ಇದಕ್ಕಿದ್ದಾಗಿ ಶುರು ಮಾಡಿದ್ದಲ್ಲ ಅದು, ಪೂರ್ವಾಪರ ವಿಚಾರ ಸಿದ್ಧ ಮಾಡಿ ಕಮಿಟಿ ಏರ್ಪಾಟಾಗಿ ಎಲ್ಲ ವಾದಕ್ಕೂ ಇನ್ನೂ ಶುರು ಮಾಡಬೇಕು ವಾದ. ಈಗ ಆವತ್ತಿನಲ್ಲಿ ಬೇರೆ ವಿಷಯದ ಬಗ್ಗೆ ಯಾವ ಬಗ್ಗೆನೂ ಗಲಾಟೆ ಮಾಡದೆ ಎಲ್ಲಿ ಶುರು ಮಾಡ್ತಾನೆ ಅವನು, ಡೈರೆಕ್ಟ್ ಆಗಿ ಡಿಸ್ಪ್ಯೂಟ್ ಸ್ಟಾರ್ಟ್ ಆಗುತ್ತೆ. ಅದು ವಿಮತಃ ಅಂತ ಶುರು ಮಾಡಿದ್ರು ಅಷ್ಟೇ. ಅನುಚಾತ್ರ ಪರಮಾತ್ಮ ಪಕ್ಷಃ ಸಪಕ್ಷೋ ವಿಪಕ್ಷೋ ವಾ ಅನಾದ್ಯ ಪರೇಣ ಮುಕ್ತ ಪರಮಾತ್ಮ ಭೇದಶ್ಚ ಅನಂಗೀಕೃತತ್ವೇನ ದ್ವಯೋಃ ಪಕ್ಷೀಕರಣ ಅಸಂಭವ ಅಂಗೀಕೃತತ್ವೇ ಚ ಅನುಮಾನ ವೈಯರ್ಥ್ಯಾತ್ ನ ದ್ವಿತೀಯ ನ ಪರಸ್ಯ ಸಾಧ್ಯ ಅಸಮ್ಮತೆಹೆ ನ ತೃತೀಯ ಭೇದಾಭಾವಸ್ಯ ವಾದಿನ ಕ್ವಾಪಿ ಅನಭ್ಯುಪಗಮತ್ವಾತ್ ಅನಭ್ಯುಪಗತತ್ವಾತ್ ಮೈವಂ ಪಕ್ಷದ್ವೀಪಿ ಪರಮಾತ್ಮನಃ ಮುಕ್ತ ಪರಮಾತ್ಮನು ಭಿನ್ನವೀತಿ ಅಪಕ್ಷೀಕರಣ ಅತಏವ ಚ ವಿಮತೋ ಭಿನ್ನ ಇತಿ ವಿಮತಿ ವಿಷಯೋ ಯಾವಾನಿತಿ ಸಾಮಾನ್ಯೇನ ಉಕ್ತಂ. ಇದಿಷ್ಟು ವಿಮತ ಶಬ್ದಕ್ಕೆ ಇದಿಷ್ಟು ಲಿಂಕ್. ಮತ್ತೆ ಇನ್ನೂ ಪ್ರಶ್ನೆ ಕೇಳಬಹುದು ಅವನು, ಪರಮಾತ್ಮ ಪಕ್ಷ ಸಪಕ್ಷೋ ವಿಪಕ್ಷೋ ವಾ, ಪರಮಾತ್ಮ ಪಕ್ಷನೋ ಸಪಕ್ಷನೋ ವಿಪಕ್ಷನೋ ಅನ್ನೋ ಪಕ್ಷನು ಗೊತ್ತಾಗಿದೆ. ಈಗ ಪಕ್ಷ ಅಂದ್ರೇನೋ ಸಾಧ್ಯ ಧರ್ಮ ವಿಶಿಷ್ಟ, ಅದು ಸಾಧ್ಯ ಧರ್ಮ ಅಂದ್ರೆ ಯಾವುದೀಗ ಭೇದ, ಭೇದ ವಿಶಿಷ್ಟನಾದವನು ಪರಮಾತ್ಮನೋ. ಅಥವಾ ಸಪಕ್ಷ ಅಂದ್ರೆ ಏನಾಯ್ತೀಗ ದೃಷ್ಟಾಂತ, ಯಾವುದು ಮಹಾರಸದಂತೆ ಆಗ್ತಾನೋ ಅಥವಾ ವಿಪಕ್ಷ ಮಹಾರಸದಂತೆ ಆಗ್ತಾನೋ ಅಂಥೇಳಿ ಪ್ರಶ್ನೆ ಕೇಳ್ತಾನೋ. ನಾದ್ಯ ಪರೇಣ ಮುಕ್ತ ಪರಮಾತ್ಮ ಭೇದಶ್ಚ ಅನಂಗೀಕೃತತ್ವೇನ ದ್ವಯೋಃ ಪಕ್ಷೀಕರಣ ಅಸಂಭವ. ಇವನು ಪರೇಣ ಮುಕ್ತ ಪರಮಾತ್ಮ ಭೇದಶ್ಚ ಅನಂಗೀಕೃತತ್ವೇನ, ಮುಕ್ತನಿಗೂ ಪರಮಾತ್ಮನಿಗೂ ಅದ್ವೈತ ಏನೋ ಒಪ್ಪಿಲ್ಲ, ಭೇದ ಒಪ್ಪಿಲ್ಲ, ಆದ್ದರಿಂದ ಪಕ್ಷೀಕರಣ ಮಾಡೋಕ್ಕೆ ಸಾಧ್ಯ ಇಲ್ಲ ನೀವು ಅಂತ ಕೇಳಿದ. ಅಂಗೀಕೃತತ್ವೇಚ ಅನುಮಾನ ವೈಯರ್ಥ, ಜೀವ ಮುಕ್ತ ಜೀವನಿಗೂ ಪರಮಾತ್ಮನಿಗೂ ಅದ್ವೈತ ಭೇದ ಒಪ್ಪಿದ್ದಾಗಿದ್ದರೆ ಅನುಮಾನ ಮಾಡೋ ಪ್ರಾರ್ಥನೆ ಬರ್ತಿರಲಿಲ್ಲ, ಇಬ್ಬರು ಒಪ್ಕೊಂಡಿರೋದು. ನ ದ್ವಿತೀಯ ತತ್ರ ಪರಸ್ಯ ಸಾಧ್ಯ ಅಸಮ್ಮತೆಯೇ, ಎರಡನೇ ಪಕ್ಷ ಅಲ್ಲ ಸಪಕ್ಷ ಆಗೋ ಚಾನ್ಸ್ ಇಲ್ಲ, ಯಾತಕ್ಕೆ ಪ್ರತಿವಾದನ ಒಪ್ಪೋದೇ ಇಲ್ಲ. ನ ತೃತೀಯ ಮೂರನೇ ವಿಪಕ್ಷ ಆಗೋ ಸಂಭವನೆ ಇಲ್ಲ, ಯಾತಕ್ಕೆ ಭೇದಾಭಾವಸ್ಯ ವಾದಿನ ಕ್ವಾಪಿ ಅನಭ್ಯುಪಗಮತ್ವ, ಭೇದ ಇಲ್ಲ ಅಂತ ಹೇಳಿಬಿಟ್ಟು ವಾದಿ ಒಪ್ಪಿಲ್ಲ, ಪ್ರತಿವಾದಿ ಇದ್ದಾನೆ ವಾದಿ ಇದ್ದಾನೆ, ಕೆಲವು ವಾದಿಗೆ ಒಪ್ಪಿಗೆ ಇಲ್ಲ, ಕೆಲವು ಪ್ರತಿವಾದಿಗೆ ಒಪ್ಪಿಗೆ ಇಲ್ಲ, ಎಷ್ಟೆಲ್ಲ ಗಲಾಟೆ ಬರುತ್ತೆ ಅಂತ. ಮೈವಂ ಅದು ಎಷ್ಟೆಲ್ಲ ಮಾಡ್ತೀವಿ ಅಂತಾನೆ ಯುವತೋ ಭಿನ್ನ ಅಂತ ನಾವು ಹೇಳಿರೋದು. ಪಕ್ಷದ್ವೈಪಿ ಪರಮಾತ್ಮನಃ ಮುಕ್ತ ಪರಮಾತ್ಮನು ಭಿನ್ನೋ ಇತಿ ಅಪಕ್ಷೀಕರಣ, ಯದ್ಯಪಿ ಪರಮಾತ್ಮ ಪಕ್ಷದಲ್ಲಿ ಸೇರ್ತಾನೆ ಆದರೂ ಕೂಡ ಏನು ಮಾಡಿದ್ದೆ ನಾವೀಗ ಇಂಥ ಪ್ರಶ್ನೆಯನ್ನು ಕೇಳಬಾರದು ಅಂಥೇಳಿ ವಿಮತ ಅಂತ ಅಷ್ಟೇ ಹೇಳಿದ್ದೆ. ಅತಯವ ಚ ವಿಮತೋ ಭಿನ್ನ ಇದು ವಿಮತಿ ವಿಷಯೋ ಯಾವಾನಿತಿ ಸಾಮಾನ್ಯೇನ ಉಕ್ತಂ, ಅದು ಆ ವಿಷಯದ ಡಿಸ್ಕಷನ್ ಶುರುವಾಯಿತು. ಆಮೇಲೆ ಹೇತು ಬಗ್ಗೆ ಬಂದ. ಈಗ ನಾನು ಮುಕ್ತತ್ವಂ ಸಂಸಾರ ಪ್ರಧ್ವಂಸೋವ ತತ್ ಸಂಸರ್ಗ ಅಭಾವೋವ, ಇಲ್ಲಿ ಮುಕ್ತತ್ವ ಅಂದ್ರೆ ಏನು, ಸಂಸಾರ ಇದ್ದಿದ್ದು ಹೋಗೋದು ಅಥವಾ ಇಲ್ಲೇ ಇಲ್ಲ ಅಂತ ಹೇಳೋದು, ಪ್ರಧ್ವಂಸ ಅಂದ್ರೆ ಇದ್ದಿದ್ದು ಹೋಗೋದು, ಸಂಸರ್ಗ ಅಂದ್ರೆ ಟಚ್ಚೇ ಇಲ್ಲ, ಗೊತ್ತಾಯ್ತಾ. ಮುಕ್ತತ್ವ ಯಾವ ಮುಕ್ತತ್ವ ಇಲ್ಲಿ, ಸಂಸಾರ ಪ್ರಧ್ವಂಸೋವ ಸಂಸರ್ಗ ಅಭಾವೋವ ನಾದ್ಯ ಪರಮಾತ್ಮನೇ ಅಸಿದ್ಧೇಹಿ ಪರಮ. ಸಂಸಾರ ಪ್ರಧ್ವಂಸ ರೂಪ ಅಂದ್ರೆ ದೇವರಲ್ಲಿ ಇಲ್ಲ ಇದ್ದು ಹೇಳಿದ್ದಾರೆ. ದೇವರಲ್ಲಿ ಎಂಥದ್ದಿದೆ, ಎರಡನೇ ದೇವರಲ್ಲಿದೆ. ನಿಗಡ ಮುಕ್ತತ್ವ ದೃಷ್ಟಾಂತ ಸಾಧನ ವೈಕಲ್ಯ ಅಪತ್ಯಶ್ಚ, ಆಗ ನೀವೇನಾದರೂ ವಿಮತಃ ಪರಮಾತ್ಮ ಅಥವಾ ಮುಕ್ತ ಜೀವಾ ಭಿನ್ನ ಮುಕ್ತತ್ವಾತ್ ಯಥಾ ಸಂಪ್ರತಿಪನ್ನ ಅಂತ ಹೇಳಿಬಿಟ್ಟಿದ್ರೆ, ಸಂಪ್ರತಿಪನ್ನ ಯಾರು ನಿಗಡ ಮುಕ್ತ ಅಂತ ಹೇಳಿಬಿಟ್ಟಿದ್ದಿದ್ರೆ, ಸಂಕೋಲೆಯಿಂದ ಬಿಡುಗಡೆ ಹೊಂದಿದವನು ಅಂತ ಹೇಳಿಬಿಟ್ರೆ, ಪರಮಾತ್ಮ ಎಂದೂ ಸಂಕೋಲೆಗೆ ಒಳಗಾಗದವನು, ಸಂಕೋಲೆಗೆ ಒಳಗಾಗದ ಪರಮಾತ್ಮನ ಕೇಸ್ ತಗೊಂಡು ಸಂಕೋಲೆಯಿಂದ ಬಿಡುಗಡೆ ಆದವನ ಕೇಸ್ ತಗೊಂಡ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ, ಫ್ರೆಶ್ ಕೇಸ್ದ ರಿಪೀಟರ್ ಅಂದರೆ ಸಿಟ್ಟು ಬರುತ್ತೆ, ಹೋಗ್ತಾನೆ ಫಸ್ಟ್ ಕೇಸ್ ಪಾಸ್ ಆಗಿರ್ತದೆ. ರಿಪೀಟರ್ ಅಂದ ತಕ್ಷಣ ಏನಾಯ್ತು, ಮೈನಸ್ ಪಾಯಿಂಟ್ ಅದು ಕೇಳಿದ ಮಾರ್ಚ ಸೆಪ್ಟೆಂಬರ್ ಅಂತ ಕೇಳಿದ ಪಾಸ್ ಅಂದ ತಕ್ಷಣ, ಅವ್ರು ಸೆಪ್ಟೆಂಬರ್ ಅಂದ ತಕ್ಷಣ ಏನಾಗುತ್ತೆ ಅಲ್ಲಿಗೆ ಸಡನ್ ಒಂದು ಇದು ಆಯ್ತು. ಯಾಕೆ ಪರೀಕ್ಷೆ ಕೂತ್ ಫೇಲೇ ಮತ್ತೆ ಕೂತವನು, ಮತ್ತೆ ಸತ್ತು ಪರೀಕ್ಷೆ ಫೇಲ್ ಆದ ಕೇಸೇ ಅಲ್ಲ. ದೇವರು ಎಂಥವನು ಅಂದರೆ ಎಂದೂ ಸಂಸಾರವೇ ಇಲ್ಲ ಅವನಿಗೆ. ಅದ್ನ ಆದ್ದರಿಂದ ಯಾವ ಎಕ್ಸಾಂಪಲ್ ಕೊಡಬಾರ್ದು ನೀವು, ನಿಗಡಭಕ್ತಿ ಎಕ್ಸಾಂಪಲ್ ಕೊಡಬಾರ್ದು. ನಿಗಡಭಕ್ತಿ ಎಕ್ಸಾಂಪಲ್ ಕೊಟ್ಟು ಯಾವ ದೋಷ ಬರುತ್ತೆ ಅಲ್ಲಿ, ಮುಕ್ತತ್ವಾತ್ ಅಂತ ಹೇಳ್ಬೇಕು. ನಿಗಡ ಮುಕ್ತತ್ವಾತ್ ಎತ್ಕೊಂಡಾಗ ಸಾಧನ ಇದು, ಸಾಧನ ಇಲ್ಲಾದ್ರಿಂದ ಯಾವ ದೋಷ ಬಂತಲ್ಲಿ, ಸಾಧನ ವೈಕಲ್ಯ ದೋಷ ಬರುತ್ತೆ. ಅತೈವನ ದ್ವಿತೀಯೋಪಿ, ಎರಡನೇದನ್ನು ಕೊಡಾಗಿಲ್ಲ ನೀವು, ಎರಡನೇದೇನು ಸಂಸರ್ಗನೇ ಇಲ್ಲ ಅಂತ ಹೇಳಿದ್ರೆ ಅದು ಜೀವನಲ್ಲಿಲ್ಲ, ಇದು ಅವನಲ್ಲಿಲ್ಲ, ಅದು ಅವನಲ್ಲಿಲ್ಲ. ಜೀವನದಲ್ಲಿ ಸಂಸರ್ಗಾಭಾವ ರೂಪವಾದಿಲ್ಲ, ಯಾವುದಿದೆ ಪ್ರಧ್ವಂಸಾಭಾವ ರೂಪವಾದಿದೆ, ಸಂಸಾರ ಪ್ರಧ್ವಂಸ ಇವನಲ್ಲಿದೆ, ಸಂಸಾರ ಸಂಸರ್ಗ ಇಲ್ಲದಿರಬೇಕೆ ಅವನಲ್ಲಿದೆ. ಮೈವಂ ಅವಿವೇಕ್ಷ, ಅದಕ್ಕೆ ಹೇಳ್ತಾರೆ ಗಲಾಟೆ ಮಾಡಕ್ಕೆ ಹೋಗಬೇಡ. ಅವಿವೇಕ್ಷಿತ ವಿಶೇಷ ಬಂಧ ಸಂಸರ್ಗಾಭಾವಸ್ಯ ಹೇತುತ್ವ, ತಾವೇರಿ ಇಟ್ಕೊಂಡಿಲ್ಲ. ಮುಕ್ತಿ ಅಷ್ಟೇ, ಈಗ ಮುಕ್ತ ಅಂದ್ರೆ ಮುಕ್ತ ಅಷ್ಟೇ, ಮುಕ್ತತ್ವ ಇದೆ, ಎಂಥ ಮುಕ್ತತ್ವ ಪ್ರಶ್ನೆ ಇಲ್ಲ. ಮುಕ್ತತ್ವ ಬಂದ ಮೇಲೆ ಅವನಿಗೂ ಅವ್ರಿಗೆ ಏನಿರಬೇಕು, ಭೇದ ಇರಬೇಕು. ಮುಕ್ತನಾದವನು ಮತ್ತು ಇತರ ಯಾರೇ ಆಗಿ ಅವನು ಮುಕ್ತನಾಗಿರಲಿಬೇಕಾದ್ರೆ ಇಬ್ಬರು ಮುಕ್ತರಿದ್ದಾರೆ ಅಂತ ತಿಳ್ಕೊಬೋಣ. ಏನೂ ಮುಕ್ತ, ಬೇನೂ ಮುಕ್ತ, ಅವರಿಬ್ಬರಲ್ಲಿ ಮತ್ತೇನಿದೆ, ಭೇದ ಇದೆ. ಇದು ದೇವರು ಮುಕ್ತ, ಜೀವನು ಮುಕ್ತ, ದೇವರು ನಿತ್ಯ ಮುಕ್ತ ಇರಬಹುದು, ಇವರು ಈ ಮುಕ್ತ ಇರಬಹುದು, ಮುಕ್ತತ್ವ ಇಬ್ಬರಿಗೆ ಕಾಮನ್ ಫ್ಯಾಕ್ಟರ್ ಇದೆ, ಇಬ್ಬರು ಮತ್ತೆ ಏನೋ ಭಿನ್ನ. ಸೊ ಎರಡು ಕಲ್ಪನೆ ಏನು ಮಾಡಿದ್ದೇವೆ ನಾವೀಗ, ಸಂಸಾರ ಪ್ರಧ್ವಂಸ ಅಂತಲೂ ಹೇಳಲಿಲ್ಲ, ಸಂಸಾರ ಸಂಸರ್ಗ ಇಲ್ಲ ಅಂತಲೂ ಹೇಳಲಿಲ್ಲ, ಏನಂತ ಹೇಳಿದ್ದೇವೆ, ಬರೀ ಮುಕ್ತತ್ವ ಅಂತ ಹೇಳಿ ದೃಷ್ಟಾಂತ ಕೊಡ್ಬೇಕಾದ್ರೆ ಈ ಪ್ರಶ್ನೆ ಬರಬಾರದು ಅಂತ ಏನ್ ಮಾಡಿದ್ವಿ ನಾವೀಗ? ಸಂಪ್ರತಿಪನ್ನ ಅಂತ ಹೇಳ್ಬಿಟ್ಟಿದ್ದೆ. ಸಂಪ್ರತಿಪನ್ನ ಅಂತ ಇವನ್ ಕೇಸ್ ತಗೊಂಡಾಗ ಆ ಎಕ್ಸಾಂಪಲ್, ಇನ್ನೊಂದು ಕೇಸ್ ತಗೊಂಡ್ರೆ ಬೇರೆ ಎಕ್ಸಾಂಪಲ್, ಆದ್ರಿಂದ ದೋಷ ಬರೋದೇ ಇಲ್ಲ. ಹೇತುತ್ವ ನನ್ನ ಚಾತ್ರ ಬಂಧಾಭಾವಾಧಿಕರಣತ್ವ ಹೇತು, ಅಭಾವಾಧಿಕರಣತ್ವ ಮಾತ್ರೇಣ ಅಲಂ ಕೇವಲ ಅನ್ವಯಿತ್ತೇನೆ ವಿಶೇಷಣ ವ್ಯಾವರ್ತ್ಯ ಅಭಾವ. ಆದಷ್ಟು ಮುಂದೆ ಹೋಗಬಾರ್ದು, ಆ ರೀತಿ ಮಾಡ್ತಾನ ನೋಡಿ. ಇನ್ನೂ ಸ್ವಲ್ಪ ಪ್ರಶ್ನೆ ಕೇಳ್ತೇನೆ ಅಂತಾನೆ ಮತ್ತೆ. ನನು ಚಾತ್ರ ಬಂಧಾಭಾವಾಧಿಕರಣತ್ವ ಹೇತು, ಅಭಾವಾಧಿಕರಣತ್ವ ಮಾತ್ರೇಣ ಅಲಂ. ಬಂಧಾಭಾವ ಮುಖ್ಯ ಅಲ್ಲ ಏನ್ರಿ? ಮುಕ್ತ ಅಂದ್ರೆ ಏನಪ್ಪ? ಬಂಧನ ಇಲ್ಲ ಅಂತ ಅರ್ಥ. ಹಾಗಿದ್ರೆ ನೀವು ಬಂಧಾಭಾವ ಅಂತ ಹೇಳಬೇಡಿ, ಏನಂತೇಳಿ ಅಭಾವಾಧಿಕರಣ ಅಂತ ಅಷ್ಟೇ ಹೇಳ್ಬಿಡಿ. ಅಭಾವಕ್ಕಾಶ್ರಯ ಅಂತ ಅರ್ಥ, ಅಷ್ಟೇ ಹೇಳ್ಬಿಡಿ. ಬಂಧ ಅಂತ ಹೇಳಬೇಡಿ ಅಂತ ಕೇಳಿದ್ರೆ ಕೇವಲ ಅನ್ವಯಿತ್ತೇನೆ ವಿಶೇಷಣ ವ್ಯಾವರ್ತ್ಯಾಭಾವ ಅಪಿಚ ಅಧಿಕರಣತ್ವ ಮಾತ್ರೇಣ ಅಲಂ. ಆಮೇಲೆ ಏನಾಗುತ್ತೆ ಗೊತ್ತಾಗ, ಬರೀ ಬಂಧಾಧಿಕರಣ ಅಭಾವಾಧಿಕರಣ ಅಂತ ಹೇಳಿಬಿಟ್ರೆ ಕೇವಲ ಅನ್ವಯಿತ್ತೇನೆ ಯಾವ್ದರ ಅಭಾವಾಧಿಕರಣ, ಎಲ್ಲೆಲ್ಲ ಅಭಾವಾಧಿಕರಣ ಇರೋ ತೋರ್ಸಕ್ಕೆ ಬರೋದಿಲ್ಲ, ಅದರಿಂದಾಗಿನೆ ಅದಕ್ಕೆ ವಿಶೇಷಣ ವ್ಯಾವರ್ತ್ಯಾಭಾವ. ವಿಶೇಷಣದಿಂದ ವ್ಯಾವರ್ತ್ಯ ಅಂದ್ರೆ ಟು ಬಿ ಎಕ್ಸ್ಕ್ಲೂಡೆಡ್, ಯಾವ್ದನ್ನು ಎಕ್ಸ್ಕ್ಲೂಡ್ ಮಾಡ್ತೇವೆ ಏನಂತ ಕರೀತಾರೆ ಅದನ್ನ ವ್ಯಾವರ್ತ್ಯ. ಎಕ್ಸ್ಕ್ಲೂಡ್ ಮಾಡೋದಕ್ಕಿರೋ ಕಾರಣ ಏನಾಗುತ್ತೆ? ವ್ಯಾವರ್ತಕ, ವ್ಯಾವರ್ತಕ, ವ್ಯಾವರ್ತ್ಯ. ಅಭಾವಾಧಿಕರಣ ಅಂತ ಹೇಳಿದ್ರೆ ಯಾವ್ದರ ಅಭಾವಾಧಿಕರಣ ಗೊತ್ತಾಯ್ತಾ? ಅದು ವ್ಯಾವರ್ತಕ ಒಂದು ಬೇಕಲ್ಲ, ಅದಿಲ್ಲ. ಆದ್ರಿಂದ ವಿಶೇಷ ವಿಶೇಷಣ ವ್ಯಾವರ್ತ್ಯಭಾವ ಅಪಿಚ ಅಧಿಕರಣತ್ವ ಮಾತ್ರೇನ ಅಲಂ. ಇನ್ನೂ ಮುಂದೆ ಹೋದ, ಬಂಧಾಭಾವಾಧಿಕರಣ ಅಭಾವಾಧಿಕರಣ, ಬಂಧ ತೆಗೆದು ಅಭಾವಾಧಿಕರಣ, ಆಮೇಲೆ ಅಭಾವನೂ ಬೇಡ ಬರೀ ಅಧಿಕರಣ ಅಂತ ಅಷ್ಟೇ ಹೇಳ್ಬಿಡಿ ಕೊನೆಗೆ. ಅಪಿಚ ಅಧಿಕರಣತ್ವ ಮಾತ್ರೇನ ಅಲಂ ಕಿಂ ಅಭಾವಗ್ರಹಣೇನ ಕಿಂಚ ಅಧಿಕರಣಂ ಅಧಿಕರಣಂ ಕಾರಕ ವಿಶೇಷ ಕಾರಕತ್ವ ಮಾತ್ರೇನ ಅಲಂ ಕಿಂ ವಿಶೇಷ ಗ್ರಹಣೇನ ಏವಂ ಕಾರಕಂ ಕಾರಣ ವಿಶೇಷ ಕಾರಣತ್ವ ಮಾತ್ರೇನ ಅಲಂ ತತ್ ಕಿಂ ವಿಶೇಷಣೇನೆ ಇತಿ ವೈವಂ. ಎಲ್ಲಿಗೆ ಹೋಗ್ತಾರೆ ಕೊನೆಗೆ ಅಂದರೆ, ಇದು ತಮಾಷೆ ಮಾಡಿಕೊಟ್ರೆ ಹಾಗೋ ಹಾಗೆ. ಬಂಧಾಧಿಕರಣ ಬಂಧಾಭಾವಾಧಿಕರಣ ಫಸ್ಟ್ ಇಟ್ಕೊಂಡ ಫುಲ್ ಒಂದೊಂದೇ ಏನು ತೆಗಿತಾ ಅವ್ರಿಗೆ ಗೊತ್ತಾಗುತ್ತೆ. ಬಂಧಾಭಾವಾಧಿಕರಣ ಒಂದು ಪದ ಇದೆ ಈಗ. ಆಮೇಲೆ ಏನು ಮಾಡ್ದ? ಬಂಧ ಬೇಡ ರೀ, ಬರೀ ಅಭಾವ ಇಟ್ಕೊಬೇಡ ಅಂತ ಹೇಳಿದ. ಅಭಾವಾಧಿಕರಣ ಅಂತ ಇಟ್ಕೊಂಡ. ಆಮೇಲೆ ತೆಗೆದ, ಅಭಾವ ಕೂಡ ಎತ್ತಕ್ಕೆ, ಬರೀ ಅಧಿಕರಣ ಅಂತ ಇಟ್ಕೊಬೋಣ ಅಂತ ಹೇಳಿದ. ಮೂರನೇ ಸ್ಟೆಪ್ ಅದು, ಬರ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಮೊದಲು ಹೊಡೆದಾಕಿ, ಸೆಕೆಂಡ್ ಹೊಡೆದಾಕಿ, ಅಧಿಕರಣ ಅಂತ ಅಷ್ಟೇ ಇಟ್ಕೊಂಡ. ಬರೀ ಅಧಿಕರಣ ಅಂತ ಅಷ್ಟೇ ಇಟ್ಕೊಳ್ಳೋದು ಕೂಡ ಹೊರಟರು. ಅಧಿಕರಣ ಬಂದು ಏನಪ್ಪ, ಅದೊಂದು ಕಾರಕ. ಏಳು ಕಾರಕಗಳಲ್ಲಿ ಅಧಿಕರಣ ಒಂದು ಕಾರಕ. ಅಧಿಕರಣ ಕಾರಕ, ಬರೀ ಕಾರಕ ಅಂತ ಅಷ್ಟೇ ಇಟ್ಕೊಂಡ್ಬಿಡೋಣ. ಮುಂದೆ ಮುಂದೆ ಹೋದ, ಕಾರಕತ್ವ ಮಾತ್ರೇನ ಅಲಂ, ಬರೀ ಕಾರಕ ಅಂತ ಇಟ್ಕೊಂಡ್ಬಿಡೋಣ, ಇನ್ನೇನು ಬೇಡ. ಆಮೇಲೆ ಕಾರಕ ಅಂದ್ರೇನು? ಒಂದು ಕಾರಣ ವಿಶೇಷ ಅಷ್ಟೇ, ಅದು ಬರೀ ಕಾರಣ ಅಂತ ಅಷ್ಟೇ ಇಟ್ಕೊಂಡ್ಬಿಡೋಣ. ಆದ್ದರಿಂದ ಯಾವ ವಿಶೇಷಣೂ ಬೇಡ ಅಂತ ಕೇಳಿದರೆ, ತಥಾ ಸತಿ ಪ್ರಮೇಯತ್ವಾದೀನಾಪಿ ಕೇವಲ ಅನ್ವಯತ್ವ ಭಗ್ಗ ಪ್ರಸಂಗಾತ್ ರೀತಿ ಮಾತಾಡಲಿಕ್ಕೊಟ್ರೆ ಎಲ್ಲೆಲ್ಲೂ ಯಾವ ನಾನು ಮಾಡೋಕ್ಕೆ ಬರೋದೇ ಇಲ್ಲ. ಅವರು ಬರ್ತಾರೆ ಅಂತ ಹೇಗೆ? ಬರೀ ಬರ್ತಾರೆ ಅಂತೇಳಿ, ಬರೀ ಬರ್ತಾರೆ ಅಂತೇಳಿ ಬರ್ತಾರೆ. ಅದಕ್ಕೆ ಬರೋದೊಂದು ಕಾರ್ಯ, ಸೊ ಕ್ರಿಯೆ ಮಾಡ್ತಾರೆ ಅಂತ ಅಷ್ಟೇ ಹೇಳಿ. ಕ್ರಿಯೆ ಅದು ಯಾವ ಕ್ರಿಯೆ? ಯಾವುದೋ ಕ್ರಿಯೆ ಇರುತ್ತೆ, ಅದು ಕ್ರಿಯೆ ಬರೀ ಮಾಡ್ತಾರೆ ಅಂತ ಅಷ್ಟೇ ಹೇಳ್ಬಿಡಿ. ಕೊನೆಗೆ ಕೊನೆಗೆ ಮಾಡಿದ ಏನಾಗುತ್ತೆ? ಕೊನೆಗೆ ಯಾರು ಏನು ಗೊತ್ತಾಗದೆ ಆಗಿಬಿಡುತ್ತೆ. ದೇರ್ಫೋರ್ ಸಿಂಪಲ್ ಮಾಡಬೇಕು ಮತ್ತೆ ಎಷ್ಟು ಮುಖ್ಯನೋ, ಸಿಂಪಲ್ ಮಾಡೋ ಗಲಾಟೆಯೊಳಗೆ ಏನು ಮಾಡಬಾರ್ದು? ಕಾಂಪ್ಲಿಕೇಟ್ ಮಾಡಬಾರ್ದು. ಈ ಯಾವಾಗಲೂ ಕೂಡ ಕಡಿಮೆ ಹೇಳೋದು ತುಂಬ ಒಳ್ಳೆ ಪಾಯಿಂಟೇ, ಆದರೆ ಕಡಿಮೆ ಹೇಳೋದ್ರಿಂದ ಪ್ರಾಬ್ಲಮ್ ಬರೋದಾದ್ರೆ ಏನು ಮಾಡಬೇಕು? ಕಡಿಮೆ ಹೇಳಬಾರ್ದು, ಗೊತ್ತಾಯ್ತಾ? ಹೆಚ್ಚು ಹೇಳಬೇಕು. ಹೆಚ್ಚು ಹೇಳಿದ್ರೆ ಅನ್ನೇ ಸರಿ ಹೆಚ್ಚು ಹೇಳೋದ್ರೆ ಹೆಚ್ಚು ಹೇಳಬಾರ್ದು. ಅನ್ನೇ ಸರಿ ಹೆಚ್ಚು ಹೇಳೋದಾದರೆ ಹೆಚ್ಚು ಹೇಳಬಾರ್ದು. ಅನ್ನೇ ಸರಿ ಕಡಿಮೆ ಆಗೋದಾದರೆ ಕಡಿಮೆನೂ ಮಾಡಬಾರ್ದು. ಅದಕ್ಕೆ ಏನು ಹೇಳ್ತಾರೆ? ಎಷ್ಟು ಹೇಳಿದರೆ ಕರೆಕ್ಟಾಗಿ ಇರುತ್ತೋ ಅಷ್ಟು ಹೇಳಬೇಕು. ಇಲ್ಲಿ ಏನು ಹೇಳಬೇಕು ನಾವೀಗ? ಬರೀ ಬಂಧಾಭಾವಾಧಿಕರಣತ್ವ ಅಂತ ಹೇಳಿದರೆ ಮಾತ್ರ ಅರ್ಥ ಆಗುತ್ತೆ ಹೊರತು ಇನ್ನೇಳಿದ್ರೆ ಅರ್ಥ ಆಗೋದಿಲ್ಲ. ಅಂದರೆ ಅರ್ಥ ತಿಳ್ಕೋಬೇಕು. ಆ ಪ್ರಶ್ನೆಯೆಲ್ಲ ಅವಾಯ್ಡ್ ಮಾಡಲಿಕ್ಕೇನೆ ಇವತ್ತು ಮುಕ್ತ ಅಂತ ಅಷ್ಟೇ ಹೇಳಿದ್ದೇವೆ. ಮುಕ್ತ ಅಂತ ಹೇಳಿದ್ದರಿಂದ ಯಾವ ಅವನಿಗೆ ಯಾವ ರೀತಿಯಲ್ಲಿ ಬಿಡುಗಡೆ ಹೊಂದಿದವನಿಗೆ ಭೇದ ಇಲ್ಲ ಅಂತ ಹೇಳೋದು ಕೊಟ್ಟಿದ್ದೀಯಲ್ಲ, ಅಲ್ಲಿ ಭೇದ ಇದೆ ಅಂತ ಅಷ್ಟೇ ಅರ್ಥ ನಮ್ಮ. ಅಥವಾ ಸಂಸಾರ ಸಂಸರ್ಗಾಭಾವೋ ಮುಕ್ತತ್ವ ತಥಾತ್ವೇ ಘಟೋ ದೃಷ್ಟಾಂತ ಪರಮಾತ್ಮ ಪ್ರತಿಯೋಗಿಕೋ ವಾ ಭೇದೋ ಅತ್ರ ಸಾಧ್ಯ ಬಂಧ ಪ್ರತಿಧ್ವಂಸಾಧಿಕರಣತ್ವಂಚ ಮುಕ್ತತ್ವಮಿತಿ ನ ಪರಮಾತ್ಮನೆ ವ್ಯಭಿಚಾರ ಸ್ಯಾದೇತ ಕಿಂ ಅನಿರ್ವಚನೀಯೋ ಭೇದ ಸಾಧ್ಯತೆ ಕಿಂ ವಾ ಪಾರಮಾರ್ಥಿಕ ನಾದ್ಯ ಅಪಸಿದ್ಧಾಂತಾತ್ ನ ದ್ವಿತೀಯ ಪರಂ ಪ್ರತಿ ದೃಷ್ಟಾಂತಸ್ಯ ಸಾಧ್ಯ ವೈಕಲ್ಯಾದಿತ್ಯತಃ. ಇನ್ನು ಮುಂದೆ ಆದಷ್ಟು ಅರ್ಥವಾಗಷ್ಟು ಅಷ್ಟೇ ಹೇಳ್ತಾ ಹೋಗ್ತೀನಿ. ಯಾತಕ್ಕೆ ಇಷ್ಟೆಲ್ಲ ಹೇಳಿದ್ದು ಅಂದರೆ ಎಷ್ಟು ಕಾಂಪ್ಲಿಕೇಟ್ ಮಾಡಲಿಕ್ಕೆ ಬರುತ್ತೆ ಅಂತ ತೋರಿಸ್ಕೊಡ್ತಾರೆ. ವಿಮತೋ ಭಿನ್ನತ್ವ ಅಂತ ಶುರು ಮಾಡಿದ ತಕ್ಷಣನೇ ಹಿಂದಿನ ಕಾಲಕ್ಕೆಲ್ಲ ಪದ್ಧತಿ ಇರ್ತಿತ್ತು. ಇವೆರಡು ವಿದ್ವಾಂಸರ ಹತ್ರ ಓದಿರ್ತಾರೆ. ಯಾವ ವಿದ್ವಾಂಸರು ಮೊದಲು ಯಾವಾಗಲೂ ಒಂಥರ ಗಲಾಟೆನೆ, ಯಾವಾಗಲೂ ಕೂಡ ಎಲ್ಲ ಸಾವಳದ ಪರೀಕ್ಷೆ ಕೊಡಲಿಕ್ಕೆ ಅಂತ ಹೋಗಿರ್ತಾರೆ. ಇವ್ರು ಏನು ಉದ್ದೇಶ ಅಂದರೆ ಸಾವಳ ಎಲ್ಲ ಪರೀಕ್ಷೆ ಮಾಡೋಕ್ಕಾಗೋದಿಲ್ಲ ಅವರಿಗೆ, ಟೈಮ್ ಇರೋದಿಲ್ಲ. ಹಿಂದಿನ ಕಾಲ ಪಂಡಿತ ಸಂಖ್ಯೆ ಜಾಸ್ತಿ ಇರ್ತಿತ್ತು. ಒಬ್ಬ ಪಂಡಿತ ಎಷ್ಟೋ ವಿದ್ಯಾರ್ಥಿ ಒಬ್ಬೊಬ್ಬರು ಕರೆಂಡ್ ಹೋಗ್ತಿದ್ರು ಪರೀಕ್ಷೆಗೆ. ಆವಾಗ ಒಂದು ನಿಯಮ ಇತ್ತಂತೆ, ವಿದ್ಯಾರ್ಥಿ ಪರೀಕ್ಷೆ ಸರಿಯಾಗಿ ಕೊಟ್ಟರೆ ಅವ್ರಿಗೆ ಸಮ್ಮಾನ ಇಟ್ಕೊಡ್ತಾರೋ, ಒಬ್ಬ ಶಿಷ್ಯರಿಗೆ ಸರಿಯಾಗಿ ಕೊಟ್ಟರೆ ಅವ್ರಿಗೆ ಮತ್ತೆ ಡಬಲ್ ಸಂಭಾವನೆ ಹೇಳಿದ ಪಂಡಿತರಿಗೆ. ಇಬ್ಬರು ಕರ್ಕೊಂಡು ಹೋದರೆ ಟ್ರಿಪಲ್ ಸಂಭಾವನೆ. ಮೂರು ನಾಲ್ಕು ಜನ ತಗೊಳ್ಳೋದು ಆ ರೀತಿ ಕೂಡ ವ್ಯವಸ್ಥೆ ಇರ್ತದೆ. ಅದಕ್ಕೆ ಏನು ಮಾಡಬೇಕು, ಇವರು ಅತಿ ಹೆಚ್ಚು ಸಂಭಾವನೆ ತಗೋಬೇಕು ಸ್ವಾಮಿಗಳಿಂದ, ಅತಿ ಹೆಚ್ಚು ಸಂಭಾವನೆ ಅತಿ ಹೆಚ್ಚು ಶಿಷ್ಯರು ಕರ್ಕೊಂಡು ಹೋಗಬೇಕು, ತಮ್ಮ ಶಿಷ್ಯರು ಸರಿಯಾಗಿ ಒಪ್ಪಿಸ್ಬೇಕು. ಬೇರೆ ಶಿಷ್ಯರು ಪರೀಕ್ಷೆ ಯಾರು ಹಂಚಿಬಿಡ್ತಾರೆ, ಇವರು ಎಕ್ಸಾಮ್ ಅಂದರೆ ಹಂಚಿದಾಗ ಅವ್ರನ್ನ ಪರೀಕ್ಷೆ ಇವರು ಪರೀಕ್ಷೆ ಮಾಡಿ ಇವ್ರು ಕೇಳೋದು ಯಾರು ಶಿಷ್ಯರು ಅಂತೇಳಿ, ಅವ್ರು ಫೇಲ್ ಮಾಡಬೇಕು. ಗೊತ್ತಾಯ್ತಿಲ್ಲ, ತಮ್ಮ ಶಿಷ್ಯ ಪಾಸ್ ಆಗಬೇಕು, ಇವ್ರು ಫೇಲ್ ಆಗಬೇಕು. ಅದಕ್ಕೇನು ಮಾಡೋದು, ಆರಂಭದಲ್ಲೇ ಸೋಲಿಸೋದು ಅವ್ರು, ಏನು ಪರೀಕ್ಷೆ ಕೊಡೋಕ್ಕೆ ಬಂದಿದೆಯಪ್ಪ ಅಂತ ಕೇಳೋದು. ಚಂದ್ರಿಕಾ ಅಂತ ಹೇಳಬೇಕು, ಚಂದ್ರ ಪ್ರಮಾಣ ಚಂದ್ರಿಕಾ ಅನ್ನೋ ತಾತ್ಪರ್ಯ ಚಂದ್ರಿಕಾ ಅಂತ ಕೇಳೋದು. ಅಲ್ಲೇ ಶುರು ಮಾಡೋದು, ಪ್ರಮಾಣ ಚಂದ್ರಿಕಾ ಬೇರೆ ಇದೆಯಲ್ಲ, ತಾತ್ಪರ್ಯ ಚಂದ್ರಿಕಾ ಇದೆಯಲ್ಲ, ಯಾವ್ದು ಹೇಳ್ತಿ ಅಂತ ಕೇಳೋದು. ಚಂದ್ರಿಕಾ ಅಂದ್ರೆ ಏನು ಅಂತ ಕೇಳೋದು. ಆಮೇಲೆ ಪ್ರಮಾಣಕ್ಕೆ ತಬ್ಬಿ ಮಾಡಿಬಿಟ್ಬಿಡೋದು, ಇನ್ನೇನು ಬರೋದಿಲ್ಲ ಅಂತ ಕಳಿಸ್ಬಿಡೋದು. ತಿಳಿತಾ, ಅದೇ ಯಾತಕ್ಕೆ ಉದ್ದೇಶ ಇರೋದೇನಲ್ಲಿ ಸೋಲಿಸ್ಬೇಕಷ್ಟೇ. ಆ ರೀತಿ ವಾದ ಮಾಡಿ ಬಂದು ಕತೆ ಮುಗಿದೋಗ್ಬಿಡೋದು. ಅದು ಶಿಕಾರ ತೋರಿಸ್ತಾರೆ, ಎಷ್ಟು ಗಲಾಟೆ ಮಾಡೋಕ್ಕೆ ಬರುತ್ತೆ ತೋರಿಸಕ್ಕಂತ ಕೇಳಿ, ಅದು ಯಾವ ಗಲಾಟೆ ಬೇಡ ಅಂತ ಹೇಳಿದರೆ, ಚಂದ್ರಿಕಾ ಅಂದ್ರೆ ಅವಾಗ ಏನು ಮಾಡ್ತಾರೆ, ಅವ್ರು ಶಿಷ್ಯರು ನೋಡ್ತಾರೆ, ಅವರು ತಮ್ಮ ಶಿಷ್ಯ ಅವರೇ ಇನ್ನೊಂದು ಪ್ಲಾನ್ ಮಾಡ್ತಾರೆ, ಅವ್ರು ಶಿಷ್ಯರು ಸೋಲ್ಸಕ್ಕೆ ಮತ್ತೊಂದು ಪ್ಲಾನ್ ಮಾಡೋದು. ಕೊನೆಗೆ ಬಂದಷ್ಟು ಓದಕ್ಕೆ ಕಡಿಮೆ ಆದೊಂದು ಕಾರಣ ಕೂಡ ಹೌದು, ತುಂಬ ಜನ ಓದೋದು ಯಾವ್ದು ಬಿಟ್ಬಿಟ್ರು ಕಾವೇರಿ ಅಂತ ಕೇಳಿದರೆ, ಒಬ್ರು ಯಾರು ಆಚಾರ ಹೇಳ್ತಾರೆ, ಒಳ್ಳೆ ವಿದ್ವಾಂಸರು ಅವರು, ಆಚಾರ್ಯ ನಾವು ಪರೀಕ್ಷೆ ಕೊಟ್ಟರೆ ನಾಲ್ಕು ಸರ್ ಫೇಲ್ ಮಾಡಿದ್ರೆ ಅಂತ ಹೇಳಿದ್ರು ಅಲ್ವಾ, ಯಾಕೆ ಬೇರೆ ಬೇರೆ ಆಚಾರ ಸಿಕ್ಕಾದ್ರೆ ಫೇಲ್ ಮಾಡಿಬಿಡು, ಮತ್ತೆ ಕೊನೆಗೆ ಇನ್ನೊಬ್ರು ಯಾರು ಪಾಸ್ ಮಾಡಿದ್ರೆ ನನ್ನ ಅಂಥ ಕಾಲ ಇತ್ತು ಅಂತ. ಇದು ಯಾತಕ್ಕೆ ಹೇಳಿದೆ ಅಂದರೆ, ತುಂಬ ಜನ ಓದದೇ ಇರೋದಕ್ಕೆ ಕಾರಣ ಆಗಲಿ ಒಂದು ಕಾರಣನೂ ಇತ್ತು. ಫೇಲ್ ಆಗಿಬಿಟ್ರೆ ಅವರಿಗೆ ಗೌರವ ಇಲ್ಲ, ಅವಮಾನ ಬೇರೆ, ಜೊತೆಗೆ ಅವಮಾನ ಬೇರೆ ಆಗ್ತಾ ಇತ್ತು. ಇವಾಗ ಮತ್ತೆ ಬೇರೆ ಕಾಲಕ್ಕೆ ಅವಾಗ ಇನ್ನೇನು ಇರ್ತಿದ್ದಿಲ್ಲ, ಆಗ ಪಂಡಿತರಿಗೆಲ್ಲ ಅದೇ ಆಶ್ರಯ, ಸಂಭಾವನೆ ಆಶ್ರಯ, ವಿದ್ಯಾರ್ಥಿಗಳ ಒಂದು ಪುರಸ್ಕಾರ ಆಶ್ರಯ. ಅದು ತಪ್ಪಿಬಿಟ್ಟು ಏನಾಗ್ತಿತ್ತು ಅವರಿಗೆ, ಮುಂದೆ ಪಾಠಕ್ಕೆ ಯಾರು ಬರ್ತಿದ್ದಿಲ್ಲ, ಅವರ ಹತ್ರ ಪಾಠಕ್ಕೆ ಬರೆದ ಪೂರ್ತಿ ಅವರದಿಂದ ವ್ಯವಸ್ಥೆ ಆಗಿಬಿಡ್ತಾಯಿತ್ತು. ಅದು ಅವನ ತಾಗದೇ ಇರೋದಕ್ಕೋಸ್ಕರ ಏನಾಯ್ತು, ಅಲ್ಲಿಗೆ ಓದಿರ್ತಾರೆ ಸಮಸ್ಯೆ ಅಂತ ನಿಧಾನ ಎಲ್ಯುನೇಟ್ ಆಗಲಿಕ್ಕೆ ಶುರುವಾಯಿತು. ಇದೊಂದು ಕಾರಣ ಇದು. ಆ್ಯಕ್ಚುಲಿ ಓದಲ್ಲಿ ಹೇಗಿರಬೇಕಾಗಿತ್ತು, ನಮ್ಮ ನಮ್ಮಲ್ಲಿ ಪರೀಕ್ಷೆ ವಾದಕತೆ ಇರಬೇಕು. ಯಾವಾಗ ಚಂದ್ರಿಕಾ ಓದಿದೆಯಾ, ಕೆ ಪ್ರಶ್ನೆಯನ್ನು ತಪ್ಪಲ್ಲ, ಪ್ರಮಾಣ ತಾತ್ಪರ್ಯ ಚಂದ್ರಿಕಾ, ಪ್ರಮಾಣ ಚಂದ್ರಿಕಾನ ಹೇಳು, ಸುಖವಾಗಿ ಆಗ್ತಿತ್ತು. ಈ ಪ್ರಮಾಣ ಚಂದ್ರಿಕಾ ತಾತ್ಪರ್ಯಕಾರ ಗೊತ್ತಿಲ್ಲ ಏನು ಓದಿದ್ದೆ ಅಂತ ಕೇಳಿಬಿಟ್ರೆ ಪಾಪ, ವಿದ್ಯಾರ್ಥಿಗಳಿಗೆ ಗೊತ್ತಿರಲಿಕ್ಕೆ ಸಾಧ್ಯತೆ ಇರುತ್ತಾ? ಒಂದನೇ ಕ್ಲಾಸ್ ಹುಡುಗನಿಗೆ ಯಾವುದೋ ಎಮ್ ಎಸ್ ಸಿ ಪ್ರಶ್ನೆ ಕೇಳಿಬಿಟ್ಟು ಏನು ಮಾಡ್ತಾನೋ ಅವನು, ಎಷ್ಟೇ ಬುದ್ಧಿವಂತನೂ ಗೊತ್ತಿರೋ ಚಾನ್ಸ್ ಇಲ್ಲ, ಯಾಕೆ ಅವನಿಗೆ ಸಿಲಬಸ್ ಓದಲಿ ಸಿಲಬಸ್ ಇರೋದಿಲ್ಲ. ಬಟ್ ಇವ್ರ ಉದ್ದೇಶ ಇರೋದೇನೋ ಫೇಲ್ ಮಾಡಬೇಕು ಅಂತೆ. ಅದಕ್ಕೆ ಆ ರೀತಿ ಮಾಡಿ ತುಂಬ ದೊಡ್ಡ ಗಲಾಟೆಗಳಾಗಿದೆ ಹಿಂದೆಲ್ಲ ಕೂಡ. ಆಮೇಲೆ ಅವರವರಿಗೆ ಗಲಾಟೆ ಪಂಡಿತರಿ, ಊಟಕ್ಕೆ ಕೂತಾಗ ಅವ್ರು ತಿಳಿಯೋದು, ನಿನಗೇನು ಗೊತ್ತು, ಶುರು ಮಾಡಿ ಸಲಹೆ ಮಾಡಿದ್ರಂತೆ ಚಿತ್ರಾವತಿಗಳಲ್ಲಿ ಹೋದ್ರಂತೆ. ಅಲ್ಲೇ ಪ್ರಶ್ನೆ, ಆಪೋಸಿಟ್ ತಗೋಬಾರ್ದು ಅವರು, ಗೊತ್ತಾಯ್ತಲ್ಲ, ಆಪೋಸಿಟ್ ಒಂದು ಅರ್ಥ ಹೇಳ್ರಿ ನೋಡಂತೀಗ, ಸ್ವಾಹ ಅಂದ್ರೆ ಏನು ಅರ್ಥ, ಏನು ಹೇಳಿದ್ರು ಮತ್ತೊಂದು ಖಂಡೆ ಮಾಡ್ತಾ ಕೊಡೋದು. ಇವತ್ತು ಉಳಿದವರು ಹಾಗೆ ಕೂತಿರೋದು, ಪಾಪ ಉಳಿದ ಪಂಡಿತರು ಕೂಡ ಇಲ್ವಲ್ಲ, ಭಾರಿ ಗಲಾಟೆಗಳಾಗಿ ಇದೆಲ್ಲ ಕೂಡ. ಪ್ರತಿ ಬಾರಿ ಎಷ್ಟು ವರ ವಾದಗಳಾಗಿದೆಯೋ ನಮ್ಮ ನಮ್ಮಲ್ಲಿ ಎಷ್ಟು ಗಲಾಟೆಗಳಾಗಿದೆ ಬೇಕಾದಷ್ಟು ಹೇಳಿತಾ. ಅದೆಲ್ಲ ಅರ್ಥ ಮಾಡಿಕೊಳ್ಳೋಕ್ಕೆ ಈ ಥರ ವಾದ ಹೇಗೆ ಮಾಡ್ತಾರೆ ತೋರಿಸ್ಕೊಡ್ತಾರೆ, ಅವೆಲ್ಲ ಬೇಡ. ಈಗ ನಮ್ಗೆ ಡೈರೆಕ್ಟ್ ಏನು ಅರ್ಥ ಆಗುತ್ತೆ ತೋರಿಸ್ಕೊಟ್ರೆ ಸಾಕು. ಈಗ ಮಧ್ಯದಿಂದ ಬಿಟ್ಟುಬಿಟ್ಟು ಅರ್ಥ ಆಗಿದ್ದರೆ ಸರಿ, ಅರ್ಥ ಆದರೂ ಯೋಚನೆ ಮಾಡಬೇಡಿ, ಮುಂದಕ್ಕೆ ಹೋಗಿ. ಯುವತೋ ಭಿನ್ನ ಮುಕ್ತತ್ವ ಗೊತ್ತಾಯ್ತಾ, ಯಥಾ ಸಂಪ್ರತಿಪನ್ನ ಇಷ್ಟಿಟ್ಕೊಂಡ್ಬಿಡಿ. ಈಗ ಅವನು ಪ್ರಶ್ನೆ ಮಾಡ್ತಾನೆ, ಇದ್ರಲ್ಲಿ ಸಿಂಪಲ್ ಮೂಲ ಓದ್ಕೊಂಡು ಹೋಗ್ಬಿಟ್ರೆ ಗಲಾಟೆ ಇಲ್ಲ. ನಚ ಭೇದೆ ವಿಕಲ್ಪೋ ಯುಜ್ಯತೆ, ಅವಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ, ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತಾನೆ, ನೀವು ಎಂಥ ಭೇದರೆ ಸಾಧನೆ ಮಾಡ್ತೀರಿ, ಇದು ಇಂಪಾರ್ಟೆಂಟ್. ಜೀವ ಮುಕ್ತರಾಗಿದ್ದಾನೆ ಜೀವ, ಈಗ ಅವನಲ್ಲಿ ಭೇದ ಇದೆ ಅಂತ ಹೇಳ್ತಿದ್ದೀರಿ, ಅವನಿಗೂ ಇನ್ನೊಬ್ಬರಿಗೂ ಭೇದ ಇದೆ ಅಂತ ಹೇಳ್ತೀರಿ, ಯಾರಿಗೆ ಭೇದ ವಿಚಾರ ಆಮೇಲೆ ಮಾಡೋಣ. ಆ ಭೇದ ಎಂಥ ಭೇದ ಅಂತ ಹೇಳ್ತಿದ್ದೀರಿ ನೀವೀಗ, ಪಾರಮಾರ್ಥಿಕ ಭೇದ ಹೇಳ್ತೀರೋ ಅಥವಾ ವ್ಯಾವಹಾರಿಕ ಭೇದ ಹೇಳ್ತೀರೋ? ಇದು ನಮಗೆ ಅದ್ವೈತ ನಮಗೆ ಬರೋ ಧೈರ್ಯ ಸಂಬಂಧಪಟ್ಟಿದ್ದೀರಿ, ಯಾಕಂದ್ರೆ ಭೇದದಲ್ಲಿ ಎರಡಿಂದ ಒಪ್ಕೊಂಡಿದ್ದಾನಾತ. ನಾವೇನು ಮಾಡಿದ್ದೇವೆ, ಭೇದ ಅಂದ್ರೆ ಏನು? ಪಾರಮಾರ್ಥಿಕ ಭೇದನೇ ಭೇದ, ಅವನಾಗಿ ಎರಡು ಭೇದ ಇಟ್ಕೊಂಡ್ಬಿಟ್ಟಿದ್ದ. ಅದಕ್ಕೆ ಅವನು ಕೇಳ್ತಾನೆ ಈಗ, ನಾವು ನೀವು ಕಿಂ ಸಾಧ್ಯತ ಕಿಂ ಅನಿರ್ವಚನೀಯೋ ಭೇದ ಸಾಧ್ಯತೆ ಕಿಂ ವಾ ಪಾರಮಾರ್ಥಿಕ. ಅನಿರ್ವಚನೀಯ ಅಂದ್ರೆ ಒಂದೇ, ವ್ಯಾವಹಾರಿಕ ಅಂದ್ರೆ ಒಂದೇ, ನೆನಪಿರಲಿ. ಅನಿರ್ವಚನೀಯ ಇದ್ಕೊಂಡು ವ್ಯಾವಹಾರಿಕ, ಅನಿರ್ವಚನೀಯ ಭೇದವನ್ನು ಸಾಧನೆ ಮಾಡ್ತೀಯೋ ಪಾರಮಾರ್ಥಿಕ ಭೇದ ಸಾಧನೆ ಮಾಡ್ತೀಯೋ ನಾದ್ಯ ಅಪಸಿದ್ಧಾಂತ. ಅನಿರ್ವಚನೀಯ ಭೇದವನ್ನು ನೀವು ಸಾಧನೆ ಮಾಡೋದಾದರೆ ಸ್ವಾಮಿ ನಿಮ್ಮ ಸಿದ್ಧಾಂತ ಬಿಟ್ಟುಬಿಡ್ತೀರಿ ನೀವು. ನ ದ್ವಿತೀಯ ಪರಂಪಜ ದುಷ್ಟಾಂತಸ್ಯ ಸಾಧ್ಯ ವೈಕಲ್ಯಾದಿತ್ಯತಃ, ಎರಡನೇ ಭೇದ ಸಾಧನೆ ಮಾಡಕ್ಕೆ ಹೊರಟ್ರೆ ದುಷ್ಟಾಂತ ಕೊಡೋಕ್ಕೆ ಬರೋದಿಲ್ಲ, ಪಾರಮಾರ್ಥಿಕ ಆಗುತ್ತೆ, ನಿಗಡ ಮುಕ್ತನಲ್ಲಿ ಅದಿಲ್ಲ ಅಂತ ಕೇಳಿದ ತಕ್ಷಣ ಅದು ಆಚಾರ ಉತ್ತರ ಕೊಡ್ತಾರೆ. ನಜ ಭೇದೆ ವಿಕಲ್ಪೋ ಯುಜ್ಯತೆ, ವೆರಿ ಇಂಪಾರ್ಟೆಂಟ್. ಈ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಸಮಸ್ಯೆ ಪರಿಹಾರ ಆಗುತ್ತೆ. ಭೇದದಲ್ಲಿ ವಿಕಲ್ಪ ಮಾಡೋದಕ್ಕೆ ಹೋಗಬಾರ್ದು. ವಿಕಲ್ಪ ಅಂದ್ರೆ ಏನು? ಹೀಗೋ ಹಾಗ ವಿವಿಧತೆಯ ಕಲ್ಪನ ವಿಕಲ್ಪ, ವಿಕಲ್ಪ ವಿವಿಧತೆಯ ಕಲ್ಪನ ವಿಕಲ್ಪ, ಹೀಗೋ ಹಾಗೋ ಅಂತಿದೆ. ಈ ರೀತಿ ವಿಕಲ್ಪವನ್ನು ಯಾವುದರಲ್ಲಿ ಮಾಡಬಾರದು? ಭೇದದಲ್ಲಿ ಮಾಡಬಾರದು. ಯಾತಕ್ಕೆ ವಿಕಲ್ಪ ಯಾವಾಗ ಮಾಡಬೇಕು? ಅನುಮಾನ ಇದ್ರೆ ಮಾಡ. ಭೇದ ಆದ್ರೆ ಏನರ್ಥ? ಪಾರಮಾರ್ಥಿಕ ಭೇದ ಅಂತಾನೆ ಅರ್ಥ. ಅವ್ರು ಬಂದ್ರು ಅಂತ ಏನರ್ಥ? ಓ ಯಾರು ಬಂದ್ರು ಅಂದ್ರು, ವ್ಯಾವಹಾರಿಕವಾಗಿ ಬಂದ್ರು, ಪಾರಮಾರ್ಥಿಕವಾಗಿ ಬಂದ್ರು ಅಂತ ಕೇಳಿದ್ರು. ಏನ್ ಹೇಳ್ಬೇಕು ಇದಕ್ಕೆ? ಬಂದ್ರು ಅಂದ್ರೆ ಏನರ್ಥ? ಪಾರಮಾರ್ಥಿಕವಾಗಿ ಬಂದ್ರು ಅಂತಾನೆ ಅರ್ಥ. ಹೌದಾನೆ? ಅದೇ ಅದೇ ಅಲ್ಲಿ ಅಲ್ಲಿ ಕಂಡು ಮಾಡ್ತಾರೆ ಆಚಾರ ಹೇಳ್ತಾರೆ. ಇದ್ರೆ ಬಹಳ ಇಂಪಾರ್ಟೆಂಟ್. ಈಗ ಯಾವುದೇ ವಿಷಯವನ್ನ ದೇವರು ಅಂದ್ರೆ ಸತ್ಯವಾದ ದೇವರು, ಸುಳ್ಳು ದೇವರು, ಬಸ್ ದೇವರು ಅಂದ್ರೆ ದೇವರು, ಒಂದು ಜಗತ್ತು ಅಂದ್ರೆ ಜಗತ್ತು, ಭೇದ ಅಂದ್ರೆ ಭೇದ, ಅಭೇದ ಅಂದ್ರೆ ಅಭೇದ ಅಷ್ಟೇ ಹೊರತು ಅಲ್ಲಿ ಏನ್ ವಿಕಲ್ಪ ಮಾಡಬಾರ್ದಲ್ಲಿ? ಪಾರಮಾರ್ಥಿಕರು ಇದೊಂದು ಮಾಡೋದಕ್ಕೆ ಹೋಗಬಾರದು, ಇದು ಬಹಳ ಇಂಪಾರ್ಟೆಂಟ್ ಇದು. ಇಲ್ಲಿ ಅವ್ರು ನಮ್ಮನ್ನು ಅವರು ವಾದಗಳು ಏನು ಮಾಡ್ತವೆ ಇಂಥ ವಿಷಯ ತರ್ತಾರೆ, ಅದು ಪದೀತೀಕರಣ ಆಗುತ್ತೆ. ಚಶ ನಚ ಭೇದೇ ವಿಕಲ್ಪೋ ಯುಜ್ಯತೆ ಚಶಬ್ಧ ಇವಾರ್ಥೆ ವಿಕಲ್ಪ ಇತ್ಯನೇನ ಸಂಬಧ್ಯತೆ ಸಮುಚ್ಚಯೇವ ಏತದ್ ಆಶಂಕ್ಯ ಏತದ್ ಆಶಂಕಾಜರಾಸ ನಿರಾಸ ಸಮುಚಿತಸ್ಯವ ಅನುಮಾನಸ್ಯ ಸಾಧಕತ್ವಾತ್ ಏಕತ್ರ ಧರ್ಮಿಣಿ ವಿರುದ್ಧ ಅನೇಕಾಕಾರ ಕಲ್ಪನಂ ವಿಕಲ್ಪ. ಟೀಕಾದ್ರೆ ಸ್ಪಷ್ಟವಾಗಿ ಬರೀತಾರೆ ಏನು ವಿಕಲ್ಪ ಅಂದರೆ, ಅಂಡರ್ಲೈನ್ ಮಾಡ್ಕೋಬೇಕಂದಲ್ಲ. ಏಕತ್ರ ಧರ್ಮಿಣಿ ವಿರುದ್ಧ ಅನೇಕಾಕಾರ ಕಲ್ಪನಂ ವಿಕಲ್ಪ. ಒಂದೇ ಒಂದು ವಸ್ತುವಿನಲ್ಲಿ ವಿರುದ್ಧವಾದ ಅನೇಕ ಧರ್ಮಗಳನ್ನು ಕಲ್ಪನೆ ಮಾಡೋದಕ್ಕೆ ಏನಂತ ಕರೀತಾರೆ? ವಿಕಲ್ಪ ಅಂತ ಕರೆ. ಬಂದರು ಅಂದರೆ ಅವರು ಬಂದರು ಇವರು ಬಂದರೂ ಕರೆಕ್ಟ್, ಅರ್ಥ ಆಯ್ತು. ಅವ್ರು ಬಂದರು ಇವ್ರು ಬಂದರು, ಯಾರೋ ಬರಬೇಕಾಗಿತ್ತು ಬಂದರು ಬಂದರು ಅಂದರು. ಅವ್ರು ಬಂದರು ಇವ್ರು ಬಂದರು ಕರೆಕ್ಟ್ ಅದು. ಬಂದರು ಅಂದರೆ ಸತ್ಯ ಬಂದರೆ ಸುಳ್ಳು ಬಂದರು ಏನರ್ಥ ಅದಕ್ಕೆ? ಅಂತ ವಿಕಲ್ಪ ಮಾಡಬಾರ್ದು ಯಾವಾಗ. ಸಂಶಯ ಇತಿ ಯಾವತ್ತು, ಸೊ ವಿಕಲ್ಪ ಯಾವಾಗಲೂ ಯಾವುದನ್ನು ಬೇಸ್ ಮಾಡುತ್ತದೋ ಸಂಶಯ ಕ್ರಿಯೇಟ್ ಮಾಡುತ್ತೆ. ತನ್ಮೂಲ ಪ್ರಶ್ನೋತ್ತರ ವಿಕಲ್ಪ ಪದೇನ ರಕ್ಷತೆ. ಆದ್ದರಿಂದಲೇ ಇಲ್ಲಿ ಪ್ರಶ್ನೆ ಕೇಳಬೇಕಾದ್ರೆ ಆ ಸಂಶಯ ಮೂಲವಾಗಬೇಕು. ಯಾವಾಗಲೂ ಕೂಡ ಪ್ರಶ್ನೆ ಕೇಳಬೇಕು, ಏನಿರಬೇಕು ಕಾರಣ? ಒಂದು ಸಂಶಯ ಇರಬೇಕು. ಹೇತು ಸೂಚನ ಲಾಕ್ಷಣಿಕ ಪದ ಪ್ರಯೋಗೇ ಪ್ರಯೋಜನ. ಯಾವಾಗಲೂ ಕೂಡ ಲಾಕ್ಷಣಿಕ ಪದ ಪ್ರಯೋಗ ಮಾಡಿದಾಗ ಒಂದು ಹೇತುವನ್ನು ಇಟ್ಟುಕೊಳ್ಳದೆ ಅದರ ಮುಖ್ಯವಾದ ಉದ್ದೇಶ ಅದೇನು ಅಂದರೆ ಹೇಳ್ತಾನೆ. ಇದಮುಕ್ತಂ ಭವತಿ ಆಸ್ತಾವಿದಂ ದೂರೇ ದೂಷಣಾಭಿಧಾನಂ ಪ್ರಶ್ನೆಯವ ತಾವತ ಇಂನ ಯುಜ್ಯತೆ. ಇಂಪಾರ್ಟೆಂಟ್. ನಮ್ಮ ಭೇದವನ್ನು ಪಾರಮಾರ್ಥಿಕ ವ್ಯವಹಾರ ಎಂದು ಕರೀತಾರಲ್ಲ, ಇಂಥ ಪ್ರಶ್ನೆನೇ ಸರಿಯಾದ ಪ್ರಶ್ನೆಯಲ್ಲ. ಸಂದೇಹ ಮೂಲತ್ವಾದ ಪ್ರಶ್ನೆ ಶ್ಯಾ ನೆನಪಿಟ್ಕೋಬೇಕು. ಯಾವುದೇ ಪ್ರಶ್ನೆ ಬರೋಕ್ಕೆ ಏನಿರಬೇಕು? ಯಾವಾಗಲೂ ಸಂದೇಹ ಇರಬೇಕು. ಸಂದೇಹ ಇಲ್ಲದೆ ಹೋದರೆ ಏನು ಪ್ರಶ್ನೆ ಕೇಳಬಾರ್ದು. ಉದಾಹರಣೆಗೆ ಯಾರೋ ಪರಿಚಯ ಮಾಡಿಕೊಟ್ರು, ಇಂಜಿನಿಯರ್ ಅಂದರು ಇಂಜಿನಿಯರ್ ಅಷ್ಟೇ, ಡಾಕ್ಟರ್ ಅಂದರು ಡಾಕ್ಟರ್ ಅಂದರು, ಇನ್ನೊಬ್ರು ಯಾರೋ ಇಂಜಿನಿಯರ್ ಅಂದರು, ಈ ಕಡೆ ಕರೆದ್ರು. ನಿಜವಾಗ್ಲೂ ಇಂಜಿನಿಯರ್ ಅಂತ ಕೇಳಿದ್ರು. ಯಾಕೆ? ಡೌಟ್ ಇತ್ತು ಅವ್ರ ಬಗ್ಗೆ. ಹಿಂದೆ ಅಲ್ಲಿ ನಿನ್ನೆ ಹೋದಾಗ ಇನ್ನೊಬ್ರು ಡಾಕ್ಟರ್ ಅಂತ ಪರಿಚಯ ಮಾಡ್ಕೊಂಡಿದ್ರು, ಇದ್ರಿಗೆ ಸ್ವಲ್ಪ ಡೌಟ್ ಬಂತು. ಯಾಕೆ ಸಂದೇಹ ಮೂಲ ಇದೆ? ಯಾತಕ್ಕೆ ಅಂತ ಕೇಳಿದ್ರೆ ನಿನ್ನೆ ಒಂದು ಕಡೆ ಹೋಗಿದ್ವಿ, ಇವರೇ ಬಂದಿದ್ರು, ಗೊತ್ತಾಯ್ತಿಲ್ಲ ಡಾಕ್ಟರ್ ಅಂತ ಹೇಳ್ಕೊಂಡಿದ್ರು, ಇಂಜಿನಿಯರ್ ಅಂತ ಹೇಳ್ಕೊತಿದ್ದಾರೆ, ನಿಮಗೆ ಗೊತ್ತಾಗಿರೋ ಸರಿಯಾಗಿ ಅಂತ ಕೇಳ್ತಾ. ಆದರೆ ಫಸ್ಟ್ ಟೈಮ್ ಕೇಳಿದ್ರೆ ಕೇಳೋದಕ್ಕೆ ಹೋಗೋದಿಲ್ಲ. ಯಾತಕ್ಕೆ? ಸಂದೇಹಕ್ಕೆ ಬೀಜ ಇಲ್ಲ, ಸಂದೇಹಕ್ಕೊಂದು ಕಾರಣ ಇರಬೇಕು, ಸಂಶಯಕ್ಕೆ ಕಾರಣನೇ ಇಲ್ಲ. ಭೇದದಲ್ಲಿ ಸುಳ್ಳು ಭೇದ ಸತ್ಯಭೇದ ಜಗತ್ತಲ್ಲಿ ವ್ಯವಹಾರ ಯಾರೂ ಮಾಡೇ ಇಲ್ಲ, ಅದರಿಂದಾಗಿನೇ ಅದು ಎಂಥ ಸಂದೇಹ ಅಂತ ಕರೀತಾರೆ? ನಿರ್ಮೂಲ ಶಂಕ ಅಂತ ಕರೀತಾರೆ. ನಿರ್ಮೂಲ ಶಂಕ, ಬೇಸ್ಲೆಸ್ ಅಬ್ಜೆಕ್ಷನ್. ಅಬ್ಜೆಕ್ಷನ್ ಯಾವಾಗ ಏನಿರಬೇಕು? ಒಂದು ಡೌಟಿಗೆ ಕೂಡ ಬೇಸ್ ಇರಬೇಕು, ಬೇಸ್ಲೆಸ್ ಡೌಟು ಕೂಡ ಇರಬಾರ್ದು. ಪ್ರಶ್ನೆಯವ ತಾಯಿ ನೈವೇದ್ಯ, ಪ್ರಶ್ನೆನೇ ಸರಿಯಾದ ಪ್ರಶ್ನೆ ಅಲ್ಲ ಇದು. ಎಂಥ ಪ್ರಶ್ನೆ? ವ್ಯಾವಹಾರಿಕ ಭೇದನೋ ಪಾರಮಾರ್ಥಿಕ ಭೇದನೋ ಪ್ರಶ್ನೆ ಇದೆಯಲ್ಲ, ಪ್ರಶ್ನೆನೇ ಸರಿಯಲ್ಲ. ಸಂದೇಹ ಮೂಲತ್ವಾದ ಪ್ರಶ್ನೆಸ್ಯ ನಖಲು ಕಶ್ಚಿತ್ ನಿಶ್ಚಿತಂ ಪೃಚ್ಛತಿ. ಇಂಪಾರ್ಟೆಂಟ್. ಯಾವನೂ ಕೂಡ ನಿಶ್ಚಿತಂ ನಾ ಪೃಚ್ಛತಿ ಖಲು, ನಿಶ್ಚಿತವಾದನ್ನು ಯಾರು ಏನು ಮಾಡೋದಿಲ್ಲ, ಕೇಳೋದಕ್ಕೆ ಹೋಗೋದಿಲ್ಲ. ನಾಪಿ ಅತ್ಯಂತ ಅವಿದಿತಂ. ಮತ್ತೆ ಪ್ರಶ್ನೆ ಕೇಳಬೇಕಾದ್ರೆ ಹೇಗಿದೆ ನೋಡಿ, ಯಾವುದು ಗೊತ್ತಿದೆಯೋ, ಗ್ಯಾರಂಟಿ ಗೊತ್ತಿರೋದ್ರ ಬಗ್ಗೆ ಯಾರು ಪ್ರಶ್ನೆ ಕೇಳೋದಿಲ್ಲ. ಅಥವಾ ನಾಪಿ ಅತ್ಯಂತ ಅವಿದಿತಂ, ಯಾವುದು ಏನೇನೋ ಗೊತ್ತಿರೋ ಬಗ್ಗೆ ಪ್ರಶ್ನೆ ಕೇಳೋದಿಲ್ಲ. ಪ್ರಶ್ನೆ ಕೇಳಬೇಕಾದ್ರೆ ಏನಾಗಿರಬೇಕು? ಸ್ವಲ್ಪ ಗೊತ್ತಿರಬೇಕು, ಅಥವಾ ಕರೆಕ್ಟಾಗಿ ಗೊತ್ತಿದ್ರು ಪ್ರಶ್ನೆ ಕೇಳೋದಿಲ್ಲ. ವಿರುದ್ಧ ಗೊತ್ತಿದ್ರು ಕೇಳಬಹುದು ಅವರು. ನಿಶ್ಚಿತವಾದ್ದನ್ನು ಮಾತ್ರ ಯಾರು ಕೇಳೋದೇ ಇಲ್ಲ. ಸಂದೇಹ ಬಂದಲ್ಲಿ ಮಾತ್ರ ಕೇಳ್ತಾರೆ. ಅಥವಾ ಯಾವುದ್ರ ಬಗ್ಗೆ ಪೂರ್ತಿ ಗೊತ್ತಿದೆ ಕೇಳೋದಿಲ್ಲ. ಯಾರ ಬಗ್ಗೆ ಪೂರ್ತಿ ಗೊತ್ತಿಲ್ಲ ಅವ್ರ ಬಗ್ಗೆನೂ ಕೇಳೋದಿಲ್ಲ. ಏನೇನೋ ಗೊತ್ತಿಲ್ಲ ಕೇಳೋದೇ ಇಲ್ಲ. ಮತ್ತೆ ಯಾರೋ ಇದು ಮೆಡಿಕಲ್ಲೋ ಇಂದಿನ ಉಪನ್ಯಾಸ ಮಾಡ್ತಿರ್ತಾರೆ, ಹೋಗಿರ್ತೇವೆ, ಸುಮ್ಮನೆ ಕೇಳುತ್ತೆ, ಒಂದು ಪ್ರಶ್ನೆನೇ ಕೇಳೋದಿಲ್ಲ. ಯಾತಕ್ಕೆ? ನಮಗೆ ಅರ್ಥವೇ ಆಗಿಲ್ಲ ಅಂತ ಹೇಳಿದ್ವಿ. ಏನಾದ್ರು ಅರ್ಥವೇ ಆಗಿಲ್ಲ, ಪಾಪ ಅವ್ರ ಚಾ ನಾವು ಚಪ್ಪಾಳೆ, ಅವ್ರು ಸುಮ್ಮನೆ ಅವು ಸುಮ್ಮನೆ ಅಷ್ಟೇ, ಏನು ಗೊತ್ತಿರೋದಿಲ್ಲ. ಇನ್ನು ಕೇಳೋ ಹೇಳ್ತಾರೆ, ಕರೆಕ್ಟ್ ಎಲ್ಲ ಹೇಳ್ತಾರೆ, ಪ್ರಶ್ನೆ ಕೇಳೋದು ಸಿಟಿನೇ ಇಲ್ಲ, ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಆ ಡೌಟ್ ಬರೋದೆಲ್ಲ ಯಾರಿಗೆ? ಮಧ್ಯೆ ಗೊತ್ತಿದ್ದವ್ರಿಗೆ ಮಾತ್ರ. ಈ ಕಡೆ ಜಾಸ್ತಿನೂ ಗೊತ್ತು, ಪೂರ್ತಿನೂ ಗೊತ್ತಿಲ್ಲ, ಗೊತ್ತಿಲ್ಲ ಅಂತಲ್ಲ, ಅದು ಏನಾಗುತ್ತೆ ಅವರಿಗೆ? ಅದಕ್ಕೊಂದು ಮಾತು ಹೇಳ್ತಾರೆ, ಸುಭಾಷಿತ ಇದೆ, ಅಗ್ನಿ ಸುಖಮಾರಾಧ್ಯ, ಏನು ಗೊತ್ತಿಲ್ಲ ಅದು ಕರೆಕ್ಟಾಗಿ ಹೇಳ್ಬೋದು, ಹೇಳಿ ತಕ್ಷ ಒಪ್ಕೊಂಡ್ಬಿಡ್ತಾರೆ. ವಿಷಯ ಆಮೇಲೆ ಸುಖತರ ಆರಾಧ್ಯತೆ ವಿಶೇಷಜ್ಞ, ಭಾರಿ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಅವನು ಹೇಳಿದ್ರು ಭಾರಿ ಅರ್ಥ ಆಗುತ್ತೆ, ಅವ್ರು ಎಂಜಾಯ್ ಮಾಡ್ತಾರೆ. ಇವನು ಗೊತ್ತಿಲ್ಲ ಹೇಳಿದ್ರೆ ಸಂತೋಷ ಪಡ್ತಾರೆ, ಅದು ಗೊತ್ತಿದ್ದೆ ಕರೆಕ್ಟ್ ಹೇಳಿ ಅವನು ಸಂತೋಷ ಪಡ್ತಾನೆ. ಆದರೆ ಜ್ಞಾನಲವ ದುರ್ವಿದಗ್ಧಂ ಜನಂ ಗೊತ್ತ ನರಂ ಬ್ರಹ್ಮಾಪಿ ನರಂಜಯತಿ. ಸ್ವಲ್ಪ ಗೊತ್ತಿದೆ, ಅವ್ರು ಏನು ಮಾಡೋದು ಸರಿಯಾಗಿ ಗೊತ್ತಿಲ್ಲ, ಬಿಡೋದಿಲ್ಲ. ಯಾವ ಬ್ರಹ್ಮ ಹೇಳಿದ್ರು ತಿಳ್ಕೊಬೋದಿಲ್ಲ ಅಂತ ಹೇಳ್ತಾರೆ. ಬರೀ ಏನು ಮಾಡ್ತಾನಂತ ಅವನು, ಯಾರು ಬಂದರೂ ಅವ್ರಿಗೆ ಹಾಗೆ ಅಂದ್ರೆ ಹೀಗೆ ಹೀಗೆ ಅಂದ್ರೆ ಹಾಗೆ, ತಲೆಗೆ ಹೋಗೋದೇ ಇಲ್ಲ ಅವನಿಗೆ. ನಾವು ಎಷ್ಟೋ ದಿನ ಅಂಥವ್ರು ಬರ್ತಿರ್ತಾರೆ, ಅವ್ರ ತಲೆಗೆ ಏನು ಮಾಡಿದ್ರು ಹೋಗೋದು, ಯಾಕೆ ಮೂರ್ನಾಲ್ಕು ಉಪನ್ಯಾಸ ಕೇಳಿಬಿಟ್ಟಿರ್ತಾರೆ, ಕಾಂಟ್ರಾಡಿಕ್ಷನ್ ತಲೆ ಎಲ್ಲ ಕೂತ್ಬಿಟ್ಟಿರುತ್ತೆ. ಏನು ಹೇಳಿದ್ರು ಅವ್ರು ಹಾಗೆ ಹೇಳ್ತಾರೆ, ಇವರು ಇದೇ ಅಂತಿರ್ತಾರೆ ಹೊರತು ಅವ್ರು ತೋರಿಸಿದ್ರೆ ಅರ್ಥ ಆಗಲ್ಲ ಅವ್ರಿಗೆ. ಗ್ರಂಥ ತೋರಿಸಿದ್ರೆ ಅರ್ಥ ಆಗಲ್ಲ, ಆ ರೀತಿ ಆಗಬಾರ್ದು ಯಾವಾಗಲೂ ಕೂಡ. ಅದು ಭಾರಿ ಡೇಂಜರಸ್ ಕೇಸ್ ಅದು, ತಿಳಿತಾ? ಅದಕ್ಕೆ ಏನು ಗೊತ್ತಿಲ್ಲ, ಫ್ರೆಶ್ಶಾಗಿ ಕೇಳ್ಬೋದು, ಅವ್ರು ಹೇಳಿದ್ದೆಲ್ಲ ಒಪ್ಕೊಂಡ್ಬಿಡ್ತಾರೆ. ಅದಕ್ಕೇ ನಮ್ಮ ಹಿಂದೆ ಯಾತಕ್ಕೆ ಶೂದ್ರರಿಗಾಗಲಿ ಹೆಂಗಸರಿಗಾಗಲಿ ಶಾಸ್ತ್ರಾಧ್ಯಯನಕ್ಕೆ ಬೇಡ ಅಂತ ಹೇಳಿದ್ರು ಅಂದರೆ, ಅವ್ರಿಗೆ ಕೇಳಿರೋ ಚಾನ್ಸ್ ಇಲ್ಲ ಬೇರೆ ಕಡೆಗೆ, ಸರಿಯಾಗಿ ಕೇಳ್ಬಿಟ್ಟು ಒಪ್ಕೊಂಡ್ಬಿಡ್ತಾರೆ. ಮೂದತೆ ಏನು ಯೋಚನೆ ಇಲ್ಲ ಅವ್ರಿಗೆ. ಒಂದು ಭಾಗವತ ಪುರಾಣ ಕೇಳ್ತಾನೆ, ದೇವರನ್ನು ಭಕ್ತಿ ಮಾಡೋಕ್ಕಂತ ಕೇಳ್ತಾನೆ, ಭಕ್ತಿ ಮಾಡ್ತಾನೆ ಉದ್ಧಾರ ಆಗಿಬಿಡ್ತಾರೆ. ಇವು ಬ್ರಾಹ್ಮಣ ಹಾಗಲ್ಲ, ಇನ್ನೊಂದು ಯಾರೋ ಓದ್ಬಿಟ್ಟಿರ್ತಾರೆ ನಡಿಯಂತೆ. ಅದ್ವೈತ ಓದ್ಬಿಟ್ಟಿರ್ತಾರೆ, ಎಂಥ ಭಕ್ತಿ ಮಾಡೋಕ್ಕೆ ಶುರು ಮಾಡ್ತಾನೆ. ಇದು ಕನ್ಫ್ಯೂಷನ್. ಹೆಂಗಸರಿ ಮನೆಯಲ್ಲಿ ಅವ್ರು ಬೇರೆ ಮನೆ ಬಿಟ್ಟು ಹೋಗೋ ಪ್ರಸಂಗನೇ ಬರ್ತಿದ್ದಿಲ್ಲ ಅವರಿಗೆ. ಒಳ್ಳೆ ವರನ್ ಕೊಟ್ಟು ಮದುವೆ ಮಾಡ್ತಿದ್ರು, ಮನೆ ಪಾಠ ಪ್ರವಚನ ಆಗ್ತಿತ್ತು, ಕೇಳ್ತಿದ್ರು, ಫಸ್ಟ್ ಆಗಿ ಕೇಳ್ತಿದ್ರು, ನಿಶ್ಚಯ ಆಗಿಬಿಡ್ತಿತ್ತು. ನಾನು ಸಂಧ್ಯಾಕ್ಕೆ ಅವಕಾಶ ಏನಿರ್ತಿರ್ಲಿಲ್ಲ. ಈಗೆಲ್ಲರೂ ಜಾಸ್ತಿ ಇಬ್ಬರು ಕೆಲಸ ಮಾಡೋದ್ರಿಂದ ಇಬ್ಬರು ಬೇರೆ ಹೋದ್ರೆ ಏನಾಗುತ್ತೆ, ಈಗ ಫುಲ್ ಆಫ್ ಡೌಟ್ಸ್. ಆ ಡೌಟ್ ಕ್ಲಿಯರ್ ಆಗ್ಬೇಕಾದ್ರೆ ಭಾಳ ಹುಷಾರಾಗಿರ್ಬೇಕು. ಅದಕ್ಕೆ ನಿಶ್ಚಿತವಾಗಿದ್ದರೂ ಸಮಸ್ಯೆ ಇಲ್ಲ, ಏನೂ ಗೊತ್ತಿಲ್ಲ ಸಮಸ್ಯೆ ಇಲ್ಲ, ಅರ್ಧ ಗೊತ್ತಿದ್ರೆ ಸಮಸ್ಯೆ ಇದೆ. ನಚ ಯುವತೋ ಭಿನ್ನ ಇತ್ಯುಕ್ತೆ ವಿನಾ ಪ್ರಶ್ನೆಯನ್ನ ಅಪಸಿದ್ಧಾಂತಾದಿ ಉದ್ಭಾವನಾವ ಸರ್ವ ಅಸ್ತಿ. ಆದ್ದರಿಂದ ಪ್ರಶ್ನೆ ಕೇಳೋ ಚಾನ್ಸೇ ಇಲ್ಲ ಅಂದಮೇಲೆ ಅಂತ ಮಾತಾಡಕ್ಕೆ ಹೋಗಬೇಡ. ಇದು ಏನಾಯ್ತು, ನಮಗೀಗ ಯಾವುದೇ ವಾಕ್ಯಾರ್ಥ ಕೂತಾಗ ನಾವೊಂದು ವಿಷಯ ಹೇಳಿದ ತಕ್ಷಣ ಅದ್ವೈತಿಗಳು ಮೊದಲು ಶುರು ಮಾಡೋದೇನು, ವ್ಯಾವಹಾರಿಕನೋ ಪಾರಮಾರ್ಥಿಕನೋ, ಭೇದದ ಬಗ್ಗೆ ಅಲ್ಲ, ಯಾವುದ್ರ ಬಗ್ಗೆ ಹೇಳೋದು ಶುರು ಮಾಡ್ತಾರೋ ತಕ್ಷಣ ಉತ್ತರ ಏನಂತ ಕೊಡ್ಬೇಕು. ನಾವೀಗ ಈ ರೀತಿ ಭೇದ ಮಾಡ್ಲಿಕ್ಕೆ ಹೋಗಲೇಬಾರದು, ವಿಕಲ್ಪ ಮಾಡಲಿಕ್ಕೆ ಹೋಗಬಾರ್ದು. ಯಾತಕ್ಕೆ ಯಾವಾಗಲೂ ಅಸಂಭಾವಿತದ ಬಗ್ಗೆ ವಿಕಲ್ಪ ಮಾಡಬಾರ್ದು. ಇದು ಅಸಂಭಾವಿತವಾದ ಪ್ರಶ್ನೆ, ವಿಕಲ್ಪ ಮಾಡಬೇಡ ಅಂತ ಹೇಳಿಬಿಟ್ರೆ ಅದನ್ನು ಸೋತು ಬಿಡ್ತಾರೆ, ಗೊತ್ತಾಯ್ತಾ. ಉದಾಹರಣೆಗೆ ಅಲ್ಲಿ ಇದಿದೆ ತೊಗೊಂಡ್ ಬಾ ಅಂತ ಹೇಳಿದ್ರು, ಅಲ್ಲಿ ಒಂದು ವಿಷಾಣ ಇದೆ ತೊಗೊಂಡ್ ಬಾ ಅಂದ್ರು, ಅದು ಗೋ ವಿಷಾಣನ ಶಶಿ ವಿಷಾಣನು ಅಂತ ಕೇಳಿದ. ಕೇಳ್ಬೋದಾದ್ರೆ ಯಾತಕ್ಕೆ ಕೇಳಬಾರ್ದು, ಇಲ್ಲೇ ಇಲ್ಲ ಶಶಿ ವಿಷಾಣ, ಗೋ ವಿಷಾಣ ಇದ್ದೇ ಇದೆ, ಶಿವಿಷಾಣ ಇಲ್ಲೇ ಇಲ್ಲ, ಎಷ್ಟು ಸುಲಭ ಇದೆ. ಅದು ಈ ರೀತಿ ಕೇಳ್ಬೋದು, ಗೋ ವಿಷಾಣನ ಮಹಿಷ ವಿಷಾಣನೋ ಕೇಳ್ಬೋದು, ಅಥವಾ ಇನ್ನೊಂದು ಯಾವ್ದಾದ್ರು ಕೇಳಿ. ಅದು ಇಲ್ಲದನ್ನು ಕೇಳಬಾರ್ದು. ಯಾವಾಗ ಡೌಟ್ ಬರ್ಬೇಕಾದ್ರೆ ಏನಾಗಿರ್ಬೇಕು, ಇರೋದು ಮತ್ತೆ ಡೌಟ್ ಬರಬೇಕೆ ಹೊರತು ಇಲ್ಲದ್ದು ಇರೋದ್ರ ಮೇಲೆ ಡೌಟ್ ಬರಬಾರ್ದು. ಇದೊಂದು ಬೇಸಿಕ್ ಎಲ್ಲ ಟ್ರೈನ್ ಅಪ್ ಮಾಡ್ತಾ ಹೋಗ್ತಾರೆ ಆಚಾರ್ಯ. ಪ್ರಶ್ನೆ ಕೇಳಬೇಕಾದ್ರೆ ಗೊತ್ತಿಲ್ಲ ಇದೇ ಕಥೆ ಬರುತ್ತಿದ್ರೊಳಗೆ ಮಧ್ಯಯುಗದಲ್ಲಿ ಕಾಶಿಗೆ ಹೋಗಿರ್ತಾರೆ ಆಚಾರ್ಯರು. ಇಂದ್ರಪುರಿ ಅಂತ ವಾದಕ್ಕೆ ಬರ್ತಾನೆ, ವಾದ ನಡೆದೋಗ್ಬಿಡುತ್ತೆ. ಪ್ರಸಾಧ್ಯತಾಂ ಜ್ಞಾನ ಸಹಾಯ ಕರ್ಮಣಃ, ಅಪರೋಕ್ಷ ಜ್ಞಾನ ಬಂದ ಮೇಲೆ ಕರ್ಮಾಚರಣೆ ಏನು ಉಪಯೋಗ ಅಂತ ಕೇಳ್ತಾನೆ. ಆಚಾರ್ಯ ಉತ್ತರ ಕೊಟ್ಬಿಡ್ತಾನೆ, ಅವ್ನು ಉತ್ತರ ಕೊಡಕ್ಕೆ ಬರೋದಿಲ್ಲ ಅವ್ನಿಗೆ. ಕೊನೆ ಏನು ಮಾಡ್ತಾನೆ, ಸ್ವಾಮಿ ಜ್ಞಾನ ಅಂದ್ರೆ ಏನು ಅಂತ ಕೇಳ್ತಾನೆ. ಕೊನೆಗೆ ಇಷ್ಟ ಕೊನೆಗೆ ಜ್ಞಾನ ಅಂತ ಕೇಳಿ ತಕ್ಷಣ ಅಂತಾರೆ ಆಚಾರ್ಯ ದಡ್ಡ. ಹಾಗಿದ್ರೆ ಜ್ಞಾನ ಶಬ್ದ ಅರ್ಥ ಗೊತ್ತಿದ್ರೆ ನೀನು ಕೇಳಬಾರ್ದು, ಗೊತ್ತಿಲ್ಲಾದ್ರೆ ಕೇಳಕ್ ಹೋಗ್ಬೇಡ ಮೊದಲು. ಯಾಕೆ ಗೊತ್ತಿದ್ರೆ ಗೊತ್ತಿದ್ದರೆ ಕೇಳಬಾರ್ದು, ಗೊತ್ತಿಲ್ಲದ್ರೆ ತಿಳ್ಕೊಳಕ್ ಆಗೋದಿಲ್ಲ ಕೇಳಬಾರ್ದು ಅಂತ ಹೇಳಿದ ತಕ್ಷಣ ಏನಾದಂತೂ ಸೋತೋಗ್ಬಿಡ್ತಾರೋ. ಇಂದ್ರಪುರಿ ಸೋಲಿಸಿದ್ರು ಅಂತ ಹೇಳ್ತಾರೆ. ಸಿದ್ಧಾರ್ಥತಾಚ ವೈಫಲ್ಯಂ ನತೈಷ್ಯ ತತ್ವ ನಿರ್ಣಯ ಅಂತ ಒಂದು ಮಾತಿದೆ. ಅದೆಲ್ಲ ಆದೃಷ್ಟಿಯಿಂದ ಇದು ಮುಖ್ಯ. ಅದ್ರ ಬಗ್ಗೆ ಇನ್ನೂ ವಿಚಾರ ನಾಳೆ ನೋಡೋಣ. ನಾಳೆಯಿಂದ ಆದಷ್ಟು ಮುಖ್ಯವಾಗಿ ನೇರ ಅರ್ಥ ಆಗೋ ವಿಚಾರ ಹೇಳೋದ್ರಿಂದ ಯಾರು ಗೊಂದಲ ಮಾಡ್ಕೊಳ್ಳೋ ಕಾರಣ ಇಲ್ಲ. ಗೊಂದಲಕ್ಕೆ ಎಷ್ಟಿರುತ್ತೆ ಅಂತ ಹೇಳೋದು ಕಷ್ಟೇ ಹೇಳಿ, ಅದನ್ನು ನಾಳೆಯಿಂದ ಮುಂದುವರಿಸೋಣ. ತತ್ವೋದ್ಯಂತ ಬೇರೆ ಗ್ರಂಥಕ್ಕಿಂತ ಡಿಫರೆಂಟ್ ಇದೆ. ಉದ್ದೇಶ ವಾದಕ್ಕೆ ಡೈರೆಕ್ಟ್ ಕೂತ ಮಾತಾಡಿದ್ದಿದ್ದ ಆಚಾರ್ಯ. ಆದ್ದರಿಂದ ಟೀಕಾರ ಹೇಗೆ ಬರೀತಾರೆ ಅಂದರೆ ಅದೇ ಶೈಲಿಯಲ್ಲೇ ಬರೀತಾರೆ. ಆ ಶೈಲಿಯಲ್ಲಿ ಅರ್ಥ ಆಗಬೇಕಾದ್ರೆ ಏನಾಗಬೇಕಾಗತ್ತೆ, ಆ ಕಾನ್ಸೆಪ್ಟ್ ನಮಗೆ ಬೇಕಾಗುತ್ತೆ. ಆದರೆ ಈ ರೀತಿ ಅವರಿಗೆ ಓದ್ತಾ ಬಂದಿಲ್ಲ ಅದರಿಂದಾಗೇನೆ ಮುಂದೆ ಉಳಿದ ಗ್ರಂಥದಂತೆಯೇ ಓದಿದರೆ ಏನು ಸಮಸ್ಯೆ ಬರೋದಿಲ್ಲ. ಆ ರೀತಿ ಮುಂದುವರಿಸೋಣ. ನಾಳೆ ಪಾಠ ರಾತ್ರಿ ಏನು ತೊಂದರೆ ಏನಿಲ್ವಲ್ಲ, ಬರ್ಬೋದು 9:00 ಸರಿ. ಆಮೇಲೆ ಇನ್ನೊಂದು, ಕೆಲವರೆಲ್ಲ ನಮ್ಮ ಸಂಸ್ಕೃತ ಪುಸ್ತಕ ಸಂಸ್ಕೃತ ಸರ್ವಮೂಲ ಪುಸ್ತಕ ತೊಗೊಂಡಿದ್ದೀರಲ್ಲ, ಅವರೆಲ್ಲ ಕೆಲವರೆಲ್ಲ ಕೇಳಿದರು ನಮಗೆ ಕನ್ನಡದ್ದಾಗಿ ಕನ್ನಡದ್ದು ಬೇಕು ನಮಗೆ, ಸಂಸ್ಕೃತದ್ದು ವಾಪಸ್ ಕೊಟ್ಬಿಡ್ತೇವೆ, ಕನ್ನಡದ್ದು ಕೊಡಿ ಅಂತ ನಮಗೆ ಸಂಸ್ಕೃತ ಓದಕ್ಕೆ ಬರಲ್ಲ ಅನೇಕರು ಕೇಳಿದರು. ಇಷ್ಟು ಪುಸ್ತಕ ಇದ್ದಿಲ್ಲ, ಈಗಿದೆ. ಆದ್ದರಿಂದ ಬೇಕಾದ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಮಾಡ್ಕೋಬಹುದು. ಸಂಸ್ಕೃತ ಸರ್ವಮೂಲ ಸೆಟ್ ಕೊಟ್ಟು ಕನ್ನಡದ್ದು ತೊಗೊಳ್ಳೋದ್ರೆ ತೊಗೊಳ್ಬೋದು, ತೊಂದರೆ ಇಲ್ಲ. ಇಷ್ಟು ದಿವಸ ಕೊಟ್ಟಿದ್ದಿಲ್ಲ, ಶಾರ್ಟೇಜ್ ಇತ್ತು ಆದರೂ ಕೊಟ್ಟಿದ್ದಿಲ್ಲ, ಈಗ ಸಿಗುತ್ತೆ ಅಂಥವ್ರಿಗೆ ಚಾಯ್ಸ್ ಇದೆ, ಬೇಕಾದ್ರೆ ತೊಗೊಳ್ಬೋದು. ಸಂಸ್ಕೃತ ಹಾಂ ಹೌದು ಓಹೋ ಹೌದಾ ರೈಟ್ ಆಗಿ ಹಾಗಿದ್ರೆ ನಾಡಿದ್ದೆ ಇಟ್ಕೋ. ಹಾಂ ಎಷ್ಟರ ಹೋಗ್ತೀರಿ ಹೇಳಿಬಿಡಿ, ಅದನ್ನು ಹೇಳಿ, ಅದು ಸಂಕೋಚ ಬೇಡ ಹೇಳೋದು, ಹೇಳಿಬಿಟ್ರೆ ಕರೆಕ್ಟಾಗಿ ಹೇಳ್ಬೋದು, ಏನು ತೊಂದರೆ ಇಲ್ಲ. ಯಾರು ಹೇಳುವಲ್ರಲ್ಲ, ನೀವು ಹೋಗ್ತೀರಿ ಬಹುಶಃ, ನೀವು ಹೋಗ್ತೀರಿ ಅಂತ ಅವ್ರು ಅಂತಾರೆ. ಓ ಪಾಳ್ನೆ ಹಬ್ಬ ಆರಾಧನೆ ಲೇಟ್ ಆಗುತ್ತೆ ಅಂತಾರೆ, ಮನೆಯಲ್ಲಿ ಮಾಡಿದ್ರು ಕೂಡ ಆರಾಧನೆ ಲೇಟ್ ಆಗುತ್ತೆ ಅಂತಾರೆ. ಆಯ್ತು ನಾಳೆ ಮಾಡ. ಒಂಬತ್ತುವರೆಗೆ ಇಟ್ಕೊಂಡ್ರೆ ಆಗ್ಬೋದಾ, 9:00 ಆಗ್ಬೋದಾ? ಮತ್ತೆ ಹೇಳಿ, ಯಾರು ಇದ್ರೆ ಹೇಳ್ಬೇಕಾಗಿದೆ, ಎಲ್ಲರಿಗೂ ಅನುಕೂಲ ಆಗ್ಬೇಕು ಮುಖ್ಯ. ಹಾ ಹಾ ಆಗ್ಲಿ 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 ಆಗ್ಲಿ, ಒಟ್ಟು ಹೇಳ್ಬೇಕು ಯಾವ್ದಾರು ಒಂದು. ಹಾ 9:00 ಎಲ್ರದ್ದು ಬರ್ತಿ, ಎಲ್ಲ ಇದು ಸಂಕೋಚ ಪಡ್ಬೇಡ ಯಾವುದಕ್ಕೂ, ಇಲ್ಲ ಅಂತ ಬೇಡ ಅಂದ್ರೆ ಬಿಡಿಸೋಣ ಅಂತ ತೊಂದರೆ ಇಲ್ಲ. 10:50 ಆ ನಾಳೆ ಪಾಠ ಬೇಡ, ಹಾ ಬೇಡ ಅಂತಾರೆ ಎಲ್ಲರು, ಹಾಗೆ ಬಿಟ್ಬೇಡ, ಒಂದ್ ದಿವಸ ಬಿಟ್ಬೇಡ, ನಾಡಿದ್ದೆ ಬೇಡ. ಹಾ ಆಗ್ಲಿ. ಓಂ ಜನ್ಮಾದ್ಯಶ್ಚ ಯಥೋನ್ಮಯಾಜಿತ ರಥಶ್ಚಾತ್ರೇಷ್ಠ ವಿದ್ಯ ಸ್ವರಾಟ್ ತೇನೇ ಬ್ರಹ್ಮ ಹೃದಯ.